സഞ്ജീവയത്യഖിലശക്തിധരസ്വധാമ്നാ അന്യാംശ്ച ഹസ്തചരണശ്രവണപ്രദാദീൻ പ്രാണാൻ നമോ ഭഗവതേ പുരുഷായ തുഭ്യം യസ്മാത് ബ്രഹ്മേന്ദ്രരുദ്രാദിദേവതാനാം ശ്രിയോപി ച ജ്ഞാനസ്ഫൂർത്തിഃ സദാ തസ്മൈ ഹരയേ ഗുരവേ നമഃ. വ്യാസായ ഭവനാശായ ശ്രീശായ ഗുണരാശയേ ഹൃദയായ ശുദ്ധവിദ്യായ മധ്വായ ച നമോ നമഃ. ലസതു ശ്രീമദാനന്ദതീർത്ഥേന്ദുർനോ ഹൃദം വരേ യദ്വചശ്ചന്ദ്രികാ സ്വാന്തസന്താപം മുനികൃന്തതി വാണിതേ കരവാണ്യംബ ചരണം ഹൃദി സർവദാ മദ്വാക്യസരണിർഭൂയാ ശ്രീമദാചാര്യഭാവകാ. ഹരായ ഭജകാനിഷ്ടഹരായ പുരവൈരിണേ ഭവായ ഭവതേ ഭൂയാത് ശിവായ ശിരസാ നമഃ. ഉമേഷാദ്യാ സുരാവോഹംഗിരേ ചേതോഭിമാനിനഃ യൂയം സർവേ പ്രകുരുതാ മനോമേ മധ്വഭാവകം. ശ്രീമധ്വഃ കൽപവൃക്ഷസ്തു ജയാര്യഃ കാമസുസ്മൃതഃ ചിന്താമണിസ്തു വ്യാപാര്യഃ മുനിത്രയമുദാഹൃതം. വാദിരാജഗുരൂം വന്ദേ രഘുത്തമഗുരൂം തഥാ രാഘവേന്ദ്രാം തഥാ സർവാം സദ്ഗുരൂം പ്രണതോസ്മ്യഹം. ശ്രീഗുരുഭ്യോ നമഃ. ഹരിഃ ഓം. മഹാവ്യാകരണം ബോധി മന്ത്രമാനസമന്ദനം കവയന്തം രാമകീർത്യാ ഹനുമന്തം ഉപാസ്മഹേ. പരമപൂജ്യരാദന്ത ശ്രീ ശ്രീപാദങ്ങളവര ചരണ സന്നിധാനത്തിൽ സാഷ്ടാംഗ പ്രണാമങ്ങളെന്ന് സല്ലിസി ഇവത്തിന വിഷയ ഹനുമന്ത ആദർശ പുരുഷ ഹനുമന്ത. ഹനുമന്ത ആസ് എ റോൾ മോഡൽ. ഹനുമന്ത പരിപൂർണവാദന്ത ആദർശ പുരുഷ. അന്യ ദേവതകളിൽ ഋഷികളിൽ മുനികളിൽ ജ്ഞാനികളിൽ ನಾವು ಏಕದೇಶದ ಆದರ್ಶವನ್ನು ಕಂಡರೆ ಸಮಗ್ರ ಆದರ್ಶವನ್ನು ಒಂದೇ ಕಡೆ ಕಾಣಲಿಕ್ಕೆ ಸಾಧ್ಯವಿರೋದು ಹನುಮಂತನಲ್ಲಿ, ಭೀಮಸೇನಲ್ಲಿ, ಮಧ್ವಾಚಾರ್ಯರಲ್ಲಿ. ಮೂರು ಕೂಡ ವಾಯುದೇವರ ಮೂರು ಅವತಾರಗಳು. ಅಲ್ಲಿ ಹೇಳ್ತಾರೆ, ಏ ಗುಣಾನಾಮ ಜಗತ್ಪ್ರಸಿದ್ಧಾ ಎಂ ತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರಹಂ ಶ್ರೀಮಂತ ಮೇನಂ ಹನುಮಂತ ಮಾಹು. ಇವತ್ತಿನ ವಿಷಯ ಅಲ್ಲೇ ಬಂದ್ಬಿಟ್ಟಿದೆ. ಏ ಗುಣಾನಾಮ ಜಗತ್ಪ್ರಸಿದ್ಧಾ ಎಂ ತೇಷು ತೇಷು ಸ್ವ ನಿದರ್ಶಯಂತಿ. ಜಗತ್ತಿನಲ್ಲಿ ಗುಣಗಳು ಗುಣಗಳು ಅಂತೇನು ಪ್ರಸಿದ್ಧವಾಗಿವೆ ಅವನ್ನೆಲ್ಲ ನಿದರ್ಶನವನ್ನಾಗಿ ತೋರಿಸ್ತಕ್ಕಂತ ಆದರ್ಶ ಪುರುಷ ಹನುಮಂತ. ಪ್ರತಿಯೊಂದು ಗುಣವೂ ಇದೆ, ಪ್ರತಿಯೊಂದು ಗುಣ ಹೇಗಿರಬೇಕು ಹಾಗೇ ಇದೆ. ಅದು ಪೂರ್ಣ ಪ್ರಜ್ಞ, ಪೂರ್ಣ ಬಲ, ಎಲ್ಲ ಪೂರ್ಣ ಪೂರ್ಣ ಪೂರ್ಣ. ಇಂಥ ಒಂದು ಹನುಮಂತನನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದ ಸಾರ್ಥಕ್ಯ ಅದಕ್ಕಿಂತ ದೊಡ್ಡದಿರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಹನುಮಂತನನ್ನ ನಾವು ಎಷ್ಟು ಸ್ಮರಣೆ ಮಾಡಿದ್ರೂ ಸಾಲದು. ಹರಿ ದೇವರಾಗಿ ನಮಗೆ ಮೋಕ್ಷ ಕೊಡತಕ್ಕಂಥ ದೇವರು ಹರಿಯಾದರೆ ಮೋಕ್ಷ ಕೊಡತಕ್ಕಂಥ ಗುರುಗಳು ವಾಯುದೇವರು. ಮೋಕ್ಷ ಕೊಡುವ ದೇವರು, ಮೋಕ್ಷ ಕೊಡಿಸುವ ಗುರುಗಳು, ಇಂಥ ಭಾಗ್ಯ ಯಾರಿಗಿದೆ? ಅದಕ್ಕೆ ವಾದಿರಾಸ್ವಾಮಿ ಹೇಳುತ್ತಾರೆ, ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವೀ ಮಂಗಲ ದೇವತಾ. ಎಷ್ಟು ಪರಮ ಭಾಗ್ಯಶಾಲಿಗಳು ನಾವು. ಹನುಮಂತನ ಆದರ್ಶ ಅಂದರೆ ಅಗ್ನಿ. ಎಷ್ಟು ಆದರ್ಶವನ್ನು ತೋರಿಸ್ತಾರೆ ಶ್ರೀಪಾದಂಗಳು ಸಾಕಷ್ಟು ವಿಷಯ ಹೇಳಿದ್ದಾರೆ ಈಗಾಗಲೇ. ಹನುಮಂತನ ಮೊದಲ ಆದರ್ಶ ಬಾಲಕ. ಬಹಳ ಜನಕ್ಕೆ ಹನುಮಂತನ ಅವತಾರ ದಿವಸ ಗೊತ್ತಿಲ್ಲ. ಹನುಮ ಜಯಂತಿ ಚೈತ್ರ ಶುದ್ಧ ಪೂರ್ಣಿಮಾ, ಅವತ್ತು ಹನುಮ ಜಯಂತಿ. ಮಾರ್ಗಶಿರ ಮಾಸದ ಶುಕ್ಲಪಕ್ಷದ ತ್ರಯೋದಶ ಎಂದು ಹನುಮದ್ವ್ರತ ಅಂತ ಆಚರಣೆ ಮಾಡ್ತಾರೆ. ಅನೇಕರಿಗೆ ವ್ಯತ್ಯಾಸ ಗೊತ್ತಿಲ್ಲ. ಅದು ಹನುಮದ್ವ್ರತ, ಇದು ಹನುಮ ಜಯಂತಿ. ತುಂಬಾ ಜನ ಅದನ್ನೇ ಹನುಮ ಜಯಂತಿ ಅಂತ ಅನೌನ್ಸ್ ಮಾಡ್ತಿರ್ತಾರೆ. ಕೆಲವು ಎರಡನ್ನೂ ಹನುಮ ಜಯಂತಿ ಅಂತ ಅನೌನ್ಸ್ ಮಾಡ್ತಾರೆ. ಅಲ್ಲಿ ಜಯಂತಿ ವ್ರತ ಮುಖ್ಯ ಅಲ್ಲ, ಕಲೆಕ್ಷನ್ ಅಷ್ಟೇ ಮುಖ್ಯ. ಆದ್ರಿಂದ ಸತತ ಅದೇ ಕೆಲಸ ಡಬ್ಬಾರಸ್ತಾ ಬಂದ್ಬಿಡ್ತಾರೆ ಅಷ್ಟೇ. ಅದು ತಪ್ಪದು. ನಿಜವಾಗಲೂ ಹನುಮದ್ ವ್ರತನೂ ಶ್ರೇಷ್ಠ. ಅನಂತ ವ್ರತದಂತೆ ಹನುಮಂತ ವ್ರತ. ಇದು ಹನುಮ ಜಯಂತಿ. ಚೈತ್ರಮಾಸದ ಶುಕ್ಲಪಕ್ಷದಲ್ಲಿ ನಡೆದಿದ್ದ ಹುಣ್ಣಿಮೆ ದಿವಸ ಹನುಮಂತ ಅವತಾರ ಮಾಡಿದ್ದು ಗರ್ಭವಾಸದ ದುಃಖದಿಂದ ಅವತಾರ ಮಾಡ್ತಾನೆ. ಮೊದಲ ಗುಣ ಹನುಮಂತರು. ನೋವೇ ಇಲ್ಲ ಹನುಮಂತನ ಜೀವನದಲ್ಲಿ. ಅದು ಭಗವದ್ಭಕ್ತನ ಮೊದಲ ಲಕ್ಷಣ ಅಂತ ಹೇಳುತ್ತಾರೆ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ. ಭೀತಿ ಬಂತು ಅಲ್ಲಿ ನಾವು ಹರಿಪ್ರೀತಿ ನಮ್ಮಲ್ಲಿ ಕಡಿಮೆಯಾಗಿದೆ ಅಂತ ಅರ್ಥ. ಯಾರಿಗೆ ಹರಿಪ್ರೀತಿ ಪೂರ್ಣ ಇದೆಯೋ ಅವರಿಗೆಂದೂ ಭೀತಿನೇ ಬರೋದಿಲ್ಲ. ಹನುಮಂತ ಅವತಾರ ಮಾಡಿದ ರೀತಿ ಹಾಗೆ. 15 ದಿವಸ ಒಂದು ಗ್ರಹಣ ಸೂರ್ಯಮಂಡಲಕ್ಕೆ ಹರ್ತ ಹನುಮಂತ. ವೈಜ್ಞಾನಿಕ ವಿಚಾರ ಮಾಡೋರಿಗೆ ಚಂದ್ರಮಂಡಲಕ್ಕೆ ಹೋಗೋದೇನು ಸಂದೇಹಾಸ್ಪದ ಆಗಿದೆ. ಇವರು ಚಂದ್ರಮಂಡಲದ ಬಗ್ಗೆ ಖಚಿತವಾದಂತಹ ಇನ್ನು ನಿಶ್ಚಯ ನಡೆದಿಲ್ಲ. ಆದ್ರೆ ಸೂರ್ಯಮಂಡಲಕ್ಕೆ ಹೋಗುವ ಯೋಚನೆ ಯಾರೂ ಮಾಡಿರಲಿಲ್ಲ. ಆಗ ಸಂಪಾತಿ ಜಟಾಯು ಮಾಡಿ ವಿಫಲರಾಗಿದ್ರು. ಆದ್ರೆ ಹನುಮಂತ ಮಗುವಾಗಿದ್ದಾಗ ಸೂರ್ಯಮಂಡಲಕ್ಕೆ ಹಾರಿದ ವಿಶ್ವ ದಾಖಲೆಯ ಮಹಾವ್ಯಕ್ತಿ ಎಂದರೆ ಹನುಮಂತ ಅನ್ನೋದನ್ನು ಗಮನಿಸಿದರು. ಸೂರ್ಯಮಂಡಲಕ್ಕೆ ಎಂಥ ದೂರ, ಎಂಥ ವೇಗ, ಎಂಥ ಬಿಸಿ ಅದನ್ನು ಗಮನಿಸಿದರು. ಈಗ ಗೊತ್ತಾಗತ್ತೆ ಸೂರ್ಯಮಂಡಲಕ್ಕೆ ಹಾರವಲ್ಲ ಹನುಮಂತ ಯಾರು ಗೊತ್ತಾ? ಸೂರ್ಯಾಂತರ್ಗತ ಭಾವ சூரியனே சுக்ரீவ, இது இன்னும் விசேஷம். அல்லைய சூரியனே சுக்ரீவ, அல்லி சூரியனிகே ராமகன கிரகண ஹிரிய யோகித்து, இல்ல சுக்ரீவனிகே வாணிய ஹய தும்பித்து, எரடன்னு பரிஹார மாதிரி தனுமந்தனே. அல்லி ஹயக்கஷ்ட ராமவிட்டன் தனுமந்த மேலுக்கு ஆடிதரே ராம பலாயன மாடிபிட்டன். இது ஹள்ளிகரி கொத்தே, பட்டணத்தவரிகே இதெல்லாம் கொத்தில்ல, பெண்ணி இல்ல அந்த கொத்தே, இப்ப அபார்கள் கொத்து பட்டணத்த ஹள்ளிகளை ஹனுமந்த கொத்த நேற்றுக்கொண்டிருக்க. சனிவார ஹனுமந்தனோடு ஹேக ஹோக்தனே ஆச்சரிய வழிபடுத்த, சாலு சாலு எல்லா விதர்மையர சமயத்தாக ஹோக்தார் ஹனுமந்தனை. ராமவன் ஹனுமந்த ஓடித்த அந்தரே உபலட்சண நவகிரகண எல்ல பீடையின் பரிஹார மாட்டக்கான தேவத்தேந்து ஹனுமந்த திருதிருது. எல்ல நவகிரகங்கள பீடை ஹோகோக்கு அந்திதிரே ஹனுமந்தன ஆராதனை மாடுவே. அது ராமாயண கதையே. ராமு ஆக இந்திரதேவரோத்தோக, இந்திரதேவரு பொண்ணு ஹடித்தாரே, ஸ்ரீகளவர் ஹடித்தாரே, ஹொடதரே ஏனாவது கழித்து வஜ்ராயுதத்தேந்து ஆயுதானாம் அகம் வஜ்ரம் புடிப்படியாகுது. ஹனுமந்தர் துர்த்ராசனந்த ராட்சச சத்தோக்தானே, ருத்ராசர மகத்தரவாத ராட்சச வஜ்ராயுதப்பட்டிக்கு பீஸ் பீஸ் ஆகி ஹோக்தாரு. ஆ ஹனுமந்தனே அல்ல, அத்தனை கல்ல கொடுத்த ஏனேனும் ஆகலில்ல, எந்த சக்தி ஹனுமந்தன் ஸ்ரீகோ ஹரிதாரு சக்தியன்னு பேசுவது ஹோதரே ஹனுமந்தன் எல்ல கிரமது நாட்டிக்கே ஆகுது. ஒழ்ளே சக்தி பேசுவதற்கு ஹனுமந்த நிதர்சனாட்டிக்கு சக்திய சாதாரண மூர்த்தி. இடீ ராமாயண நோடி ஹனுமந்த எஷ்டெட்டு சாகச மாடித்தானே என்று ஹேளதுக்கே சாத்திய இல்ல. அஹுதஹுது ஹனுமந்த, அஹுது நீ பலவந்த, அஹுது முக்கிய பிராண மூல குரு அஹுது. அதிஷ்டெல்லாம் மாடித்தான் ஹனுமந்த, பரீ கையில் மாடித்தானே, கையில் ஹனுமந்தன் கையில் கதை இல்ல. இது டிவியில் நோடி கதை ஹனுமந்தன் அல்ல, யாரோ சினிமாவில் கொட்டு கதை, பரீ கையில் மாடித்தான் ஹனுமந்த. அஷ்டே அல்ல, ஹனுமந்தன் மேல கவச்சே இல்ல, நினைப்பிட்டு கவச்ச இல்ல, ஹனுமந்தனே கவச்ச, ஆத்தரிக கவச்ச பேக்கு அந்த ஹேளுத்தான். கோட்டி கோட்டி ராட்சசரு படதரே இந்திரஜித்தனந்த ஒன்று அஸ்திர பிரயோக மாடிதரே ஹனுமந்தன தேவ ஒன்று ஹனி ரத்த இல்ல, எந்த சக்தி இருப்பேன். இது அர்த்தம் மாடிக்கொண்டாக இது யாவ டார்ஜன் ஹர்க்குலஸ் சாம்சன் ஏதேனும் அல்ல, எல்லாம் டூப்ளிகேட்டுகள் கூட. நிஜமான மகாவீரா விஸ்வகண்ட மகாவீர ஹனுமந்த தெரிக்கொண்டிருக்கு, விஸ்வகண்ட மகாவீர ஹனுமந்தன பத்தி அவரே கொத்தில்ல, நமகே கொத்தில்ல. மொதலு ஹனும பேர் காமிக்ஸ் பரித்தார் அந்த நிமிஷம் கொத்தில்ல, பேர் வேறு சூழ் கதைகளா அது நிமிக ಬಿಡುಗಡೆ ಆದ ದಿವಸ ಲಕ್ಷಾಂತರ ಕಾಫೀಸ್ ಖರ್ಚಾಗುತ್ತೆ. ಬಿಡುಗಡೆ ಆದ ದಿವಸ ಅವೆಲ್ಲ ದುರ್ಬಲರಾದ ನಾಯಕರ ಚಿತ್ರಗಳವೆಲ್ಲ ಕೂಡ. ಮತ್ತೆ ಹನುಮಂತ ಅಂದ್ರೆ ಅಂತ ವ್ಯಕ್ತಿನೇ ಇಲ್ಲ ನಮ್ಮಲ್ಲಿ, ಅದೇ ಗೊತ್ತಿಲ್ಲ. ಹನುಮಂತ ನನಗೆ ಕಾಮಿಡಿ ಕಂಡ ಕಾಣ್ತಾನೆ ಹೊರತು ಹನುಮಂತ ಎಂಥ ದೊಡ್ಡ ವ್ಯಕ್ತಿ ಗೊತ್ತಿಲ್ಲ ಜನಗಳಿ. ಹನುಮಂತನ ಕಲ್ಪನೆಯೇ ವ್ಯಕ್ತಿ ಇಲ್ಲ ಅಂತ ತಿಳ್ಕೊಂಡ್ಬಿಡಿ. ಹನುಮಂತನ ಕಲ್ಪನೆ ಅತ್ಯಂತ ಪರಿಪೂರ್ಣವಾದಂತಹ ಒಂದು ಆದರ್ಶಪೂರ್ಣ ವ್ಯಕ್ತಿಯ ಪರಿಕಲ್ಪನೆ, ಅದು ಬೇರೆಯವರು ಯಾರಿಗೂ ಸಾಧ್ಯವಾಗಿಲ್ಲ. ನಮ್ಮಲ್ಲಿ ವಸ್ತು ವ್ಯಕ್ತಿ ಇದ್ದಾನೋ ದೊಡ್ಡ ಆಶ್ಚರ್ಯ. ಹನುಮಂತನ ಕತೆ ಮಕ್ಕಳಿಗೆ ಹೇಳಿದರೆ ಜೀವನದಲ್ಲಿ ಅಡ್ಡಾದಿಗೆ ಹೋಗೋದಿಲ್ಲ, ಎಂದು ದುರ್ಮಾರ್ಗಕ್ಕೆ ಇಳಿಯೋದಿಲ್ಲ. ಹನುಮಂತನ ಶಕ್ತಿ ಅಷ್ಟು ಅಗಾಧವಾದದ್ದು. ಶ್ರೀಗಳವರು ಹೇಳಿದಂತೆ ಅದರ ಒಂದು ತುಮಕು ಕೂಡ ದುರುಪಯೋಗವಾಗಲಿಲ್ಲ. ರಾವಣಲ್ಲಿ ಶಕ್ತಿ ಇತ್ತು, ಸ್ವಂತ ಶಕ್ತಿ ಅಲ್ಲ, ಬರಬಲದ ಶಕ್ತಿ ಅದು, ಬಾರೋಡ್ ಬಂಡ ಸ್ಟ್ರೆಂತ್ ಅದು, ಜನರ ಸ್ಟ್ರೆಂತ್ ಅಲ್ಲ, ಬಾರೋಡ್ ಸ್ಟ್ರೆಂತ್ ಅದು. ಅದು ಆಗಿದ್ದೆಲ್ಲ ದುರುಪಯೋಗ, ಒಂದು ಚೂರು ಸದುಪಯೋಗ ಆಗಲೇ ಇಲ್ಲ. ರಾವಣನ ಶಕ್ತಿ ಒಂದು ಕಡೆಗೆ ಎಲ್ಲ ದುರುಪಯೋಗವಾಯಿತು, ಹನುಮಂತನ ಶಕ್ತಿ ಒಂದು ಚೂರು ದುರುಪಯೋಗವಾಗಲಿಲ್ಲ ಅಂತ ಕೇಳಿದರೆ ನಮಗೆ ಎಚ್ಚರ ಇದು. ಮತ್ತು ಎಷ್ಟು ದುರುಪಯೋಗ ಆಗ್ತಾ ಇದೆ ಗೊತ್ತಾ? ವಿಜ್ಞಾನಿಗಳು ಹೇಳುತ್ತಾರೆ ಮನುಷ್ಯನ ತಲೆ ಎಷ್ಟು ದೊಡ್ಡದು ಅಂದ್ರೆ ಜಗತ್ತಿನ ಫೈನೆಸ್ಟ್ ಕಂಪ್ಯೂಟರ್ ಇದೆಯಲ್ಲ ಅದರ 1/4 ಕೆಲಸ ಮಾಡೋದಿಲ್ಲ. ನೆನಪಿಟ್ಕೊಂಡಿರಬೇಕು, ಜಗತ್ತಿನ ಅತ್ಯುತ್ತಮ ಕಂಪ್ಯೂಟರ್ ಕೂಡ ಮನುಷ್ಯನ ಬುದ್ಧಿಯ ಮುಂದೆ ಅಲ್ಲ ಅಂತ ಹೇಳುತ್ತಾರೆ. ಅಂತ ಶಕ್ತಿ ದೇವರನ್ನು ಕೊಟ್ಟಿದ್ದಾನೆ, ಆದರೆ ಕಂಪ್ಯೂಟರ್ ಕಂಡಿರದೇ ಮನುಷ್ಯ ನೆನ್ಪಿಕೊಂಡಿರಬೇಕು, ಮನುಷ್ಯನ ಬುದ್ಧಿಯಿಂದನೇ ಬಂದಿದ್ದೆ ಮಧ್ಯೆ. ಆದರೆ ಎಷ್ಟು ಉಪಯೋಗಿಸ್ತೇವೆ ಗೊತ್ತೇನೋ? ನಮ್ಮ ಶಕ್ತಿನ ಹೇಳ್ತಾರೆ ವಿಜ್ಞಾನಿಗಳು 4% ಉಪಯೋಗಿಸ್ತೇವೆ, 4% ಶೇಕಡ 4% ಮಾತ್ರ. ಉಳಿದು 96% ದುರ್ವಯವಾಗ್ತಾ ಇದೆ ನಮ್ಮ ಶಕ್ತಿಯೆಲ್ಲ ಕೂಡ. ಇವತ್ತಂತೂ ಅಪಾಯ ಏನೇನೋ ಆಗ್ತಾ ಇದೆ, ಟಿವಿ ನೋಡ್ತಾನೆ, ಏನೇನೋ ಮಾಡ್ತಾನೆ, ಆಡ್ಬಾರದ್ದಾಡ್ತಾನೆ, ದಿನ ಬೆಳಗಾದರೆ ಬರೀ ಮಿಸ್ಯೂಸ್ ಆಗ್ತಾ ಇದೆ ಸ್ಟ್ರೆಂತ್ ಎಲ್ಲ ಕೂಡ. ಹನುಮಂತನನ್ನು ಕಂಡ ನಮಗೆ ನಾಚಿಕೆ ಆಗಬೇಕು, ಶಕ್ತಿ ಬೆಳೆಸ್ಕೊಳ್ಬೇಕು, ಅದು ಅಪಾಯ ಆಗದಂತ ನೋಡ್ಕೊಳ್ಬೇಕಂತ. ಒಂದ್ ಕಡೆ ಲೈಟ್ ಹಾಕಿರ್ತಾರೆ, ಯಾರೋ ಕಷ್ಟ ಆರಿಸ್ಬಿಡ್ತಾರೆ, ವೇಸ್ಟ್ ಆಗುತ್ತೆ ಅಂತ. ಒಂದು ಲೈಟ್ ಒಂದು 10-20 ರೂಪಾಯಿ ಲೈಟೇ ವೇಸ್ಟ್ ಆಗುತ್ತೆ ಅಂತ ಆರಿಸ್ತಿರಲ್ಲ, ನಮ್ಮ ಜೀವನ ಆರಿಸ್ಬಿಡ್ಬೇಕು, ಕಾಪ್ ಮಾಡಬೇಕು, ಪೂರ್ತಿ ವೇಸ್ಟ್ ಪಡ್ಕೊತಾ ಇದ್ದಾರೆ ಮನುಷ್ಯ. ಅದಕ್ಕೆ ಕಲಿಯುಗದ ಅಪವೃತ್ತಿ ಸರಳಾಗಿ ಬರುತ್ತೆ ಅಂತ ಹೇಳುತ್ತಾರೆ, ಅದಕ್ಕೆ ದುರುಪಯೋಗ ಮಾಡ್ಕೊಳ್ತಾರೆ. ಕೃತಜ್ಞದಲ್ಲಿ ಎಷ್ಟು ವರ್ಷ ಯಾತಕ್ಕೆ ಬರುತ್ತಿದ್ದರಿಂದ ಸಾರ್ಥಕ ಮಾಡ್ಕೊಳ್ತಾ ಇತ್ತು. ಮತ್ತು ಅಪವ್ಯಯ ಮಾಡ್ಕೊಳ್ಳೋದ್ರಿಂದ ಆಯುಷ್ಯ ದಿನೇ ಕ್ಷಯಿಸಿ ಹೋಗ್ತಾ ಇತ್ತು. ಮತ್ತು ನಮ್ಮ ಕಂಪ್ಯೂಟರ್ ಹೊಡೆದ್ರೆ ನೋಡಿ ಎಷ್ಟು ದುಡ್ಡು ಬರುತ್ತೆ ಗೊತ್ತಾ? ಲಕ್ಷಗಳು ಲಕ್ಷದಿಂದ ಬರುತ್ತಾರೆ, ಆ ಥರ ಇದ್ದಾರೆ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ. ಆದರೆ ದುಡ್ಡು ಏನಾಗಿದೆ ಗೊತ್ತಾ? ಇವತ್ತು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಬರ್ತಾ ಇದೆ, ನಮ್ಮ ಕೋಟಿ ಕೋಟಿ ಜನ್ಮಗಳ ಮನುಷ್ಯ ಜನ್ಮ ಹಾಳಾಗ್ತಾ ಇದೆ. ನೆನ್ಪಿಕೊಂಡಿರ್ಬೇಕು, ಈ 10 ವರ್ಷದಲ್ಲಿ ನಡೆದಂತ ಒಂದು ಧರ್ಮ, ಒಂದು ವಿಶೇಷವಾದಂತಹ ಅವನತಿ, ಇದನ್ನ 50 ವರ್ಷ ನಡೆದಿರಲಿಲ್ಲ, 10 ವರ್ಷಗಳಲ್ಲಿ ಭಯಂಕರವಾದಂತ ಅವನತಿ ನಡೀತಾ ಇದೆ. ದುಡ್ಡು ಬೆಳೀತಾ ಇದೆ, ಧರ್ಮ ಹೋಗ್ತಾ ಇದೆ, ಧನ ಬರ್ತಾ ಇದೆ, ಧರ್ಮ ಹೋಗ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಇವತ್ತು ಎಲ್ಲಿ ಬೇಕಾದ್ರೆ ತಿನ್ನ, ಏನ್ ಬೇಕಾದ್ರೂ ಮಾಡು, ಕೇಳಿದ್ರೆ ಎಕನಾಮಿಕಲ್ ಇಂಡಿಪೆಂಡೆನ್ಸ್ ನೆನ್ಪಿಟ್ಕೊಂಡಿರ್ಬೇಕು. ಆರ್ಥಿಕವಾದ ಸಬಲತೆ ಬಂದಿದ್ರಿಂದ ಯಾರು ಯಾರು ಮಾತಾಡಿಸೋಗಿಲ್ಲ, ಅಂತ ಒಂದು ಕಂಪನಿಯನ್ನು ತೆರಿಬಿಡ್ತಾರೆ, ಆ ಸ್ಥಿತಿಯಲ್ಲಿ ಇದ್ದಾರೆ, ಇನ್ನೊಂದು ಕಡೆ ಹೋಗ್ತೀವಿ ಅಂತ ಹೇಳ್ತಾರೆ. ಅಂತ ಒಂದು ವಿಚಿತ್ರವಾದ ವಾತಾವರಣ ಬರ್ತಾ ಇದೆ. ಅಂದ್ರೆ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಗಲಾಟೆ ಒಳಗೆ ಈ ಸ್ಪಿರಿಚುಯಲ್ ಸಪೋರ್ಟ್ ಬರೀತಾ ಇದ್ದೀವಿ ನಾವು. ಸ್ಪಿರಿಚುಯಲ್ ಸಪೋರ್ಟ್ ಇಲ್ಲದೆ ಹೋದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತಂದು ಸ್ಪಿರಿಚುಯಲ್ ಸಪೋರ್ಟ್, ರಾವಣಂದೆಲ್ಲ ಬೇರೆ ಸಪೋರ್ಟ್ಗಳೆಲ್ಲ ಕೂಡ ಮೆಕ್ಯಾನಿಕಲ್ ಸಪೋರ್ಟ್ ಇದ್ದ ರಾವಣ ಇನ್ನಿಲ್ಲ ಹಾಗೆ ಸತ್ತ. ಸ್ಪಿರಿಚುಯಲ್ ಸಪೋರ್ಟ್ ಇದ್ದ ಹನುಮಂತ ಇವತ್ತಿಗೂ ಇದ್ದಾರೆ, ಇವತ್ತಿಗೂ ಚಿರಂಜೀವಿ ಹನುಮಂತ. ಎಂಥ ಅದ್ಭುತವಾದ ವ್ಯಕ್ತಿತ್ವ ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತಿಗೂ ಹನುಮಂತ ಇದ್ದಾನೆ, ಅಷ್ಟೇ ಗಟ್ಟಿಬಿಟ್ಟಾಗಿದ್ದಾನೆ, ಮತ್ತೆ ಚೂರು ಕೂಡ ಶಕ್ತಿ ಕಡಿಮೆ ಆಗಿಲ್ಲ ಅಂದ್ರೆ ಅದು ಬಹಳ ಆಶ್ಚರ್ಯ. ಸರ್ವಪೂಜ್ಯ ಶ್ರೀಪಾದಂಗಳವರು ನಮ್ಮ ನಿದರ್ಶನ, ಹನುಮಂತ ವೃದ್ಧರಾಗಿದ್ರು ಶಕ್ತಿ ಕಡಿಮೆ ಆಗಿಲ್ಲ, ಶ್ರೀಗಳವರು ಇಷ್ಟು ವೃದ್ಧರಾಗಿದ್ರು ಏನು ಶಕ್ತಿ ಕಡಿಮೆ ಆಗಿಲ್ಲ, ಅದಕ್ಕೆ ನಿದರ್ಶನ. ಹನುಮಂತನ ಅಂತ ಒಂದು ಆದರ್ಶ ನಮಗೆ ಯಾವ ಕಾಲಕ್ಕೂ ಇರಬೇಕು. ಒಂದು ಕ್ಷಣವಾದರೂ ಹನುಮಂತ ರಾಮನನ್ನು ಮರೆಯಲಿಲ್ಲ ಅನ್ನೋದು ಆತನ ವೈಶಿಷ್ಟ್ಯ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವಚ ಪೂರ್ಣ ಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಪ್ರತಿ ಕ್ಷಣದಲ್ಲೂ ಭಗವತ್ ಕಾರ್ಯ ಸಾಧಕ. ಮತ್ತು ಒಮ್ಮೊಮ್ಮೆ ಭಗವತ್ ಕಾರ್ಯ ಸಾಧನೆ ಮಾಡುವುದು ಮನುಷ್ಯನಿಗೆ ಸಾಧ್ಯವಿಲ್ಲದ ಕಾಲ ಇದು. ಒಮ್ಮೊಮ್ಮೆ ಅದು ಸದಾ ಭಗವತ್ ಕಾರ್ಯ ಸಾಧಕ. ಅಸಾಧಾರಣ್ಯೇನ ಉಪದೇಶ ಭವಂತಿ. ಹನುಮಂತನ ಜೀವನದಲ್ಲಿ ಯಾವುದೇ ಒಂದು ಕಾರ್ಯವನ್ನು ಕೂಡ ಭಗವಂತನ ಕಾರ್ಯ ಅಂತ ತಿಳಿದೇ ಮಾಡಿದ್ದೇ ಇಲ್ಲ. ಏನೇ ಮಾಡಲಿ ಪ್ರೀಣಯಾಮ ವಾಸುದೇವ, ಇದು ಹನುಮಂತನ ಮೂಲ ಮಂತ್ರ. ಇದು ಭಗವಂತನ ಆರಾಧನೆ ಮಾಡೋಣ, ಆ ಮೂಲ ಮಂತ್ರವೇ ಆತನ ಯಶಸ್ಸಿನ ಮೂಲ. ಮತ್ತೆ ಆತನ ಮೂಲ ಮಂತ್ರ ಯಶಸ್ಸಿನ ಮೂಲ. ಭಗವಂತನ ತೃಪ್ತಿಪಡಿಸೋಣ ಅಂದ್ರೆ ಒಂದೇ, ಎಲ್ಲದನ್ನ ಸಾಧಿಸೋಣ ಅಂದ್ರೆ ಒಂದೇ. ಇವತ್ತು ದೇವರನ್ನು ಯಾವಾಗ ಮರೀತಾರೆ ಎಲ್ಲವನ್ನೂ ಕಳ್ಕೊಡುತ್ತಾನೆ, ದೇವರನ್ನು ಯಾವಾಗ ನೆನೀತಾನೆ ಎಲ್ಲವನ್ನೂ ಪಡ್ಕೊಡುತ್ತಾನೆ. ಎಲ್ಲವನ್ನೂ ಪಡ್ಕೊಂಡಿದ್ದಕ್ಕೆ ಹನುಮಂತ ನಿದರ್ಶನ, ಎಲ್ಲವನ್ನು ಕಳ್ಕೊಂಡಿದ್ದಕ್ಕೆ ರಾವಣ ನಿದರ್ಶನ. ಅವನು ಎಷ್ಟೆಲ್ಲ ಇತ್ತು ಎಲ್ಲವೂ ನಿರ್ನಾಮ ಮಾಡಿಕೊಂಡ. ಸಪುತ್ರ ಮಿತ್ರ ಬಂಧವೋ ವಿನಾಶ ವಾಶು ಯಾಶೇಷಿ, ಸರ್ವಸ್ವವನ್ನು ಕಳ್ಕೊಂಡ ಹನುಮಂತ. ಸರ್ವಸ್ವವನ್ನು ಪಡ್ಕೊಂಡು ಇವತ್ತು ಅಷ್ಟು ವಿಜೃಂಭಣೆಯಿಂದ ಲೋಕಮಾನ್ಯನಾಗಿದ್ದಾನೆ. ಅಹುದಹುದು ಹನುಮಂತ, ಯಾರು ನೋಡಿದ್ರು ಅಹುದಹುದು ಹನುಮಂತ. ಈತನೇ ಲೋಕಗುರು ವೇದ ವಿಖ್ಯಾತ, ಭೂತಳದಳು ಶ್ರೀರಾಮ ದೂತನೆಂಬಾತ. ವಜಾಸ ಎಂಥ ಮಾತಾಡ್ತಾರೆ, ಈತನೇ ಲೋಕಗುರು ವೇದ ವಿಖ್ಯಾತ, ಭೂತಳದಳು ಶ್ರೀರಾಮ ದೂತನೆಂಬಾತ. ಆತ ಮಾಡಿದ ಕೆಲಸ ಏನು? ರಾಮನಿಂದ ಸೀತೆ, ಸೀತೆಯಿಂದ ರಾಮ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಷ್ಟೇನೆ. ಭಗವಂತ ಓಡಾಟ ಸೀತೆಯಿಂದ ಶ್ರುತ್ಯಾದಿ ಶಾಸ್ತ್ರಗಳು, ರಾಮ ಅಂದ್ರೆ ಭಗವಂತ, ಶಾಸ್ತ್ರ ದೇವರು, ಶಾಸ್ತ್ರ ದೇವರು ಅಷ್ಟೇ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ, ಬೇರೆ ಕಡೆ ಇಲ್ಲೇ ಇದೆ ಹನುಮಂತ. ಅರ್ಥ ಎರಡೂ ನನಗೆ ಆರಾಧ್ಯ ಇವತ್ತಿನ ದಿವಸ. ಶಾಸ್ತ್ರವಾರಾಧ್ಯ ದೇವರು ಭಾರಿ ಆರಾಧ್ಯ ನಮಗೆ. ಡಾಗ್ ಪ್ರೀತ, ಗಾಡ್ ಪ್ರಿಯ ಅಲ್ಲ, ಇದೇ ಸಮಸ್ಯೆ ನಮಗೆ. ಗಾಡ್ ಕಂಡ ಆರಾಧ್ಯ, ಡಾಗ್ ಇಲ್ಲದ ನಾಯಿಗಳೇ ಇಲ್ಲ. ಆ ಕಾಲ ಬರ್ತಾ ಇದೆ ಅಂದ್ರೆ ದೇವರು ದೂರ ಆಗಿದ್ದಕ್ಕೆ ಏನಾಯ್ತು ಅಂದ್ರೆ ನಾಯಿ ಬಂತು ಅಂತ ಅರ್ಥ. ದೇವರಿದ್ದ ಮೊದಲು ನಾಯಿ ಹತ್ರ ಬರ್ತಿದ್ದಿಲ್ಲ, ಈಗ ದೇವರ ಹತ್ರ ನಾಯಿ ಒಳಗೆ ಬಂದ್ಬಿಡ್ತು. ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತು ದೇವರನ್ನು ಮರೆತ ಜನಾಂಗ ಎಷ್ಟು ಹಾಳಾಗ್ತದೆ. ಬರೀ ನಮ್ಮ ಜನ ದೇವರನ್ನು ಮರೆತಿಲ್ಲ, ರಾವಣನಂತೆ ಪ್ರತಿಗಾಮಿಯಾಗಿ ಬದುಕ್ತಾ ಇದ್ದಾರೆ. ಪ್ರತಿಗಾಮಿ ಯಾವಾಗ ಅಂದ್ರೆ ದೇವರು ಹೇಳಿದ್ದನ್ನು ವಿರೋಧಿಸಿ ಮಾಡೋದು, ದೇವರ ಸಂಕಲ್ಪವನ್ನ ದೇವರ ಉಪದೇಶವನ್ನ ಮರೆತು ಬದುಕೋದು. ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ. ಭಗವಂತ ಹೇಳ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ದೇವರ ಆದರ್ಶ ಇದು, ಇದನ್ನು ಕಾರ್ಯ ಸಾಧನೆ ಮಾಡಿದ್ರೆ ಭಗವತ್ ಕಾರ್ಯ ಸಾಧಕ. ಹನುಮಂತನಾಗೂ ಅದೇನೆ, ಭೀಮನಾಗಿಯೂ ಅದೇನೆ, ಮತ್ತು ಮಧ್ವಾಚಾರ್ಯೂ ಆಗ ಅದೇನೆ. ಉಳಿದ ಎಲ್ಲ ದೇವತೆಗಳು ಒಮ್ಮೊಮ್ಮೆ ಮಾಡಿದ್ದು ಕಡಿಮೆ, ಮೂರು ಎಲ್ಲಾ ಅವತಾರಕ್ಕೂ ಮಾಡಲೇ ಇಲ್ಲ ಅವರು. ಆದರೆ ಹನುಮಂತ ಎಲ್ಲ ಅವತಾರಗಳಲ್ಲೂ ಪೂರ್ಣ ಪ್ರಮಾಣದಲ್ಲಿ ಭಗವಂತನ ಸೇವೆ ಮಾಡಿದ್ದಾನೆ ಅಂತ ಅರ್ಥವಾದ್ರೆ, ನಮ್ಮ ಮೊದಲ ಆದರ್ಶ ಹನುಮಂತನದು. ಆತ ದೇವರಿಗೋಸ್ಕರವಾಗಿ ಸರ್ವಸ್ವವನ್ನು ಮೀಸಲಿಟ್ಟಂತ ಮಹಾನುಭಾವ ಎಂಬುದು ಅದರ ಅತ್ಯಂತ ಮುಖ್ಯವಾದ ಘಟ್ಟ. ಎಲ್ಲರಲ್ಲೂ ವರ್ಷಿಟ್ಟಿದೆ ಅಂತ ಕಾಣುತ್ತಲ್ಲ, ಅದ್ರ ಪ್ರಕಾರ ನೋಡಿಕೊಳ್ಳಿ. ಮುಂದೆ ಹನುಮಂತ ವಾಯುದೇವರ ಅವತಾರವಾಗಿ ಬರ್ತಾನೆ. ವಾಯುದೇವರು ಅಂದ್ರೆ ಜೀವೋತ್ತಮರು. ಗಮನಿಸಿ, ಇಡೀ ಉಪನಿಷತ್ತುಗಳು ಮತ್ತು ವೇದಗಳು ಒತ್ತಿ ಹೇಳ್ತಕ್ಕಂಥದ್ದು ದೇವತೆಗಳ ಬಗ್ಗೆ, ಅದರಲ್ಲೂ ಭಾರಿ ಹೇಳಿದ್ದು ಇಬ್ಬರ ಬಗ್ಗೆ, ಒಂದು ಬ್ರಹ್ಮತತ್ವ, ಒಂದು ಪ್ರಾಣತತ್ವ. ಹತ್ತು ಉಪನಿಷತ್ತು ತೆಗೆದು ನೋಡಿ, ಬ್ರಹ್ಮ ಪ್ರಾಣ, ಬ್ರಹ್ಮ ಪ್ರಾಣ, ಇದು ಯಾವುದೋ ಮಾಧ್ವರ ಕಲ್ಪನೆ ತಿಳ್ಕೊಂಡಿದ್ದಾರೆ. ಬ್ರಹ್ಮತತ್ವ ಅಂದ್ರೆ ವಿಷ್ಣು, ಪ್ರಾಣತತ್ವ ಅಂದ್ರೆ ವಾಯುದೇವರು. ಇದು ಎಲ್ಲ ಉಪನಿಷತ್ತು ಎತ್ತೆತ್ತಿ ಬರತಕ್ಕಂಥ ಅಂಶ. ಅಂತ ಬ್ರಹ್ಮತತ್ವವೇ ರಾಮ, ಪ್ರಾಣತತ್ವವೇ ಹನುಮಂತ. ಅಂತ ತಿಳ್ಕೊಂಡಾಗ ಹನುಮಂತನ ಮೂಲ ರೂಪ ಯಾವುದು ಅಂತ ನಿಮಗೆ ತಿಳಿಯುತ್ತೆ. ವಾಯುದೇವರು ಮುಖ್ಯ ಪ್ರಾಣ, ಆತ ಅವತಾರ ಮಾಡಿ ಬಂದಿದ್ದಾನೆ. ಆತನ ಹಿರಿಮೆಯೇ ಎಲ್ಲ ಗುಣಗಳ ಖಣಿ, ಎಲ್ಲ ಗುಣಗಳ ಖಣಿ. ಹೇ ಗುಣಾನಾಮ ಜಗತ್ ಪ್ರಸಿದ್ಧ, ಇದು ಹನುಮಂತನ ವೈಶಿಷ್ಟ್ಯ. ಅದನ್ನು ವರ್ಣನೆ ಮಾಡ್ತಾ ವಾಯುಸ್ತುತಿಯಲ್ಲಿ ಒಂದು ಶ್ಲೋಕ ನೆನಪಿರಬೇಕೆಲ್ಲರಿಗೂ. ವಂದೇಹಂ ತಂ ಹನುಮಾನ್ ಇತಿ ಮಹಿತ ಮಹಾ ಪೌರುಷೋ ಬಾಹುಶಾಲಿ ಖ್ಯಾತಸ್ಥೆ ಅಗ್ರೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ ಸ್ನೇಹಾನಾಂ ಸಹಸ್ವಾನ್ ಅಹರಹರಹಿತಂ ನಿರ್ದಹಂ ದೇಹಭಾಜಾಂ ಅಂಹೋ ಮುಹಾಪಹೋ ಯಹ ಸ್ಪೃಹಯತಿ ಮಹತೀಂ ಭಕ್ತಿ ಮಜ್ಜಾತಿ ರಾಮೇ. ಇದು ಹನುಮಂತನ ಅಷ್ಟು ಅಪೂರ್ವ ಶ್ಲೋಕ ಇದೆ. ನೋಡ್ತಾ ನೋಡ್ತಾ ಹೇಳ್ತಾ ತಿಳ್ಕೊಂಡ್ಬಿಡ್ತಾ ಆಚಾರ್ಯ. ಬ್ರಹ್ಮಚರ್ಯಾದಿ ಧರ್ಮೈ, ಬ್ರಹ್ಮಚರ್ಯಾದಿ ಗುಣಗಳ ಖಣಿ ಹನುಮಂತ. ಬ್ರಹ್ಮಚರ್ಯ ಅಂದ್ರೆ ಹೊರಗಿನ ಬ್ರಹ್ಮಚರ್ಯ, ಲೋಕದ ಬ್ರಹ್ಮಚರ್ಯ. ಅದು ಅಶ್ವತ್ಥಾಮರಿ ಇತ್ತು, ಭೀಷ್ಮರಿ ಇತ್ತು. ಆದರೆ ಅವರು ಸ್ವಾಭಾವಿಕ ಶಾಪದ ಬಲದಿಂದ ಇತ್ತು. ಅಶ್ವತ್ಥಾಮರ ಬ್ರಹ್ಮಚರ್ಯ ಶಾಪ ಇತ್ತು, ಭೀಷ್ಮ ಬ್ರಹ್ಮಚರ್ಯಕ್ಕೆ ಶಾಪ ಇತ್ತು. ಹನುಮಂತನಿಗೆ ಶಾಪ ಇಲ್ಲ, ಅದು ವರ. ಬೇರೆ ಉಪವಾಸ ಇದ್ದಾನೆ ಅಂದ್ರೆ ಏನೋ ಇಲ್ಲ ಅಂತ ಅರ್ಥ. ಏಕಾಶಿ ಉಪವಾಸ ಇದ್ದಾನೆ ನ್ಯಾಚುರಲಿ ಅಂತ ಅರ್ಥ. ಏಕಾಶಿ ಉಪವಾಸ ಕನ್ನಡ ಭಾವ ಕಾರಣ ಅಲ್ಲ, ಅದು ಹರಿ ಪ್ರೀತಿ ಕಾರಣ. ಹನುಮಂತನದು ಏಕಾಶಿ ಉಪವಾಸದ ಬ್ರಹ್ಮಚರ್ಯ, ಉಳಿದವರದ್ದು ನೈಮಿತ್ತಿಕವಾದ ಕಾರಣ ಇತ್ತು. ಅದಕ್ಕೊಂದು ಕಾರಣ ಇತ್ತೆ ಹೊರತಿದ್ದಲ್ಲ. ಬ್ರಹ್ಮಚರ್ಯಾದಿ ಧರ್ಮೈಹಿ, ಅದನ್ನು ಒತ್ತಿಡೋದಕ್ಕೆ ಇನ್ನೊಂದು ಕಾರಣ ಇದೆ. ದೇಹದ ಬ್ರಹ್ಮಚರ್ಯ ಮತ್ತು ಜೀವದ ಬ್ರಹ್ಮಚರ್ಯ. ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ, ಮನಹಾದೀನಾಂ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ. ಸಕಲ ಇಂದ್ರಿಯಗಳನ್ನು ಪರಬ್ರಹ್ಮನ ಸೇವೆಗೆ ಮೀಸಲಿಟ್ಟಿದ್ದಾರಲ್ಲ, ಅದು ಬ್ರಹ್ಮಚರ್ಯ. ಅಶ್ವತ್ಥಾಮರಿ ಎರಡೂ ಇರಲಿಲ್ಲ. ಶಾಪದ ಬ್ರಹ್ಮಚರ್ಯ ಒಂದು ಕಡೆಗೆ, ಕೃಷ್ಣ ಬ್ರಹ್ಮಚರ್ಯಾಸ್ತ್ರ ವಾಪಸ್ ತಗೊಳ್ಳಿ ಅಂದ್ರೆ ತತ್ರೈವ ಪಾತಯಾಮ್ಯಂ ಅಂತ ಹೇಳ್ತಾರೆ. ಆ ಬ್ರಹ್ಮಚರ್ಯನೂ ಅವರಿಗಿಲ್ಲ, ಎರಡೂ ಕಳ್ಕೊಂಡ್ರು. ಆದ್ರೆ ಅವ್ರ ಬ್ರಹ್ಮಚರ್ಯ ಉಳಿದವ್ರು ವರ್ಷ ಭಾರಿ ದೊಡ್ಡದು, ಹನುಮಂತನ ವರ್ಷ ಕಡಿಮೆ ಆಗಿಬಿಡುತ್ತೆ. ಅಶ್ವತ್ಥಾಮರ ಬ್ರಹ್ಮಚರ್ಯ ಭೀಷ್ಮರಿಗಿಂತ ದೊಡ್ಡದು, ಆದರೆ ಹನುಮಂತನ ಬ್ರಹ್ಮಚರ್ಯದ ಮುಂದೆ ಯಾರೋ ಎಷ್ಟೇ ನಕ್ಷತ್ರ ಇದ್ರು ಕೂಡ ಸೂರ್ಯೋದಯ ಆಗ್ತಾ ಹೋಗ್ಬಿಡುತ್ತಲ್ಲ, ಒಂದು ನಕ್ಷತ್ರನೂ ಕಾಲವಿಲ್ಲ ಸೂರ್ಯ. ಆದ ಹನುಮಂತನ ಮುಂದೆ ಎಲ್ಲ ಗುಣಗಳು ಮೊಸಕಾಗಿ ಬಿಡುತ್ತೆ ಅಂತ ಪೂರ್ಣತ್ವ ಹನುಮಂತನಲ್ಲಿದೆ ಅಂತ ತಿಳ್ಕೊಂಡಿರಬೇಕು. ಆಹಾರಹರಹಿತಂ ನಿರ್ದಹಂ ದೇಹಭಾಜಾಂ ಅಂಹೋ ಮೊಹಾಪಹೋಯ ಸ್ಪೃಹಯತಿ ಭಯ ಮಹತೀಂ ಭಕ್ತಿಂ ಅಜ್ಯಾತಿ ರಾಮೇ ಅಂತ ಕೊಂಡಾಡಿದ್ದಾರೆ. ಇನ್ನು ಹನುಮಂತನ ಎರಡು ಸ್ಟ್ರೆಂತ್, ಸ್ಪಿರಿಚುವಲ್ ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್. ಆಕೃತಿಯು ಹಾಗೆ ಕೃತಿಯು ಹಾಗೆ. ಹನುಮಂತನ ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ ನೋಡಿದ್ದೇವೆ. ಅಚ್ಛಿನ್ನವ ಅಭೇದ್ಯವಾದ ದೇಹ. ನಾವು ಭಗವದ್ಗೀತೆಯಲ್ಲಿ ಕೇಳುತ್ತೇವೆ, ಜೀವನ ಸ್ವರೂಪವನ್ನ ನೈನಂ ಛಿಂದಂತೆ ಶಸ್ತ್ರಾಣಿ, ನೈನಂ ದಹತಿ ಪಾವಕ, ನ ಚೈನಂ ಕ್ಲೇದಯಂತ್ಯಾಪ, ನ ಶೋಷಯತಿ ಮಾರುತ ಅಂತ ಗೀತೆಯಲ್ಲಿ ಜೀವನ ಸ್ವರೂಪದ ಬಗ್ಗೆ ಹೇಳಿದೆ. ಆದ್ರೆ ಹನುಮಂತನ ಭೌತಿಕ ದೇಹವೇ ಆಗಿತ್ತು. ಬ್ರಹ್ಮಾಸ್ತ್ರ ಬಿಟ್ಟರೆ ಏನೂ ಆಗಲಿಲ್ಲ. ಬೆಂಕಿ ಇಟ್ಟರೆ ಏನ, ನೈನಂ ದಹತಿ ಪಾವಕ, ಬೆಂಕಿ ಸುಡಲೇ ಇಲ್ಲ. ಬ್ರಹ್ಮಾಸ್ತ್ರ ಏನೂ ಮಾಡಲಿಲ್ಲ. ಅಷ್ಟು ರಾಕ್ಷಸರ ತಗೊಂಡು ಅನೇಕ ಹೇತಿ ಸಂಕುಲಂ ಹೊಡೆದ್ರೆ ನೈನಂ ಛಿಂದಂತೆ ಶಸ್ತ್ರಾಣಿ. ಹನುಮಂತನಲ್ಲಿ ಒಂದು ಚೂರು ಮುಳುಚುಚ್ಚ ರಕ್ತ ಬರುತ್ತಲ್ಲ, ಅಷ್ಟು ಬರಲಿಲ್ಲ ಹನುಮಂತನಿಗೆ. ಆದ್ದರಿಂದ ಫಿಸಿಕಲಿ ಪರ್ಫೆಕ್ಟ್ ಅಂದ್ರೆ ಹನುಮಂತ. ಇದು ಒಂದು ವಿಶ್ವ ದಾಖಲೆಯ ದೇಹ ಹನುಮಂತನು. ದೇವರನ್ನು ಬಿಟ್ಟುಬಿಡಿ, ಆತ ಭಗವಂತ. ಅಪ್ರಾಕೃತ ದೇಹ ಹನುಮಂತನದು, ಪ್ರಾಕೃತ ದೇಹ ನೆನಪಿರ್ಬೇಕು. ಅಪ್ರಾಕೃತ ಹನುಮಂತನದು ಈ ದೇಹ, ಪ್ರಾಕೃತನೇ. ಅರೆ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್, ಸತ್ವಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವ ಚತುರ್ಮುಖ ಅಂತಾರಲ್ಲ, ಅಂಥದ್ದು ಅತ್ಯದ್ಭುತವಾದ ದೇಹ. ಅದನ್ನ ಏನೂ ಮಾಡ್ಲಿಕ್ಕಾಗಲಿಲ್ಲ. ಇದು ಒಂದು ಮುಖ. ಈ ಫಿಸಿಕಲ್ ಸ್ಟ್ರೆಂತ್ ಅಂದು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯ ಇಲ್ಲ. ಎತ್ತಲೇ ಹೊರಟ್ರೆ ಸಂಜೀವನವನ್ನ ಕೈಯಲ್ಲಿ, ಒಂದು ಕೈಯಲ್ಲಿ ಎತ್ತಿದ್ರೆ, ಒಂದು ಕೈಯಲ್ಲಿ ಸಂಜೀವನವನ್ನು, ನಮ್ಮ ಮೈಸೂರು ಪಾಕಿ ಎರಡು ಕೈ ಬೇಕು ಬಲಿಷ್ಠನಿಗೆ, ಇದ್ದ ತಿನ್ನಕ್ಕೆ ಎರಡು ಕೈ ಬೇಕು. ಎಂಥದ್ದೇನು ಎಷ್ಟು ಮೆತ್ತಗಿರೋ ತಿನ್ನಕ್ಕೆ ಎರಡು ಕೈ ಬೇಕಲ್ಲ. ಹನುಮಂತ ನೆನೆಸ್ಕೊಂಡ್ಬಿಟ್ರೆ ಗಾಬರಿ ಆಗುತ್ತೆ ನಮಗೆ. ಎಂಥ ಹನುಮಂತ ಅದೇನು ಗೊತ್ತಾ, ಕ್ಷಿಪ್ತ ಪಶ್ಚಾತ್ ಸತೀಲಂ ಶತವತುಲ್ ಮತೆ ಯೋಜನಾನಾಂಸ ಉಚ್ಚಹ ತಾವದ್ವಿಸ್ತಾರಂಶ್ಚಾತಿ ಉಪರ ಲವ ಇವ ವ್ಯಗ್ರಬುದ್ಧ್ಯಾ ತ್ವಯಾತಃ. ನೂರು ಯೋಜನ ಎತ್ತರ, ನೂರು ಯೋಜನ ಅಗಲ. ಅದನ್ನು ಕೈಲಿ ಹೇಳ್ಕೊಂಡಿದ್ದಂತೆ ಸ್ಪಷ್ಟ ಮೈಸೂರು ಪಾಕ್ ಸೈಜೆ ಇದು, 100x100. ಎಷ್ಟು ಗೊತ್ತಾ ಯೋಜನ, ಮತ್ತೆ ಬರೀ 100 ಅಲ್ಲ. ಅದನ್ನು ಒಂದು ಕೈಲಿ ಇಟ್ಕೊಂಡು ಹೀಗೆ ಹೀಗೆ ಅಲಗಾಡಿ ಹನುಮಂತ ಹೀಗಂದನಂತ ತೋಲಯಿತ್ವ. ಬಂದ್ರೆ ಏನು ಸಾಮರ್ಥ್ಯ ಇರಬೇಕು, ಅನಾಯಾಸ. ಮತ್ತೆ ಏನೇನು ಆಯಾಸವೇ ಇಲ್ಲ. ಆಯಾ ಏನು, ಎಷ್ಟು ಲೈಟ್ ಇದೆ ಇಲ್ಲ ಅನ್ಕೊಂಡು, ಮತ್ತೆ ಎಷ್ಟು ಲೈಟ್ ಇದೆ, ಎರಡು ಕೈ ಬೇರೆ ಕೇಳೋದು ಅದು ಕೇಳ್ತಂದ. ಇನ್ ನೆನೆಸ್ಕೊಳ್ಳಿ, ಈಗ ನಾವು ಎಂಥ ನೀವು ಎಷ್ಟು ಟಾನಿಕ್ ಕುಡಿದ್ರು ಕೂಡ ಶಕ್ತಿ ಬರೋದಿಲ್ಲ. ಒಳಗಿಂದ ಶಕ್ತಿ ಬರ ಹನುಮಂತನ ಸ್ಫೂರ್ತಿ ಬರಬೇಕು. ನಾವು ಹನುಮಂತನ ಕಥೆ ಕೇಳಿದಾಗ ಸ್ಫೂರ್ತಿ ಬರುತ್ತೆ. ಇವೆಲ್ಲ ಕುಡಿದ್ರೆ ನೀವು ಆಶೀರ್ವಾದ ಮತ್ತೆ ಮರ್ಕೊಂಡ್ಬಿಡ್ತಾರಷ್ಟೇ. ಬೇರೆ ರುಚಿ ತಗೊಂಡ್ರೆ ದಪ್ಪ ತರ ಬಿಡ್ತಾರೆ, ಮಲಗೋದು ಗ್ಯಾರಂಟಿ ಅಷ್ಟೇ. ಹನುಮಂತನಿಗೆ ಮಲಿದವನು ಎಬ್ಬಿಸುತ್ತೆ, ನೆನಪಿಟ್ಕೊಳ್ಳಿ. ಹನುಮಂತನ ಕಥೆ ಕೇಳಿದರೆ ಮಲಿದವನು ಎದ್ದು ಕೊಡ್ತಾನೆ ಅಂತ ಸಾಮರ್ಥ್ಯ ಆತನು. ಇದು ನಿಜವಾದ ಸ್ಟ್ರೆಂತ್ ಅಂದ್ರೆ ಅಂಥ ಪರ್ಫೆಕ್ಷನ್. ಇನ್ನು ಗಮನಿಸಿ, ಅದಕ್ಕೆ ಮುಪ್ಪಿಲ್ಲ ಹನುಮಂತನ ದೇಹಕ್ಕೆ, ಮುಪ್ಪೇ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ, ಜಾಂಬವಂತನು ಚಿರಂಜೀವಿಯೇ, ಹನುಮಂತನೂ ಚಿರಂಜೀವಿಯೇ. ಮಹಾಭಾರತದಲ್ಲಿ ಬರುತ್ತೆ, ಜಾಂಬವಂತ ಮುಪ್ಪಾಗಿದ್ದ ಅಂತ ಬರುತ್ತೆ. ಕೃಷ್ಣ ಬಂದಾಗ ಬೇಡಿಕೊಂಡು ಪುನಃ ಚಿಕ್ಕದ ಮಾಡ ದೇಹ ತಾರುಣ್ಯ ಕೊಡು ಅಂತ ಕೇಳಿದಂತೆ. ಇಷ್ಟ ಪ್ರಾಕ್ಟಿಸ್ ಸರ್ಜರಿ ಮಾಡಿ ಕೊಟ್ಬಿಡ್ತಾನೆ, ಪೂರ್ತಿಯಾಗಿ ತೆಗೆದು ಅದು ತಾರುಣ್ಯವನ್ನು ಕೊಡ್ತಂತೆ ಕೃಷ್ಣ. ತಮಗೆ ಹನುಮಂತೇವರಾಗಿರ್ತಾರೆ, ಕೆಲವು ಕಥೆ ಕೇಳಿರ್ತಾರೆ ತಪ್ಪಾಗಿ, ಭೀಮಸೇನ ಹೊರಟ, ಹನುಮಂತ ಬಾಲಾಜಾಜ್ಕೊಂಡು ಕೂತಿದ್ದ, ಹಣ್ಣನ್ನು ಮುದುಕನಾಗಿದ್ದ ಅಂತ ಹೇಳಿ. ಅವನು ಮುದುಕನಾಗಿದ್ದಾನ ಅಂತ ಕೇಳಿದ್ರೆ ಅದು ನಾಟಕ ಅಷ್ಟೇ, ಆಮೇಲೆ ತಣ್ಣ ಅಂತ ಹರಿ ಹೋಗ್ಬಿಡ್ತಾನೆ, ಆ ರೂಪ ತೋರಿಸ್ತಾನೆ ಹರಿ ಹೋಗ್ಬಿಡ್ತಾನೆ ಅವೇ. ಅಲ್ಲಿ ಹನುಮಂತನಿಗೆ ಯಾರು ಪ್ರಾಚೀನ ಸರ್ಜರಿ ಮಾಡಲಿಲ್ಲ, ಮುಕ್ತೇ ಇಲ್ಲ ಹನುಮಂತನಿಗೆ. ಅದಕ್ಕೆ ಅಜರಜರ ಇತಹ ಜನ್ಮ ಮೃತ್ಯಾಮಯಾನಾಂ, ಅಜರ ಅಂತ ಅವ್ರಿಗೆ ಹೆಸರು, ಅಜರ ಅಂತ ಮುಕ್ತಿಲ್ಲದವರು ಅಂತ ಅರ್ಥ. ಅಜರ ಅಮರ ಅಂತಕ್ಕಂಥ ವಿಶಿಷ್ಟವಾದ ವ್ಯಕ್ತಿತ್ವ ಹನುಮಂತನದು. ಅವೆರಡನ್ನು ಧ್ಯಾನ ಮಾಡಬೇಕು ನಾವು. ಹನುಮಂತನ ನಾವು ಚಿತ್ರ ಬಂದ ತಕ್ಷಣ ಆಕಾಶ ಅಂತಷ್ಟ ಮೇಲೆ ನೋಡ್ತೇವೆ, ಎವರೆಸ್ಟ್ ಅಂದ್ರೆ ಮೇಲೆ ನೋಡ್ತೇವೆ, ಹನುಮಂತ ಅಂತಷ್ಟು ಮೇಲೆ ಚಿಂತನೆ ಮಾಡಬೇಕು. ಇವತ್ತು ಹನುಮಂತನ ಚಿತ್ರವೇ ಹಾಗೆ ನಮ್ಮನ್ನು ನದಿ ಅಂದ್ರೆ ಕಲ್ಪನೆ ಬರುತ್ತೆ ನಮಗೆ, ಸಮುದ್ರ ಅಂದ್ರೆ ಅರ್ಥ ಆಗುತ್ತೆ, ಹನುಮಂತ ಅಂದ್ರೆ ನಮಗೆ ಅರ್ಥ ಆಗೋದಿಲ್ಲ. ಒಂದು ಕೋತಿನ ಕಂಡ್ರೆ ಹನುಮಂತ ಅಲ್ಲ, ಹನುಮಂತ ಕೋತಿನೇ ಅಲ್ಲ ಮೊದಲು. ಆತ ನಿಜವಾದ ಅರ್ಥದಲ್ಲಿ ಆತನಂತ ಜ್ಞಾನಿಯೇ ಇಲ್ಲ, ಅದು ಹನುಮಂತನ ಇನ್ನು ಒಂದು ಮುಖ, ಇನ್ನೊಂದು ಸ್ಪಿರಿಚುವಲ್ ಸ್ಟ್ರೆಂತ್. ಹನುಮಂತ ಒಬ್ಬ ಮಾತಾಡ್ತಾನೆ, ರಾಮ ಲಕ್ಷ್ಮಣರು ಬಂದಿದ್ದಾರೆ, ಸುಗ್ರೀವರಿಗೆ ಭಾರಿ ಭಯ, ಓಹೋ ವಾಲಿಯ ಪ್ರತಿನಿಧಿಗಳು ಬಂದಿರಬೇಕು ಅಂತ ಹೇಳಿ ಭಯದಿಂದ ಓಡಕ್ಕೆ ಹೋಗ್ತಾನೆ. ಹನುಮಂತ ಹೇಳ್ತಾನೆ, ನೋಡು ಹಾಗೆಲ್ಲ ಮಾಡಬೇಡ, ಬಂದಿರೋರು ಕೊಲ್ಲಕ್ಕೆ ಬಂದಿಲ್ಲ, ಅವರು ಕಾಪಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಸುಗ್ರೀವ ಒಂದು ಜಾಣತನ ಮಾಡ್ತಾನೆ. ಹನುಮಂತ, ಇಷ್ಟೆಲ್ಲ ಧೈರ್ಯ ಕೊಡ್ತೀಯಲ್ಲ, ಹಾಗಿದ್ರೆ ನನಗಂತೂ ಧೈರ್ಯ ಇಲ್ಲ, ನನ್ನ ಪರ ನೀನೇ ಹೋಗು ಅಂತ ಹೇಳುತ್ತಾನೆ. ಆಗ ರಾಮನ ಹತ್ರ ಹನುಮಂತನೇ ಹೋಗ್ತಾನೆ. ಇದು ವಾಲ್ಮೀಕಿಗಳು ಬರೀತಾರೆ, ಭಿಕ್ಷು ರೂಪಂ ಪ್ರತಿಗೃಹ್ಯ ಅಂತ ಹೇಳ್ತಾರೆ. ಸನ್ಯಾಸ ವೇಷ ಹಾಕೊಂಡು ಹೋದ್ರಂತ ಹನುಮಂತ, ಹನುಮಂತನ ಸನ್ಯಾಸ ವೇಷ ಮಧ್ವಾಚಾರ್ಯ ಬಂದಿದ್ದಲ್ಲ, ಮೊದಲೇ ಸನ್ಯಾಸಿ ಆಗಿಬಿಟ್ಟಿದ್ರು ಆಗಲೇ, ಅವರು ರಾಮಾವತಾರ ರಿಹರ್ಸಲ್ ಮಾಡಿ ಇಲ್ಲಿ ಎತ್ತರಿಸ್ಕೊಂಡು ಬಂದಿದ್ದಾರೆ ಆಗಲೇ. ರಾಮದೇವ್ರು ಮುಂದೆ ಸರ್ವ ಅದಕ್ಕೇ ಆಕರಿಸಿ ಸರಿಯಾಗಿ ಮಾಡಿದ್ದೆ ಹೋಗಂತ ಕಳಿಸಿಕೊಟ್ಟಿದ್ದಾರೆ ಭಗವಂತ. ಸರ್ವಜ್ಞ ವನ್ಯವನ ವೀಕ್ಷ ಅಂದ್ರೆ ಮಾಡಿದ್ದನ್ನು ನೋಡಿ ಇನ್ನೊಬ್ರು ಯಾರು ಇಲ್ಲ ಅಂತ ಕಳಿಸಿಕೊಟ್ರು ಅಂತ ಅರ್ಥ. ಎಂಥ ಹನುಮಂತ ಅಂದ್ರೆ ನೋಡ್ತಾರೆ ರಾಮದೇವರು, ಹನುಮಂತ ಮಾತಾಡ್ತಾನೆ, ರಾಮದೇವ್ರು ಹೊಗಳ್ತಾರೆ ಹನುಮಂತನನ್ನ. ಆ ಶ್ಲೋಕ ಎಲ್ಲರೂ ಪಾಯಪಾಠ ಮಾಡ್ಬೇಕಂತ ಶ್ಲೋಕಗಳು, ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ಇಷ್ಟು ಮಾತಾಡಿದ್ದ ನೋಡು ಲಕ್ಷ್ಮಣ ಹೇಗೆ ಮಾತಾಡಿದ್ದಾನೆ, ಇದು ಒಳ್ಳೆ ವ್ಯಾಕರಣ ಪಂಡಿತ ಅಂತ ಹೇಳಿದ್ದಾನೆ. ನೆನಪಿರಬೇಕು, ಹನುಮಂತ ಕಪಿ ರೂಪದಲ್ಲಿ ಇದ್ದಾನೆ, ವ್ಯಾಕರಣ ಪಂಡಿತ. ಮನುಷ್ಯ ವ್ಯಾಕರಣ ತಪ್ಪು ಹೇಳಿದ್ರೆ ಕಪಿ ಅಂತ ನೆನಪಿರಬೇಕು, ವ್ಯಾಕರಣ ತಪ್ಪು ಹೇಳಿದ್ರೆ ಕಪಿ. ಕಪಿ ರೂಪದಲ್ಲಿ ಮಹಾವ್ಯಾಕರಣ ಬೋಧಿ ಮಂಥಮಾನ ಸಮಂದರಂ, ಈ ಕಲ್ಪನೆಯೇ ಬಹಳ ವಿಚಿತ್ರ ಇದೆ. ಹನುಮಂತನ ಒಂದು ಪರಿಪೂರ್ಣ ನರಸಿಂಹ ನೋಡೋದು, ಸಿಂಹದ ಮುಖ ವಿಶ್ವವೇ ನಡುಗಬೇಕು ಅಂತ ರೂಪ ಭಗವಂತನ. ಆ ಸಿಂಹದ ಮುಖದ ಭಗವಂತ ಹೇಗೆ ಅಲ್ಲಿ ತೋರಿಸ್ತಾನೋ, ಇಲ್ಲಿ ಕಪಿ ರೂಪದ ಹನುಮಂತ ತನ್ನ ಪೂರ್ಣತೆಯನ್ನು ಜೀವರಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಅತ್ಯದ್ಭುತವಾದ ಸಾಮರ್ಥ್ಯ, ನೂನಂ ವ್ಯಾಕರಣಂ ಕೃಷ್ಣಂ ಅನೇನ ಬಹುಧಾಶ್ರುತಂ ಬಹು ವ್ಯಾಹರತಾನೇನ ನ ಕಿಂಚಿತ್ ಅಪಶಬ್ದಿತಂ. ಇಷ್ಟು ಮಾತಾಡಿದ್ದಾನಲ್ಲ, ಒಂದು ಅಪಶಬ್ದ ಪ್ರಯೋಗ ಮಾಡಿಲ್ಲ. ಇದು ವ್ಯಾಕರಣ ಸರ್ಟಿಫಿಕೇಟ್ ಅಲ್ಲ, ಪ್ರಯೋಗ ನೋಡಿ ವ್ಯಾಕರಣ ಪಾಂಡಿತ್ಯವನ್ನು ಹುಡುಕ್ಬೇಕು. ಆರೋಗ್ಯ ನೋಡ್ಬೇಕು, ಡಾಕ್ಟರ್ ಸರ್ಟಿಫಿಕೇಟ್ ಎದುರಿ ನೋಡ್ಬೇಕು. ಡಾಕ್ಟರ್ ಸರ್ಟಿಫಿಕೇಟ್ ಫೈನ್ ಅಂತ ಕೊಟ್ಟಿರ್ತಾನೆ, ನರ್ಪೇತಲ ಬಗ್ಗೆ ಕೆಂಪಕತ ಬಂದಿರ್ತಾನೆ, ಇವನೇನು ಫೈನ್ ಇವನು. ಸರ್ಟಿಫಿಕೇಟ್ ಅವ್ರಿಗೆ ಮ್ಯಾಚೇ ಆಗೋದಿಲ್ಲ. ಹನುಮಂತನ ವ್ಯಾಕರಣ ಪಾಂಡಿತ್ಯ ವಿಶ್ವ ದಾಖಲೆಯ ಪಾಂಡಿತ್ಯ, ಅದು ಆಚಾರ್ಯರಲ್ಲಿ ನೋಡ್ತೇವೆ. ಮಹಾವ್ಯಾಕರಣಿ ಅಂತ ಕೋಟ್ ಮಾಡ್ತಾರೆ ಆಚಾರ್ಯರು ಅವರೇ. ಅಲ್ಲೂ ರಾಮಾಯಣ ಇನ್ನೊಮ್ಮೆ ಬರುತ್ತೆ, ಸ್ವಯಂ ನವವ್ಯಾಕರಣಾರ್ಥ ವೇತ್ತ ಅಂತ ಹೇಳುತ್ತಾರೆ. ಹನುಮಂತನಿಗೆ ಒಂಬತ್ತು ವ್ಯಾಕರಣ ಗೊತ್ತಿತ್ತಂತೆ, ಅದು ಒಂದರ್ಥ. ಇನ್ನು ನವ ಅಂದ್ರೆ ಹೊಸ, ಹೊಸ ವ್ಯಾಕರಣ ಮಹಾವ್ಯಾಕರಣ ಅಂತ ಅರ್ಥ. ಒಂಬತ್ತು ಆ ವ್ಯಾಕರಣ, ಹೊಸ ವ್ಯಾಕರಣ ಯಾರಿಗೂ ಗೊತ್ತಿರೋ, ಮಹಾವ್ಯಾಕರಣ ಹನುಮಂತನಿಗೆ ಗೊತ್ತಿತ್ತು. ಇನ್ನು ಅರ್ಥ ತಗೊಳ್ಳಿ, ಹನುಮಂತನ ಅರ್ಥವನ್ನು ಹೇಳ್ತಾರೆ. ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣ ನಾಥಾಮ ವೇದ ವಿದುಷ ಶಕ್ಯಮೇವಂ ಪ್ರಭಾಷಿತು. ಯಾರಿಗೆ ಋಗ್ವೇದ ಗೊತ್ತಿಲ್ಲ, ಯಜುರ್ವೇದ ಗೊತ್ತಿಲ್ಲ, ಸಾಮವೇದ ಗೊತ್ತಿಲ್ಲ ಅಂತವ್ರಿಗೆ ಇಂಥ ಮಾತಾಡಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ವೇದ ಸಮಸ್ತ ವೇದದ ಪಾಂಡಿತ್ಯವನ್ನ ಗುರುತಿಸ್ತಾರೆ ರಾಮದೇವರ. ಆದ್ರೆ ಅದು ತಮಾಷೆ, ಬರೀ ವೇದ ಗೊತ್ತಿಲ್ಲಲ್ಲ. ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣ ನಾ ಸಾಮ ವೇದ ಅಸಾಮ ವೇದ ವಿದುಷ. ಅದು ಸಮಗ್ರವಾದ ವೇದ ಪಾಂಡಿತ್ಯ, ವೇದ ಅಧ್ಯಯನ ಮಾಡೋದಲ್ಲ, ಬಾಯ್ಪಾಠ ಮಾಡೋದಲ್ಲ, ಅದರ ಅರ್ಥವನ್ನು ಸಾಕ್ಷಾತ್ಕಾರ ಯಾರು ಮಾಡಿಕೊಂಡಿಲ್ಲ ಅಂತವ್ರಿಗೆ ಮಾತಾಡಕ್ಕೆ ಬರೋದಿಲ್ಲ ಅಂತ ರಾಮದೇವ್ ಹೇಳುತ್ತೆ. ನಾಸಾಮ ವೇದ ವಿದುಷ ಶಕ್ಯಮೇವಂ ಪ್ರಭಾಷಿತು. ಹನುಮಂತನ ರೀತಿಯನ್ನು ಎಷ್ಟು ಕೊಂಡಾಡ್ತಾರೆ ಸಾಕ್ಷಾತ್ ರಾಮದೇವರು ಅಂದ್ರೆ, ಒಂದು ಮಾತು ಹೇಳುತ್ತಾರೆ, ಈತನ ಫಿಸಿಕ್ ಹೇಗಿದೆ, ದೇಹ ಸೌಷ್ಠವ ಹೇಗಿದೆ ಅಂದ್ರೆ, ನದೋಷ ಸಂವಿಧಿತ ಕ್ವಚಿತ್, ಒಂದು ಚೂರು ದೋಷವೇ ಇಲ್ಲ ಹನುಮಂತನೊಳಗೆ. ಇದು ಸಂಪೂರ್ಣ ಲಕ್ಷಣ ಕ್ಷಣಂ ಅಂದ್ರೆ ಅದೇನು, ದ್ವಾತ್ರಿಂಶಲ್ ಲಕ್ಷಣ ಉಪೇತಮಗ್ರಂ. ಹನುಮಂತನ ದೇಹ ಮೂವತ್ತೆರಡು ಸಲಕ್ಷಣ ಭರಿತವಾದ ದೇಹ. ಇವತ್ತು ಕಲಿಯುಗದಲ್ಲಿ ಶಾಸ್ತ್ರನೇ ಹೋಗಿಬಿಟ್ಟಿದೆ ಹೆಚ್ಚು ಕಡೆ, ಯಾಕೆಂದ್ರೆ ಲಕ್ಷಣ ಸಿಗ್ಲಿಕ್ಕೆ ಸಾಧ್ಯ, ರುಜುಗಳ ಹೊರತು ಬೇರೆ ಲಕ್ಷಣ ಬರೋದಿಲ್ಲ. ಅಂಥವರೇ ಸಾಕ್ಷಾತ್ ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು. ಪರಿಪೂರ್ಣವಾದಂಥ ಲಕ್ಷಣ ಭರಿತವಾದ ದೇಹ ಇದು. ಇನ್ನು ಹನುಮಂತನ ಮಾತಿನ ಕ್ವಾಲಿಟಿ ಎಂಥದ್ದು ಅಂತ ಹೇಳುತ್ತಾರೆ, ವ್ಯಾಕರಣ ಸರಿಯಾಗಿದೆ, ಅರ್ಥ ಸರಿಯಾಗಿದೆ, ಉಪಯೋಗ ಎಷ್ಟಿದೆ ಲೆಕ್ಕ ಹಾಕಬೇಕು. ಉಪಯೋಗ ಎಷ್ಟಿದೆ ಅಂದರೆ, ಸಂಸ್ಕಾರ ಕ್ರಮ ಸಂಪನ್ನಾಂ ಅದೃತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹಾರಿಣೀಂ. ರಾಮದೇವರ ಮಾತು, ಉಚ್ಚಾರಯತಿ ಕಲ್ಯಾಣೀಂ, ಅದನ್ನು ಕೇಳಿದ್ರೆ ಮನುಷ್ಯ ಸದ್ಗತಿಗೆ ಹೋಗ್ತಾನೆ ಅಂತ ಹೇಳ್ತಾರೆ. ಮಂಗಳ ಆನಂದ ತೀರ್ಥ ಅಂತ ಅವತ್ತೇ ಬಂದು ಹೋಗ್ಬಿಟ್ಟಿದ್ದು. ಹನುಮಂತನ ಮಾತು ಆನಂದ ತೀರ್ಥ ಅಂತ ರಾಮಾಯಣದಲ್ಲಿ ರಾಮದೇವರು ಹೇಳ್ತಾರೆ. ಈತನ ಮಾತು ಕೇಳಿದರೆ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹಾರಿಣೀಂ, ರಾಮದೇವರ ಮನಸ್ಸನ್ನು ಎಳೆಯುತ್ತಂತೆ ಹನುಮಂತನ ಮಾತು. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಶ್ಯಾಹಂ ಆಪ್ತ ಆಪ್ತೇಭ್ಯ ಯೋ ಮೇ ಆಪ್ತ ತಮಸ್ತದಾ ಅಂತ ಹೇಳ್ತಾರೆ. ನನಗೆ ಹನುಮ ರಾಮದೇವರಿಗೆ ನನ್ನ ಕಂಡ್ರೆ ಭಾರಿ ಪ್ರೀತಿ, ರಾಮದೇವರು ಕಂಡ್ರೆ ನನಗೆ ಭಾರಿ ಭಕ್ತಿ ಅಂತ ಹೇಳ್ತಾರಲ್ಲ, ರಾಮಾಯಣದಲ್ಲೇ ಬಂದಿರೋ ಮಾತು. ಇನ್ನೆಲ್ಲ ಯೋಚನೆ ಮಾಡಿ ಕೊನೆಯ ಒಂದು ಮಾತು ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ಈತ ನಾನು ಹನುಮ ಸುಗ್ರೀವನ ಮಂತ್ರಿ ಅಂತ ಹೇಳ್ತಾನೆ. ನಾನು ಹೇಳ್ತೇನೆ ಸುಗ್ರೀವ ಮಂತ್ರಿನ ಯಾರ ಮಂತ್ರಿನ ಮುಖ್ಯ ಅಲ್ಲ, ಯಶ್ಯ ಏವಂವಿಧ ಮಂತ್ರಿ, ಇಂಥ ಮಂತ್ರಿ ಯಾರಿಗಿರ್ತಾನೋ ಅವನು ಬದುಕಿದ ಅಂತ ಅರ್ಥ ಅಂತ ಹೇಳಿಬಿಡ್ತಾನೆ. ಇಂಥ ವ್ಯಕ್ತಿ ಯಾರಿಗಿದ್ದಾನೋ ಅವನು ಬದುಕಿದ ಅಂತ ಅರ್ಥ. ಅದಕ್ಕೆ ವಾದಿರಾಸರು ಆಚಾರ್ಯ ಪೌನೋಸ್ಮಾಕಂ ಅಂತ ಹೇಳ್ತಾರೆ. ಮಂತ್ರಿ ಅಂದ್ರೆ ಏನು ಗೊತ್ತೇನು, ಮಂತ್ರ ಆಚ ಸಂತೀತಿ ಮಂತ್ರಿ, 72,000 ಮಂತ್ರ ಇಲ್ಲಿ ಹೇಳಿದ್ದಾರೆ. ಸಪ್ತಕೋಟಿ ಸಂಸಿದ್ಧ ಮಹಾಮಂತ್ರಾಣಂ ಅಂತ ಹೇಳ್ತಾರೆ. ಸಂಸಿದ್ಧ 7 ಕೋಟಿ ಮಹಾಮಂತ್ರಾಣಂ, 7 ಕೋಟಿ ಮಹಾಮಂತ್ರ ಸಿದ್ಧಿ ಪಡೆದವರು ಅವರ ವಾಯುದೇವರು, ಅವರೇ ಹನುಮಂತ. ಅದಿಷ್ಟು ವಾಲ್ಮೀಕಿ ರಾಮಾಯಣದ ಮಾತುಗಳು. ಆತನ ಫಿಸಿಕಲ್ ಸ್ಟ್ರೆಂತ್ ಆಗಿದೆ, ಸ್ಪಿರಿಚುವಲ್ ಸ್ಟ್ರೆಂತ್ ಆಗಿದೆ, ಇಂಟೆಲೆಕ್ಚುಯಲ್ ಸ್ಟ್ರೆಂತ್ ಆಗಿದೆ. ಹನುಮಾನ್ ಎಂಬ ಹೆಸರೇ ಅದಕ್ಕೆ ಸಾಕ್ಷಿ. ಹನು ಅಂದ್ರೆ ಜ್ಞಾನ, ಹನುಮಾನ್ ಅಂದ್ರೆ ಜ್ಞಾನವಾನ್. ಶ್ರೀಗಳು ಆಗಲೇ ಹೇಳಿದ್ದಾರೆ ಮಾತನ್ನ, ಹನುಮಾನ್ ಅಂದ್ರೆ ಜ್ಞಾನವಾನ್, ಬರೀ ಜ್ಞಾನವಾನ್ ಅಲ್ಲ, ಜ್ಞಾನೋಪಲಕ್ಷಿತ ಸಕಲ ಗುಣವಾನ್ ಅಂತ ಅರ್ಥ. ಜ್ಞಾನೆ ವಿರಾಗೆ ಹರಿಭಕ್ತಿ ಭಾವೇ ಸ್ಥಿತಿ ಸ್ಥಿತಿ ಪ್ರಾಣಬಲೇಶು ಯೋಗೇ ಬುದ್ಧವೂ ಚ ನಾನ್ಯೋ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚ ಕಚ್ಚ ನೈವ. ಅದೇ ಉಪಲಕ್ಷಣ ಅಂತೇಳಿ ಜ್ಞಾನ. ಬಂದು ಯಾರು ಪ್ರತಿ ಏನ್ ಓದಿದ್ದಾನೆ ಫಸ್ಟ್ ಕೇಳ್ತಾರೆ, ಜ್ಞಾನದಿಂದ ಶುರುವಾಗುತ್ತೆ. ಫಸ್ಟ್ ಹುಡುಗನ್ ನೋಡ್ತಾರೆ ಕನ್ಯಾಗೆ ಏನ್ ಓದಿದ್ದಾನೆ ಶುರುವಾಗುತ್ತೆ. ಆಮೇಲೆ ಏನ್ ಕೆಲಸ ಮಾಡ್ತಾನೆ ಹನುಮಂತನ ಓದು ಅಂದ್ರೆ ಸಕಲ ವಿದ್ಯಾ ಪಾರಂಗತ ಹೇಳ್ತಾರೆ. ಹನುಮಂತ ಗಂಧರ್ವ ವಿದ್ಯಾ ನಿಪುಣಶ್ಯ ನಿತ್ಯಂ ಗಂಧರ್ವ ವರ್ಯೈ ಅನುಗೀತ ಕೀರ್ತೇ ಕಲಾಶ್ಚ ಶೇಷಾಹ ಸಕಲಂ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ ವಿಭಂ. ಒಂದು ಜ್ಞಾನದಲ್ಲಿದ್ರೆ ಸಾಕು, ಒಂದ್ ಸಬ್ಜೆಕ್ಟೇ ಜ್ಞಾನಿ ಹನುಮಂತ. ಎಲ್ಲಾ ವಿಷಯ ತಿಳಿದಂತಹ ಜ್ಞಾನಿ, ಎಲ್ಲ ವಿಷಯ ಗೊತ್ತು, ಎಲ್ಲ ವಿಷಯ ಪೂರ್ಣ ಗೊತ್ತು. ಅದಕ್ಕೆ ಪರಿಪೂರ್ಣ ಪ್ರಮತಿ ಅಂತ ಕರೀತಾರೆ. ಪೂರ್ಣ ಪ್ರಜ್ಞ, ಮೂರವತಾರದಲ್ಲೂ ಪೂರ್ಣ ಪ್ರಜ್ಞ, ಮೂರವತಾರದಲ್ಲೂ ಆನಂದ ತೀರ್ಥ. ಇದು ಹನುಮಂತನ ಒಂದು ಸಾಧನೆಯ ಪಕ್ವತೆಯ ನಿದರ್ಶನ. ಮುಂದೆ ಹೇಳ್ತಾರೆ ಹನುಮಂತನ ಒಂದು ಸ್ಮರಣೆಯ ಉಪಯೋಗಕ್ಕೋಸ್ಕರ ಶ್ಲೋಕ, ನಿತ್ಯ ಎಲ್ಲರೂ ಹೇಳ್ತಕ್ಕಂಥ ಶ್ಲೋಕ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮ ಸ್ಮರಣಾರ್ಥವೆ. ಈ ಶ್ಲೋಕ ಕೆಡದೇ ಇರೋದೇ ಇರಲಿಲ್ಲ, ಇದ್ರೆ ನಮ್ಮೋಡೇ ಯಾರು ಇರಬೇಕು ಹೊರತು ಉಳಿದವರೆಲ್ಲ ಗೊತ್ತಿದೆ ಹೆಚ್ಚು ಕಡಿಮೆ. ಅಷ್ಟು ಪ್ರಸಿದ್ಧವಾದ ಶ್ಲೋಕ. ಕಂಡ್ಕೊಂಡ್ರೆ ಶ್ಲೋಕ ಅದು ಬಿಟ್ಟು ಮಾಡಿರ್ತಾರೆ, ಈ ರಾಮಕೃಷ್ಣ ಆಶ್ರಮದಲ್ಲಿ ಈ ಶ್ಲೋಕ ಬಿಟ್ಟು ಮಾಡಿರ್ತಾರೆ ಅವರು ಕೂಡ. ಈ ಶ್ಲೋಕ ಬಿಟ್ಟರೆ ಹನುಮಂತನ ಬಿಟ್ಟರೆ ಯಾರು ಗೊತ್ತೇ ತಗೊಳ್ಳೋದಿಲ್ಲ. ಆಗಿ ಇನ್ನೂ ಸ್ವಲ್ಪ ಗಮನಿಸಿ ನೀವು, ಮತ್ತು ರಾಮದೇವರ ಬಗ್ಗೆನೂ ಆರೋಪ ಮಾಡಷ್ಟು ಧೂರ್ತತನವನ್ನು ಜನ ತೋರಿಸಿದ್ದಾರೆ, ದೋಷ ಹೊರತೆ ಕೆಲಸ ಮಾಡಿಕೊಳ್ತಿದ್ದಾರೆ. ಹನುಮಂತನ ಬಗ್ಗೆ ಕೆಟ್ಟದಲ್ಲಿ ಯಾರು ಕೂಡ, ಅದು ಬಹಳ ಆಶ್ಚರ್ಯ. ಹನುಮಂತನ ಬಗ್ಗೆ ಒಂದು ಕೆಟ್ಟ ಮಾತು ಯಾರು ಹೇಳಿದ್ರೆ ಕಟ್ಟೆ ಮುಗಿಸ್ಬಿಡ್ತಾರೆ, ಜೈ ಬಜರಂಗ ಅಂತ ಹಾಕ್ಬಿಡ್ತಾರೆ ಆ ಕಡೆ. ಅಂದ್ರೆ ರಾಮನಲ್ಲಿ ದೋಷಗಳಿಲ್ಲ, ಅದೇ ಹನುಮಂತನಲ್ಲಿ ತಿಳುಗಳು ಜನಕ್ಕೆ ಸಾಧ್ಯವಾಗಿಲ್ಲ. ಆಟೋಮೆಟಿಕ್ ಪರ್ಫೆಕ್ಷನ್ ಹನುಮಂತನ, ಇದು ಹೊಸ ವಿಷಯ. ಹನುಮಂತನಲ್ಲಿ ದೋಷ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ರಾಘವೇಂದ್ರ ಸ್ವಾಮಿ ಕಂಡ್ರೆ ಜನ ಹೇಗಿರ್ತಾರಲ್ಲ, ಅದು ಹನುಮಂತನ ಕಂಡ್ರೆ ಹಾಗಾಗಿರ್ತಾರೆ. ರಾಘವೇಂದ್ರ ಸ್ವಾಮಿ ಸುಧ ಅವ್ರ ಕೆಲಸ ಮಾಡ್ಕೊಟ್ಬಿಡಿ ಅಂದ್ಬಿಟ್ಟು ತಕ್ಷಣ ಪ್ರಶ್ನೆ ಮಾಡೋದ್ರೆ ನಮಗೆ ಮಾಡಿಕೊಡಿ ಅಂತ ಹೇಳ್ತಾರೆ. ಯಾರು ಗೊತ್ತಾ ಇವರು, ಹನುಮಂತನ ದಾತಾರ ದಾತರು. ಹನುಮಂತನ ದಾತಾರ ದಾತರಾದ ರಾಘವೇಂದ್ರ ಸ್ವಾಮಿಗಳಿಗೆ ಎಷ್ಟು ಜನ ಗರಗಳು ನಡಗಬೇಕಾದ್ರೆ ಹನುಮಂತನೇ ಹೇಗೆ ನಡಗಬೇಕು ಅಂದ್ರೆ ಮಾತೇ ಇಲ್ಲ. ಅಂಥ ಒಂದು ಶಕ್ತಿಯ ಬುದ್ಧಿ ಬಲಂ, ಬುದ್ಧಿ ಬುದ್ಧಿಗೆ ಬಲಂ, ಬುದ್ಧಿ ಬಲಂ ಎರಡು ಹನುಮಂತನಿಗೆ. ಬುದ್ಧಿ ಬಲ ಇದೆ, ಬುದ್ಧಿ ಇದೆ, ಬಲ ಇದೆ ಅನ್ನ ಆಚಾರ್ಯ ಹೇಳ್ತಾರೆ. ಬಾಹೋರ್ಬಲ ದಾನ ಬಲಾಖ್ಯ ಧರ್ಮ ರಕ್ಷ ಅನ್ಯಥಾ ನಾಶಮುಪೈತಿ ಅಸ್ಮಾ. ಬುದ್ಧಿ ಇದೆ, ಜ್ಞಾನ ಬಲ, ಈ ಬಲ ಇದೆ ಬಾಹುಬಲ. ಯಶೋ ಧೈರ್ಯಂ ಎರಡು ಇರ್ತಾರೆ, ಕೀರ್ತನೆ ಬರೋದಿಲ್ಲ ಕೆಲವರಿಗೆ. ಫಸ್ಟ್ ರ್ಯಾಂಕ್ ಯಾವಾಗಲೂ ತಗೊಂಡಿರ್ತಾರೆ, ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ತಾರೆ. ಎಂ ಎ ಫಸ್ಟ್ ರ್ಯಾಂಕ್ ಪ್ರೈಮರಿ ಸ್ಕೂಲ್ ಟೀಚರ್, ಪಿ ಎಚ್ ಡಿ ಆದವರು ಪ್ರೈಮರಿ ಸ್ಕೂಲ್ ಟೀಚರ್ ನೋಡಿದ್ದೇನೆ. ಬರೀ ಎಂ ಎ ಮಾಡಲು ಈ ರೀತಿ ಆಗಿರ್ತಾರೆ, ಅದೃಷ್ಟ ಆಗಿರುತ್ತೆ ಲೆಕ್ಕ ಹಾಕಿ. ಇವತ್ತು ಹನುಮಂತನ ಯಶ ಅತ್ಯಂತ ಅದ್ಭುತವಾದ ಯಶಸ್. ಬುದ್ಧಿರ್ಬಲಂ ಯಶೋ ಧೈರ್ಯಂ, ಎಂಥ ಧೈರ್ಯ ಅಂದ್ರೆ ರಾವಣನ ಮುಂದೆ ನಿಂತಿದ್ದಾರೆ, ಒಬ್ಬನೇ, ಹಿಂದೆ ಯಾರು ಇಲ್ಲ, ಜೊತೆಗೆ ನರಪೀಡೆ ಬಂದಿಲ್ಲ, ಕವಚ ಇಲ್ಲ, ಆಯುಧ ಇಲ್ಲ. ರಾವಣ ಫುಲ್ ಫ್ರೆಂಟ್, ರಾವಣನ ಹೋಗ್ಬಿಟ್ಟಿದ್ದಾರೆ ರಾವಣನ ಜೊತೆಗೆ. ಸಭೆಯಲ್ಲಿ ನಿಂತ್ಕೊಂಡಿದ್ದಾರೆ ಹನುಮಂತ, ಮಾತಾಡ್ತಾನೆ, ಏ ರಾವಣ ನರಾವಣ ಸಹಸ್ರಮ್ಮೇ ಯುದ್ಧೇ ಪ್ರತಿಫಲಂ ಭವಿ. ನಿನ್ನಂತ 1,000,000 ರಾವಣನ ಮುಂದೆ ಏನೂ ಅಲ್ಲ. ಎಂಥ ಧೈರ್ಯ ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ ಬರ್ತಾ ಇದನ ನನ್ನ ಮುಂದೆ ಇನ್ನ 1,000,000 ರಾವಣ ಏನೂ ಅಲ್ಲ. ರಾವಣ ಏನು ತಿಳ್ಕೊಂಡಿರ್ಬೇಕಾ ಅದಕ್ಕೆ ಯೋಚನೆ ಮಾಡಿ. ನಾವು ಒಂದು ಮಾತು ಮನೆಯಲ್ಲಿ ವಿಷ್ಣು ಸಹಸ್ರಾರ ಹಿಂದೆ ನೋಡ್ತೇವೆ, ಅದಕ್ಕೆ ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ ಅಂತ ನಮ್ಗೆ ಭಯ. ಮನೆಯಲ್ಲಿ ಹೇಳ್ಬೇಕಾದ್ರೆ ಬಹಳ ಕೊಡೋದ್ರೆ ಧೈರ್ಯ ಇರೋದಿಲ್ಲ. ರಾವಣನ ಮುಂದೆ ಹೇಳ್ತಾನಲ್ಲ, ಏನು ಶಕ್ತಿ ಇರ್ಬೇಕು, ರಾವಣನಿಗೆ ಹೊಸ ಪ್ರಪಂಚ ಕಂಡಿರ್ಬೇಕಾಗ. ನಾ ಎಷ್ಟು ವರ ತಗೊಂಡಿದ್ದೇನೆ, ಏನ್ ಮಾಡ್ತಿದ್ದೇನೆ, ನಾನು 10 ಮುಖ ಬೇರೆ ತನಗೆ, ಹತ್ತು ಮುಖ ರಾವಣನಿಗೆ, ದಶಮುಖ. ಇದು ದಶ ಪ್ರಮತಿ ಹನುಮಂತ ನೆನ್ಪುಕೊಂಡಿರಬೇಕು. ದಶಮುಖರಾಗಬಾರ, ದಶ ಪ್ರಮತಿ ಆಗಬೇಕು. ದಶ ದಶ ಅಂದ್ರೆ ಪೂರ್ಣ, ಹತ್ತು ಮುಖ ಫಿಸಿಕಲಿ ಏನು ಪ್ರಯೋಜನ ಇಲ್ಲ, ಪೂರ್ಣ ಮುಖ ಹನುಮಂತನ ಮುಖ. ಆ ಮಾತು ಕೇಳ್ತಾನೆ ರಾವಣ, ಒಳಗಿದ್ದ ಜಯ ಸಂತೋಷಪಟ್ಟಿರ್ತಾನೋ, ಆದರೆ ಅಯೋಗ್ಯ ಹೆಣ್ಣೆದಷ್ಟು ಅರ್ಥ ಆಗೋದಿಲ್ಲ ಕೂಡ. ನೋಡು ರಾವಣ, ಈಗಲಾದ್ರೂ ನನ್ನ ಮಾತನ್ನ ಕೇಳು. ಹನುಮಂತನ ವಿವೇಕ ನೋಡಬೇಕು, ಹನುಮಂತ ಉಪದೇಶ ಯಾಕೆ ಅದನ್ಬಿಟ್ಕೊಳ್ಬೇಕು. ಹನುಮಂತ ಗುರು ಯಾತಕ್ಕೆ ಉಪದೇಶ ಮಾಡ್ತಾನಲ್ಲ, ಗುರು ತಿಳ್ಕೊಂಡ್ರೆ ಜ್ಞಾನಿ, ಗುರು ಅಲ್ಲ, ಉಪದೇಶ ಮಾಡಿದ್ರೆ ಗುರು ಆಗ್ತಾನೆ. ಮತ್ತೆ ಹನುಮಂತ ಜ್ಞಾನಿ ಪ್ಲಸ್ ಗುರು, ಅಷ್ಟೇ ಅಲ್ಲ ಜಗದ್ಗುರು ಅಲ್ಲ, ವಿಶ್ವಗುರು ಹನುಮಂತ. ಮನೆಯಲ್ಲಿ ಮಕ್ಕಳಿಗೆ ಸಂಧಾನ್ಯ ಮಾಡಿ ಅಂತ ಹೇಳೋ ಧೈರ್ಯ ನಮಗಿಲ್ಲ, ಮಕ್ಕಳಿಗೆ ದೇವ್ಪೂಜೆ ಮಾಡು ಅಂತ ಹೇಳೋದಕ್ಕೆ ಬರೋದಿಲ್ಲ. ಮಕ್ಕಳಿಗೆ ಮುಂದೆ ಏಕಾಚಿ ತಾನು ಗುಟ್ಟಾಗಿ ಮಾಡ್ತಾನೆ, ಮಗ ಬೈದ್ರೆ ಕಷ್ಟ ಅಂತ, ಅಷ್ಟರ ಮಟ್ಟಿಗೆ ಮಗ ನಿಮ್ಮ ಮಗನೇ ಬೈದ್ರೆ ಕಷ್ಟ ಅಂತ ಹೇಳಿ ಗುಟ್ಟಾಗಿ ಮಾಡ್ತಾನೆ ಮನುಷ್ಯ, ಮಾಡೋನು ಕೂಡ. ಆದ್ರೆ ಹನುಮಂತ ರಾವಣ ಮುಂದೆ ಮಾತಾಡ್ತಾನೋ, ಏನು ಧೈರ್ಯ ಲೆಕ್ಕ ಹಾಕಿ ಹೇಳೋ ರಾವಣ, ನನ್ನ ಮಾತು ಕೇಳು. ಇನ್ನಾದ್ರೂ ಒಪ್ಪಿಸ್ತಾ ಹೋದ್ರೆ ಸಪುತ್ರ ಮಿತ್ರ ಬಂಧವೋ ವಿನಾಶವಾಗಿ ಆಶ್ಯಸಿ, ಒಂದು ಸಣ್ಣ ಮಾತು ಬೈದ್ರೆ ಹೆದರ್ತೇವೆ ನಾವು, ಸರ್ವಸ್ವ ನಾಶವಾಗುತ್ತೆ ಅಂತ ಹೇಳಿ ಎಷ್ಟು ಧೈರ್ಯ ಇರಬೇಕು. ಎಲ್ಲ ಕರ್ಕೊಂಡ್ಬಿಡ್ತೀನಿ ನೋಡು ನೀನು. ಸಪುತ್ರ ಮಿತ್ರ ಬಂಧವೋ ವಿನಾಶಂ ಆಶು ಯಾಚ್ಯತಿ, ಸರ್ವನಾಶವನ್ನು ಬೇಗ ಕಾಣುತ್ತೆ ನೀನು. ಇಂಥ ಮಾತನ್ನು ಒಂದೊಂದು ಮಾತು ಕೂಡ ಹನುಮಂತನ ಧೈರ್ಯದ ಪರಾಕಾಷ್ಠೆಯನ್ನು ಹೇಳ್ತಾ ಇತ್ತು. ಹನುಮಂತರ ಬಗ್ಗೆ ನಿಂತು ನೋಡಿದ್ದೇನೆ ನೀವೀಗ, ಹನುಮಂತನ ಚಿತ್ರ ಅಂದ್ರೆ ಹೀಗೇನೆ, ಅದ್ ಬಗ್ಗಿರೋದು ಒಂದೇ ಕಡೆಗೆ, ರಾಮನ ಮುಂದೆ ಒಂದೇ, ರಾಮ ಇರ್ತಾರೆ ಬಿಟ್ಕೊಂಡಿರ್ತಿರ್ತಾರೆ, ಉಳಿದ ಕಡೆಗೆಲ್ಲ ಹನುಮಂತ ಅಂದ್ರೆ ಎದ್ದೆ ಹೇಗೆ ನಿಂತಿರೋದು. ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟ ಕರ್ಮಣ ನರಾಮನ ಸಹಸ್ರಮ್ಮೇ ಯುದ್ಧೇ ಪ್ರತಿಫಲಂ ಭವೇತ್. ರಾವಣನ ವ್ಯಕ್ತಿ ಶಕ್ತಿ ಗೊತ್ತಿದ್ದವರಿಗೆ ಹನುಮಂತನ ಮಾತಿನ ಅರ್ಥ ಗೊತ್ತಾಗ್ತದೆ. ಇಷ್ಟು ಮಾತು ಬರೀ ಆಗ್ತಾನೆ ಅಲ್ಲ, ಆಗಲೆ ತೋರಿಸಿದ್ದಾನೆ, ಆಗ್ಲೇನೆ ಅಶೋಕನ ಮುರಿದಾಕಿದ್ದಾನೆ, ಆಗ್ಲೇನೆ ಅಶೋಕನ ಕೊಂದಾಕಿದ್ದಾನೆ, ರೆಕಾರ್ಡ್ ದಾಖಲೆ ದೊಡ್ಡ ರೆಕಾರ್ಡ್ ಮಾಡಿದ್ದಾನೆ ಈಗಾಗಲೇ, ಮುಂದೆ ಮತ್ತೆ ಮಾಡ್ತಾನೆ, ಹಿಂದೆ ಮಾಡಿದ್ದಾನೆ, ಮುಂದೆ ಆಧಾರವಂತೇಚ ಮಧ್ಯೇಚ ಶಕ್ತಿ ತೋರಿಸ್ತಿದ್ದಾನೆ. ಆಗ ಬೆಂಕಿ ಬಾಲಕ್ಕೆ ಬೆಂಕಿ ಇಟ್ಟರೆ ಉಳಿದವರು ಓಡಾಡಿಬೋ ಸಾರಿ ಅಂದ್ಬಿಡ್ತಾರೆ ಬನೆ ಪಕ್ಷ, ರಾವಣ ಹೋಗಿ ಬಿಡಾಯ ಅದನ್ನು ಬಿಟ್ಬಿಟ್ಟು ವಾಪಸ್ ಹೋಗ್ತೇನೆ ಅಂತೇಳಿ ಹಚ್ಚಿಗೋ ಬಾಳ ದೊಡ್ಡದ ಬೆಳೆಸ್ಬಿಟ್ಟು ಬೆಳೆಸ್ಕೊಂಡು ಏನಾದ್ರು ಹಚ್ಚಿಗೋಗು, ಎಷ್ಟು ಬೇಕಾದ್ರೂ ಬಟ್ಟೆ ಸುತ್ತು, ಎಷ್ಟು ಬೇಕಾದ್ರೂ ಬೆಂಕಿ ಇಡು, ಆಮೇಲೆ ನೋಡ್ತಾನೆ ಇಡೀ ಲಂಕಾಪಟ್ಟ ಸುತ್ತಾನೆ. ಏನು ಧೈರ್ಯ ಹನುಮಂತನದು, ಲಂಕೆ ಸುತ್ತು ಯಾವುದೋ ಊರು ಸುತ್ತಿದಾಗಲ್ಲ, ಅದು ಬೆಂಗಳೂರು ಸುತ್ತಬೇಕಾದ್ರೆ ಬಟ್ಟೆ ತಲೆ ತೆಗೆ ಹೋಗುತ್ತೆ, ಬೆಂಗಳೂರು ಲಂಕೆ ಮುಂದೆ ಸೊನ್ನೆ ಇದ್ದಾಗ ಲೆಕ್ಕ, ಅಂತ ಲಂಕಾ ಪಟ್ಟಣ ಚಿನ್ನದ ಪಟ್ಟಣ. ಹನುಮಂತ ನೋಡ್ತಾನೆ, ಕೊನೆಗೆ ಟಂಗ್ ಅಂತ ಹಾರ್ತಾನೆ, ಇಡೀ ಲಂಕೆಗೆ ಬೆಂಕಿ ಇಡ್ತಾನೆ. ಇಮ್ಯಾಜಿನ್ ಮಾಡಿ, ಇಡೀ ಟೆರರಿಸ್ಟ್ಗಳು ಒಳ್ಳೆದಕ್ಕೆ ಬೆಂಕಿ ಇಡ್ತಾರೆ, ಹನುಮಂತ ಕೆಟ್ಟದ್ದು ಬೆಂಕಿ ಇಡ್ತಾನೆ. ಬೆಂಕಿ ಇಡೋದು ತಪ್ಪಲ್ಲ, ಯಾರಿಗೆ ಇಡ್ತಾರೆ ಅಂತ ಬಹಳ ಇಂಪಾರ್ಟೆಂಟ್ ಅಷ್ಟೆ ಅಲ್ಲ. ಅವ್ರು ರಾವಣನಂತವ್ರಿಗೆ ಬೆಂಕಿ ಇಡಬೇಕೆ ಹೊರತು, ಇದು ನೋಡಿ ಅವನ ಅಫಜಲ್ ಗುರುವೇ ಕ್ಷಮಾದಾನ ಮಾಡಬೇಡ ಗಲಾಟೆ ಮಾಡ್ತಿದ್ದ. ಎಷ್ಟೇ ಕ್ಷಮೆ ಕೊಟ್ಟು ಅಂಥವನಿಗೆ ಕ್ಷಮೆ ಕೊಡಬಾರದು, ಇವನು ರಾವಣನಂಥವನು, ಅಂಥವನಿಗೆ ಶಿಕ್ಷೆ ಕೊಡಲೇಬೇಕು, ಉಳಿದವರಿಗೆ ಶಿಕ್ಷೆ ಕೊಡಬಾರದು. ಇಡೀ ಲಂಕಾಪಟ್ಟ ಸುಡ್ತಾನೆ ಹನುಮಂತ, ನೀಲಾಜಾಲ ಸುಡ್ತಾನೆ. ಕೊನೆಗೆ ಹನುಮಂತನ ಶಕ್ತಿ, ಆತನ ಫಿಸಿಕಲ್ ಸ್ಟ್ರೆಂತ್ ನೋಡಿ, ಅಷ್ಟೊತ್ತು ಉರಿತಾನ ಹನುಮಂತ ಸುಡಲಿಲ್ಲ ಬೇಡ, ಆತನ ಬಾಲ ಸುಡಲಿಲ್ಲ ಬೇಡ, ಬಾಲ ತುಡಿ ಸುಡಲಿಲ್ಲ ಅದು ಬೇಡ, ಎಲ್ಲ ನೋಡ್ತಿದ್ದಾರೆ ಅಂತ ದೇವತೆಗಳೆಲ್ಲ ಕೂಡ. ಏನು ಹನುಮಂತನ ಶಕ್ತಿ ಅಂತ ಭಾರಿ ಖುಷಿ ಅವರಿಗೆ, ಇಷ್ಟೊತ್ತು ಬಾಲದಲ್ಲಿ ಬೆಂಕಿ ಉರಿದಿದೆಯಲ್ಲ, ಹನುಮಂತ ಬೆಂಕಿ ತಾನೇ ಹಾರಿಸ್ತಾನೆ, ಸಮುದ್ರ ಅಜ್ಜದಂತೆ ಹಾರಿಬಿಡ್ತಾನೆ. ಅವ್ರಿಗೆ ಕುತೂಹಲ, ಆ ಬಾಲದ ತುದಿ ಏನಾಗಿದೆ ನೋಡ್ಬೇಕು ಅಂತ ಅಷ್ಟೇ, ಬಾಲದ ತುದಿ ಏನಾಗಿದೆ ನೋಡ್ಬೇಕು ಅಂತ ನೋಡಿದ್ರೆ ನೋಡ್ತಾರೆ, ಹಾಗೆ ಹೊಳಿತೇ ಇದೆ, ಕಪ್ಪು ಕೂಡ ಆಗಿಲ್ಲ, ಕೊನೆ ಪಕ್ಷ ಬಣ್ಣ ಕೂಡ ಚೇಂಜ್ ಆಗಿಲ್ಲ, ರೋಮನೂ ಕುಂದಿಲ್ಲ, ಎಂಥ ಪರ್ಫೆಕ್ಷನ್ ಹನುಮಂತನದು. ಇದನ್ನೇ ಭೀಮಸೇನೆಯಲ್ಲಿ ಕಾಣುತ್ತೇವೆ, ನಾರಾಯಣ ಅಸ್ತ್ರ ಮೈ ಮೇಲೆ ಬಿದ್ದರೆ ರೋಮ ಕೂಡ ಸುಡಲಿಲ್ಲ, ಇಲ್ಲಿ ಬಿದ್ದರೆ ರೋಮ ಕೂಡ ಸುಡಲಿಲ್ಲ ಅಂತ ವ್ಯಕ್ತಿ ಹನುಮಂತ. ಈ ಪೂರ್ಣತೆಯನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಪ್ರಯೋಜನ ಏನು ಗೊತ್ತಾ, ಅಂತ ಹನುಮಂತ ನಮ್ಮ ಸ್ವಾಮಿ ನಮ್ಮ ಗುರು ಅಂದ್ರೆ ಎಷ್ಟು ಧೈರ್ಯ ಬರುತ್ತೆ ಗೊತ್ತೇನಾಗ. ಇದು ಮಾಡಲ್ಲ ಅಂದ್ರೆ ಹನುಮಂತ ಮಾಡಲ್ಲ, ಎಷ್ಟೋ ಜನ ಹೇಳ್ತಾರೆ ಒಂದು ಇನ್ನಿಂಗ್ ಸೆಂಚುರಿ, ನೆಕ್ಸ್ಟ್ ಇನ್ನಿಂಗ್ ಜೀರೋ, ಮತ್ತೆ ಮತ್ತೆ ಜೀರೋ, ಎಷ್ಟೋ ದಿವಸ ಒಂದು ವಿಕೆಟ್ ಐದಾರು ವಿಕೆಟ್, ಅವ್ರು ಎಷ್ಟೋ ವಿಕೆಟ್ ಇಲ್ಲೇ ಇಲ್ಲ, ಇವ್ರು ಬಂದಿತ್ತಾರೆ ಕಾಯ್ಕೊಂಡು ಕಾಯ್ಕೊಂಡು ಸೆಲೆಕ್ಟ್ ಮಾಡ್ತಾನೆ ಇರ್ತಾರೆ, ಇವ್ರು ಸೋಲ್ತಾನೆ ಇರ್ತಾರೆ. ಹನುಮಂತ ಹಾಗಲ್ಲ, ಫಸ್ಟ್ ಇನ್ನಿಂಗ್ ಸೆಂಚುರಿ, ಸೆಕೆಂಡ್ ಇನ್ನಿಂಗ್ ಸೆಂಚುರಿ, ಸೆಕೆಂಡ್ ಮ್ಯಾಚ್ ಸೆಂಚುರಿ, ಥರ್ಡ್ ಮ್ಯಾಚ್ ಸೆಂಚುರಿ, ಫೋರ್ತ್ ಮ್ಯಾಚ್ ಸೆಂಚುರಿ, ಊರು ನಾಟ್ ಔಟ್ ಮತ್ತೆ ನಾಟ್ ಔಟ್ ಬರೀ ಸೆಂಚುರಿಗಳೇನೆ. ಹನುಮಂತ ಬ್ಯಾಟ್ ಮಾಡಿದ್ರೆ ಬರೀ ಸೆಂಚುರಿಗಳು ನಾಟ್ ಔಟ್, ಬೋಲ್ ಮಾಡಿದ್ರೆ ಎವ್ರಿ ಮ್ಯಾಚ್ ಟೆನ್ ವಿಕೆಟ್ಸ್ ಬತ್ತೆ, ಎವ್ರಿ ಮ್ಯಾಚ್ ಟೆನ್ ಟೆನ್, ಒಬ್ಬರಿಗೆ ಟೆನ್, ಇನ್ನೊಂದು ಅವ್ರು ಸಿಕ್ಕಿರ್ತಾರೆ ಬೇರೆಯವರಿಗೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಆಗ ಸ್ಫೂರ್ತಿ ಬರುತ್ತದೆ ಹುಡುಗರಿಗೆ. ಒಂದು ಸೋಲುವ ವ್ಯಕ್ತಿ ಆದರ್ಶ ನಮ್ಮ ಮುಂದೆ ನಿಲ್ಲೋದಿಲ್ಲ, ಗೆಲ್ಲುವ ವ್ಯಕ್ತಿ ಆದರ್ಶ ನಮಗೆ ಜಯ ರೂಪೇ ಯಥೋಸು, ದೇವರು ಹೇಳಿದ್ರು ಹನುಮಂತನೇ ಜಯ, ತಾಯಿ ಜಯಮ್ಮ ಜಯ, ಸಂಕರ್ಷಣ ಸಂಕರ್ಷಣ ಚಾಪ್ ಜಯಾತನೋಜ ಬಹುವ ಸಾಕ್ಷಾತ್ ಬಲ ಸಂವಿಧಾತ್ಮ. ಇಂತ ಹನುಮಂತನ ಹುಡುಗ ಕಥೆ ನಮ್ಮ ಹುಡುಗರಿಗೆ ಗೊತ್ತಾದ್ರೆ ಯಾಕೆ ಬೇರೆ ಕಡೆ ಹೋಗ್ತಾರೆ ಯೋಚನೆ ಮಾಡಿ, ಯಾಕೆ ಹೋಗ್ತಾರೆ ಹೇಳಿಲ್ಲ, ನಮ್ಮ ಜನಗಳೇ ಹೇಳಿಲ್ಲ ಹನುಮಂತನ ವಿಚಾರವನ್ನು. ಹನುಮಂತನ ಉತ್ಸವ ಅಂತ ನಾವು ಮನರಾಜ್ಯ ಮಾಡಲು ಕಲ್ತಿದ್ದೇವೆ ಹೊರತು ಅದು ವಿಷಯ ಕಲ್ತಿಲ್ಲ ನಾವು. ಮತ್ತು ಜ್ಞಾನದ ಬಗ್ಗೆ ನಾವು ತುಂಬಾ ಸೋಲ್ತಾ ಇದ್ದೇವೆ. ಇವತ್ತು ಜ್ಞಾನ ಕೊಡಬೇಕಾದಂತ ದೊಡ್ಡ ಸಮಾಜ ನಮ್ದು, ಜ್ಞಾನ ಇದೆ ಕೊಡೋ ವ್ಯವಸ್ಥೆ ಇದೆ, ಕೊಡೋ ಒಂದು ಪ್ರಯತ್ನ ನಡೀತಾ ಇಲ್ಲ. ಆದರೆ ಇವತ್ತು ಬೇರೆಯವರು ಏನೋ ಮಾಡ್ತಾರೆ ಸರಿ, ಯಾಕಂದ್ರೆ ಜ್ಞಾನ ಇಲ್ಲ ಹಾಗೆ ಮಾಡ್ತಾರೋ, ನಾವು ಹಾಗೆ ಮಾಡಬಾರದು. ಇವತ್ತು ಅಂತ ಜ್ಞಾನ ಕೊಡ್ತಿದ್ರ ಅನಾಹುತ ಏನಾಗಿದೆ ಅಂದ್ರೆ, ನಮ್ಮ ಹುಡುಗರು ಎಲ್ಲೆಲ್ಲೂ ಹೋಗಿ ಕೈಚಾಚಾಗಿದೆ. ಹನುಮಂತನ ಕಥೆ ಕೇಳಿದ್ರೆ ಬೂದಿ ಕೊಡಬಾರ್ದು ದೊಡ್ಡ ಅನಿಸೋದಿಲ್ಲ ನನಗೆ. ಹನುಮಂತ ಮೋಕ್ಷ ಕೊಡಿಸ್ ಹನುಮಂತಲ್ಲಿ ಬೂದಿ ಕೊಡೋ ನಿಮ್ಮ ಹೊಡೆಯಲ್ಲೇ ತಕ್ಷಣ ಕೇಳ್ತಾ ಇದ್ದ. ನಮಗೆ ಗೊತ್ತಿಲ್ಲ, ಆದ್ರಿಂದ ಕಂಡ್ಕೊಂಡವನು ಕೈಚಾಚ್ತಾ ಇದ್ದಾರೆ. ಆ ಭಾವನೆ ಬರಬಾರದು. ಅಷ್ಟು ಮಾಡಿದ ಹನುಮಂತ ಹಾರಿ ವಾಪಸ್ ಬರ್ತಾನೆ. ಹಾರಿದ್ದು ಹಾಗೆ ಬಂದಿದ್ದು ಹಾಗೇನೆ. ಲೀಲಾಜಾಲ ಗೋರಂಗ್ಯ ಸಿಂಧೋಹೋ ಸಲೀಲಂ ಸಲೀಲಂ ಯಶೋಕವನ್ಯಂ ಜನಕಾತ್ಮಜಾಯ ಆದಾಯ ತೇನೈವ ದದಾಹ ಲಂಕಾಂ ನಮಾಮಿತಂ ಪ್ರಾಂಜಲಿ ರಾಂಜನೇಯಂ. ಇದು ಹನುಮಂತನ ಪರಾಕ್ರಮದ ವಿಚಿತ್ರವಾದ ವೈಭವ. ಹನುಮಂತನ ಶ್ರೀಗಳವರು ಹೇಳಿದರು, ಲಂಕಾಪಟ್ಟ ನೋಡ್ತಾರೆ ಹನುಮಂತನ ಮನಸ್ಸು ಏನು ವಿಚಲಿತವಾಗಲೇ ಇಲ್ಲ ಅಂತ ಹೇಳಿ. ಅದು ಎಷ್ಟು ಸತ್ಯವಾದ ಮಾತು. ಇವತ್ತು ಹನುಮಂತ ಅಂತ ಕೆಟ್ಟ ದೃಶ್ಯ ನೋಡಬೇಕಾದ್ರೆ ಲಂಕಾಪಟ್ಟಣಕ್ಕೆ ಹೋಗಬೇಕಾಗಿತ್ತು, ಬೇರೆ ಕಡೆಯಿಂದ ದೃಶ್ಯ ಕಾಣ್ತಿರಲಿಲ್ಲ. ಇವತ್ತು ಮನೆಯೊಳಗೆ ನೋಡ್ತೇವೆ ಟಿವಿ ಒಳಗೆ ಅಂತ ದೃಶ್ಯಗಳನ್ನು, ಬೀದಿಲಿ ಎಲ್ಲಿ ನೋಡಿದ್ರು ಲಂಕಾಪಟ್ಟಣ ನಮಗೆ ಕಣ್ಣಿಗೆ ಕಾಣೋದು, ಬೇರೆ ಕಾಣೋದಿಲ್ಲ. ಅಸ್ತವ್ಯಸ್ತವಾದಂಥ ಉಡುಪುಗಳು, ಹನುಮಂತನ ಮನಸ್ಸಿಗೆ ಏನೂ ಆಗಲಿಲ್ಲ, ಇವ್ರ ಮನಸ್ಸಿಗೆ ಏನೂ ಆಗದೆ ಇರೋ ಚಾನ್ಸೇ ಇಲ್ಲ ಅಂತ ವಾತಾವರಣ ಬರ್ತಿದೆ. ಆ ಹನುಮಂತನ ನೆನಪಾಡ್ಕೋಬೇಕು ನಾವು. ಇಂಥ ಸನ್ನಿವೇಶ ಹನುಮಂತ ಹೇಗೆ ನಡ್ಕೊಂಡ, ಮನಸ್ಸಿಗೆ ನಿರ್ವಿಕಾರ ಅಂದ್ರೆ ನಿರ್ವಿಕಾರ. ಇದು ಹನುಮಂತನಿಂದ ಕಲಿಬೇಕಾದ ಪಾಠ. ಇದು ಕೆಟ್ಟ ವಸ್ತುಗಳನ್ನು ನೋಡಬಾರದು, ಅನಿವಾರ್ಯವಾಗಿ ನೋಡಿದ ಮನಸ್ಸಿನ ಚಾಂಚಲ್ಯ ಹೊಂದಬಾರದು. ನಮ್ಮ ಜನ ಭಾರಿ ಬುದ್ಧಿವಂತರು, ನಾವು ನೋಡ್ತೇವೆ ಚಾಂಚಲ್ಯ ಹೊಂದೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ನೋಡ್ತೀರಿ ಯಾಕೆ ಮೊದಲು ಪ್ರಶ್ನೆ ಬರುತ್ತೆ, ನೋಡ್ತೀರಿ ಅದಕ್ಕೆ. ಹನುಮಂತ ಯಾಕೆ ನೋಡದ, ಸ್ತ್ರೀಯರನ್ನ ಎಲ್ಲಿ ಹುಡುಕ್ಬೇಕು, ಸ್ತ್ರೀಯರ ಮಧ್ಯೆ ಹುಡುಕ ಅದಕ್ಕೆ ನೋಡಿದೆ ಅಂತ ಹೇಳಿದ್ದ. ಹನುಮಂತ ಪುರುಷನ ಹುಡುಕ್ಲಕ್ಕೆ ಹೋಗಿದ್ರೆ ಸ್ತ್ರೀಯರು ನೋಡ್ತಿರ್ಲಿಲ್ಲ, ಸೀತಾದೇವಿ ಹುಡುಕ ಎಲ್ಲಿ ನೋಡ್ಬೇಕು, ಸ್ತ್ರೀಯರ ಮಧ್ಯೆನೆ ನೋಡ್ಬೇಕು. ಎಷ್ಟು ಲಾಜಿಕ್ ಇದೆ ಅದರಿಂದ. ನಮಗೆ ಕೆಲಸನೇ ಇರೋದಿಲ್ಲ. ಮನುಷ್ಯ ಅನ್ಯಾಯವಾಗಿ ಆ ಧರ್ಮಕ್ಕೆ ಬಿಡ್ತಾನೆ. ಹನುಮಂತನ ಪ್ರತಿಯೊಂದು ಜೀವನದ ಪ್ರತಿಯೊಂದು ಕ್ಷಣ ಅತ್ಯಂತ ಸಾರ್ಥಕವಾದ ಕ್ಷಣ. ಅಂತಹ ಒಂದು ಸಾಧನೆ ಮಾಡಿ ವಾಪಸ್ಸು ಬಂದು ರಾಮದೇವರ ಮುಂದೆ ಬಂಕ ನೀಡ್ತಾನಲ್ಲ, ಹನುಮಂತನ ರೀತಿಯೇ ರೀತಿ. ತಾನು ಮಾಡಿದ್ದನ್ನು ಹೇಳ್ತಾನೆ, ಕಪಿಗಳ ಮುಂದೆ ಪ್ರವಚನ ಮಾಡ್ತಾನೆ ಹನುಮಂತ. ತಾನು ಮಾಡಿದ್ದನ್ನೆಲ್ಲ ಹೇಳ್ತಾ ಹೋಗ್ತಾನೆ. ಅದಂತೂ ಹೊಸ ವಿಚಾರ. ಮತ್ತೆ ಯಾಕೆ ಮಾಡಕ್ ಬರುತ್ತೆ, ಹೇಳಕ್ ಬರೋದಿಲ್ಲ, ಹೇಳಕ್ ಬರುತ್ತೆ ಮಾಡಕ್ ಬರೋದಿಲ್ಲ. ಎಷ್ಟೋ ಜನ ಇರುತ್ತಲ್ಲ ಆಕ್ಟ್ರೆಸ್ಗಳೆಲ್ಲ, ಆತ್ಮಕಥೆ ಯಾರ ಕೈಲೂ ಬರುತ್ತೆ, ತಮ್ಮ ಕೈಲಿ ಬರಲಿಕ್ಕೆ ಬರೋದಿಲ್ಲ ಅವರಿಗೆ. ಯಾರ ಕೈಲೂ ಬರುತ್ತಾರೆ. ಸುಂದರಕಾಂಡ ಮಾಡಿದ್ದು ಹನುಮಂತ, ಫಟ್ ಪ್ರವಚನ ಮಾಡಿದ್ದು ಹನುಮಂತ, ಮಧ್ವಾಚಾರ ಬರೆದಿದ್ದು ಹನುಮಂತನೇ. ಮೂರು ಮಾಡಿದ್ದು ತಾನು, ಬರೆದಿದ್ದು ತಾನು, ತೋರಿಸಿದ್ದು ತಾನು. ಅದಕ್ಕೆ ಹನುಮಂತ ಸರ್ವವಿದ್ಯಾ ಪ್ರವೀಣ. ಅಷ್ಟು ಮಾಡಿ ಮಧುವನಕ್ಕಾರ ತಿನಿಸಿ ಅಂತ ಹೇಳಿಬಿಟ್ಟನಂತೆ. ಅದು ಅಧ್ಯಾತ್ಮದ ಅರ್ಥ. ಹನುಮಂತ ಇಷ್ಟೆಲ್ಲ ಮಾಡಿದ್ದಾನೆ, ಒಂದು ಚೂರು ಬಾಯಲ್ಲಿ ಹನಿ ನೀರು ಹಾಕಿದ್ದ. ಪ್ರಯೋಗವೇಷ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಈ ಟಿವಿಯಲ್ಲಿ ತಿಂತಾ ಇರ್ತಾನೆ ಬುದ್ಧಕ್ಕೂ, ಅದ ಉಳಿದವರು ಗ್ಯಾಪ್ಸಿಕಾಗಲೇ ತಿಂತಾ ಕೂತಿರ್ತಾನೆ. ರಾವಣ ಹನುಮಂತ ಕುಂಭಕರ್ಣ ತಿಳ್ಕೊಬಿಟ್ಟಿದ್ರು ಹನುಮಂತನನ್ನ. ಹನುಮಂತ ಹನುಮಂತ ಒಂದು ಚೂರು ಮುಟ್ಟಿಲ್ಲ ಅಲ್ಲಿ, ಒಂದು ಹನಿ ನೀರು ಮುಟ್ಟಿಲ್ಲ, ಒಂದು ಚೂರು ಹಣ್ಣು ಕೂಡ ತಿಂದಿಲ್ಲ. ಯಾಕೆ ಕಥೆಗಳು ಉಪವಾಸ ಇದ್ದಾರೆ. ತಾನು ಹಾರಿ ಬರ್ತಾನೆ, ಏನು ತಿಂದಿಲ್ಲ. ಮಧುವನಕ್ಕೆ ಬರ್ತಾನೆ, ಈಗ ತಿನ್ನಿ ಅಂತ ಹನುಮಂತ ಹೇಳ್ತಾನೆ. ಅವರಿಗೆ ತಿನಿಸಿ ತಾನು ತಿಂತಾನೆ. ಮಧುವನವನ್ನ ತಿನ್ನಿಸ್ತಾನೆ ಕಪಿಗಳಿಗೆ. ಮಧುವನವನ್ನು ಹನುಮಂತ ತನ್ನ ಹಿಂದೆ ಹೋದವರು ಏನು ಮಾಡ್ತಾನೆ, ಉತ್ತರ ಆಯ್ತು. ತನ್ನ ಹಿಂದ್ರೆ ಏನ್ ಮಾಡ್ತಾನೆ, ಮಧುವನ ತಿನ್ನಿಸ್ತಾನೆ ಅಷ್ಟೇ. ಮಧು ಅಂದ್ರೆ ಏನು, ಜೇನು ಅಂತ ಅರ್ಥ. ಜೇನನ್ನು ತಿನ್ನಿಸಿದ್ದಾನೆ. ತಮ್ಮ ಮನೆಯಲ್ಲಿ ಏನ್ ತಿನ್ನಿಸ್ತಾ ಇದ್ದಾರೆ ಮಧ್ವಾಚಾರ್ಯರು, ಮಧುವನ ಮಧ್ವಿತ್ ಆನಂದ ಉದ್ದಿಷ್ಟ ವರಿತಿ ತೀರ್ಥ ಮುಚ್ಚದೆ, ಆನಂದ ತೀರ್ಥವನ್ನು ಉಳಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅವರಿಂದ ತಿರುಕೋ ಪಂಡಿತಾಚಾರ್ಯರು, ಪದ್ಮನಾಭತೀರು, ಎಲ್ಲರಿಗೂ ಆನಂದದ ಸರಮಾಲೆ. ಜಯತೀರ್ಥರು, ರಾಘವೇಂದ್ರ ಸ್ವಾಮಿಗಳು ಇವತ್ತು ಕೊಡೋದು ನಮ್ಮ ಹಸ್ತೋದಕದಿಂದ ರಾಯರ ಬದುಕಿಲ್ಲ, ಹನುಮಂತನ ಆನಂದ ತೀರ್ಥದಿಂದ ಅವರು ಬದುಕಿದ್ದಾರೆ ಹೊರತು ನಮ್ಮ ಹಸ್ತೋದಕ ನಮ್ಮ ಇದರಿಂದ ಏನೋ ಅವರಿಗೆ ಆಗಬೇಕಾಗಿಲ್ಲ. ಆ ನಿಜವಾದ ಆಸ್ತಿ ಹರಿಪಾದ ಕಂಜ ನಿಷೇವನಾಲಬ್ಧ ಸಮಸ್ತ ಸಂಪತ್. ಇಷ್ಟನ ಹನುಮಂತ ಕೊಟ್ಟು ತನ್ನ ಅನುಯಾಯಿಗಳು ಏನು ಕೊಡ್ತಾನೆ ಅವನನ್ನು ಹೇಳಿದ್ದಾನೆ ಹನುಮಂತ. ಅಷ್ಟು ಮಾಡಿ ರಾಮದೇವರ ಹತ್ರ ಬರ್ತಾರೆ. ಉಳಿದವರಾಗಿದ್ದ ಸಣ್ಣ ಪುಟ್ಟಕ್ಕೆ ಆಗಿಲ್ಲ ಅಂತ ಹೇಳೋದಕ್ಕೆ ಜೋರು ಕೆಲವರು ಆಗಿಲ್ಲ, ಏನು ಹೇಳಿದ್ದೆ ಹೇಳಿದ ಕೊಡಿಗೆ ಕೆಲಸ ಆಗಲಿಲ್ಲ ಕೊಡಿಗೆ ಅಷ್ಟೇನೆ. ಹೀಗೇ ಮಾಡಿರ್ತಾನೆ ಹೊರತು ಕೆಲಸ ಮಾಡ್ಕೊಂಡು ಬಂದಿರೋದಿಲ್ಲ, ಬಿಲ್ ಮಾಡ್ಕೊಂಡು ತಂದಿರ್ತಾನೆ ಅಷ್ಟೇ. ಹನುಮಂತ ರಾಮದೇವರ ಹತ್ರ ಬರ್ತಾನೆ, ಮಾತೇ ಇಲ್ಲ, ಎಲ್ಲ ಮಾಡಿದ್ದೇನೆ ಚೂರು ಮಾತಿಲ್ಲ. ರಾಮನ ಮುಂದೆ ಇಟ್ಟು ಸರ್ವಾಂಗ ಕೈ ಪ್ರಣತಿಮಸ್ಯ ವ್ಯಧಾತ್ಸ ಭಕ್ತ್ಯ, ಸಾಷ್ಟಾಂಗ ನಮಸ್ಕಾರ ಮಾಡಿ ಮಾತಿಲ್ಲದೆ ಇಟ್ಟಂತೆ. ಅದಕ್ಕೆ ಹನುಮಂತನಿಗೆ ಗೊತ್ತು, ನಾನು ಏನೂ ಮಾಡಿದ್ದಲ್ಲ. ರಾಮನಿಗೆ ಸೀತೆನೆ ಕಳೆದಿಲ್ಲ ಮೊದಲು, ರಾಮನಿಗೆ ನನ್ನ ಸಹಾಯ ಬೇಕೇ ಇಲ್ಲ. ಸೀತಾಗ್ರದಲ್ಲಕ್ಕೂ ರಾಮನಿಗೆ ಯಾರೂ ಬೇಕಾಗಿಲ್ಲ. ರಾಮನನ್ನು ಕೊಟ್ಟ ಅವಕಾಶ ಅಂತ ಹನುಮಂತ ಭಾವಿಸಿದ್ರೆ ಹೊರತು ತಾನು ಮಾಡಿದ ಉಪಕಾರ ಅಂತ ಹನುಮಂತ ಭಾವಿಸಲಿಲ್ಲ. ಚೂಡಾಮಣಿಂ ಪವನಜ ಪದಯೋರ್ ನಿಧಾಯ ಸರ್ವಾಂಗ ಕೈ ಪ್ರಣತಿಮಶ್ಚ ಚಕಾರ ಭಕ್ತ್ಯ. ರಾಮೋಪಿ ನಾಣ್ಯದನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರುವನ್ ಸಮಾಶ್ಚಿ ಸದಮಂ ಪರಮಾಭಿತುಷ್ಟ. ಇದು ರಾಮದೇವರು ಮಾಡಿ. ಒಳ್ಳೆ ಮಳೆ ಬರ್ತಾ ಇದೆ, ಅಲ್ಲಿ ಹೇಳ್ತಾರೆ ಹನುಮಂತನ ಮೇಲೆ ಅವರೆಲ್ಲ ಬಾಣಗಳು ಹೊಡಿತಿದ್ರಲ್ಲ, ಏನಾಗಿತ್ತು ಅಂದ್ರೆ ದೊಡ್ಡ ಬಂಡೆಗಳು ನೀರು ಬಿದ್ದಾಗ ಆಗ್ತಿತ್ತಂತ ಅಷ್ಟೇನೆ. ಈ ಮಳೆ ಜಾಪಕ ಮಾಡ್ತಾ ಇದ್ದಾರೆ ಹನುಮಂತನ ಮೇಲೆ ಏನಾಗ್ತಾ ಇಲ್ಲ ಅಂತ. ಐರಾವತಕ್ಕೆ ಹೂವಿನ ಹಾಕೊಂಡು ಹೊಡೆದ ಹೇಳಾಗ್ತಿತ್ತಂತ ಅಷ್ಟೇ. ಹನುಮಂತನಿಗೆ ಪೆಟ್ಟಿನ ಹೆಸರೇ ಇಲ್ಲ. ಹನುಮಂತ ಅಂದ್ರೆ ಮಂಗಳ, ಮತ್ತೊಂದು ಮಂಗಳ ಮೂರ್ತಿ ಆತ. ಮುಂದೆ ರಾಮದೇವರನ್ನ ಕರ್ಕೊಂಡು ಹೋಗಬೇಕಾಗಿದೆ. ಹನುಮಂತನ ಸೇವೆ ನೋಡಿ, ಲಂಕಾಪಟ್ಟಣ ಮುತ್ತಲಕ್ಕೆ ಹೋಗಬೇಕಾಗಿದೆ, ಕಪ್ಪುಗಳಿಗೆ ವಾಹನ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದಾರೆ. ರಾಮದೇವರು ಯಾಕೆ ಕರ್ಕೊಂಡು ಹೋಗಬೇಕು? ಉಳಿದವರಾಗಿದೆ ಸಾರಿ, ವೆಹಿಕಲ್ ಸಿಗಲಿಲ್ಲ, ಕ್ಷಮಿಸಿ ಅಂದ್ಬಿಡ್ತಿದ್ರು ಅಷ್ಟೇ. ವೆಹಿಕಲ್ ಇಲ್ಲ, ಸಾರಿ ಅಂದ್ರೆ ಮುಗಿದು ಹೋಗ್ತಿತ್ತು. ಹನುಮಂತ ಮೇಲ್ಕೊಳ್ಸೋತಾರೆ ಹನುಮಂತನ. ಆರುಷ್ಯ ವಾಯುಸುತ ಮಂಗದಾಗೇನ ಯುಕ್ತ ವಾಯುವಾಹನ ರಾಮದೇವರು ತನ್ನ ಮೇಲೆ ಕುಶ ಹೊರಟುಬಿಟ್ಟಂತ ಹನುಮಂತ. ಇಂಥ ಸೇವೆ ಯಾರು ಮಾಡಿದ್ರು? ದುರ್ಗರೇನು ಹೊಡೆದಿಲ್ಲ, ಇದು ಯಾರಿಗೂ ಹೊಡೆದಿಲ್ಲ, ಹನುಮಂತನೇ ಮಾತ್ರ ಹೊಡೆದಿದ್ದೆ ಹೊರತು ಬೇರೆಯವರು ಹೊಡೆದೇ ಇಲ್ಲ. ಅಂದ್ರೆ ತನ್ನ ದೇಹ ಭಗವಂತನ ವಾಹನವಾಗಬೇಕು. ನಮ್ಮ ದೇಹ ರಥ ದೇವರಿಗೆ, ನಮಗದು ಗೊತ್ತಿಲ್ಲ ಅಷ್ಟೇನೆ. ಹನುಮಂತ ಹೊತ್ತು ತೋರಿಸ್ದ, ನಾವು ಮರೆತು ತೋರಿಸ್ತಿದ್ದೇವೆ ಹೊರತು ದೇವರನ್ನು ಹೊತ್ತು ತೋರಿಸ್ಬೇಕು. ರಥದಿಂದ ರಥಕ್ಕೆ ಬಾರೋ ಹರಿ ಅಂತ ದಾಸರು ಕರೀತಾರೆ. ಹೋಗ್ತಾನೆ ಮುಂದೆ, ಅಲ್ಲಿಂದ ಸೇತುವೆ ಕಟ್ಟ ಕೆಲಸ ನಡೀತಾ ಇದೆ. ಅದು ಯಾರ್ಯಾರು ಏನೇ ಮಾಡಿದ್ರು ಕೂಡ ಮುಖ್ಯವಾಗಿ ಹೇಳಿದ್ದು ರಾಮದೇವರು, ಪ್ರಧಾನವಾಗಿ ಕಟ್ಟಿದ್ದು ಹನುಮಂತ ದೇವರು ಕಟ್ಟಿದ್ದು. ಮುಂದೆ ದಾಟ್ಕೊಂಡು ಹೋಗ್ತಾರೆ, ರಾವಣನ ಮುಂದೆ ಆಗೋದೆಲ್ಲ ನೋಡ್ತೇವೆ. ಎಲ್ಲೂ ಕೂಡ ಒಂದು ಕ್ಷಣ ಕೂಡ ಅಯ್ಯೋ ಅಂತಕ್ಕಂತ ಮಾತು ಹನುಮಂತನ ಬಾಯಿ ಬರಲಿಲ್ಲ. ಯಾವಾಗಲೂ ಆನಂದ ತೀರ್ಥಾಂಬುದನ್ನು ತೋರಿಸಿಕೊಡ್ತಾನೆ. ಅನಂತರ ಆತ ಹೇಗೆ ನಾಯಕನಾಗ್ತಾನೆ ನೋಡ್ಬೇಕು ಹನುಮಂತ. ಕೆಲವರು ಎಲ್ಲ ಮಾಡಕ್ ಬರುತ್ತೆ, ನೋಡಿಬೇಕಾದ್ರೆ ಮಾಡ್ತೇವೆ, ಹೇಳೋದು ಸಾಧ್ಯ ಇಲ್ಲ ಅಂದ್ಬಿಡ್ತಾರೆ. ಇನ್ನೊಬ್ಬ ಕೈಯಲ್ಲಿ ಮಾತಾಡ್ ನಮ್ಮ ಕೈಯಲ್ಲಿ ಆಗಲ್ಲ, ಬೇಕಾದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಹನುಮಂತ. ಮಾಡಬಲ್ಲ ಮಾಡಿಸಬಲ್ಲ. ಆ ಕಪ್ಪುಗಳು ಏನ್ ಮಾಡಿದ್ರು ಗೊತ್ತಾ? ಸುಗ್ರೀವನ ತಗೊಳ್ಳಿ ಫಸ್ಟ್. ರಾಮದೇವರು ವಾಣಿಯನ್ನು ಕೊಂದರು, ರಾಜ್ಯ ಕೊಡಿಸಿದ್ರು. 4 ತಿಂಗಳಾಯ್ತು. ಸುಗ್ರೀವ ಏನ್ ಮಾಡಿದ್ದಾನು ಗೊತ್ತೇನು? ರಾಮನ ಕಾರ್ಯ ಮರ್ತೆ ಬಿಟ್ಟಿದ್ದಾನೆ. ಮರೆತು ಬಿಟ್ಟು ಎಂಜಾಯ್ ಮಾಡ್ಕೊಂಡು ಇದ್ಬಿಟ್ಟಿದ್ದಾನೆ ಆರಾಮವಾಗಿ. ತನ್ನ ಹೆಂಡತಿ ಪ್ಲಸ್ ತಾರೆ ಅನ್ನೋ ಸುಖಭೋಗ ಬಗ್ಗೆ ಹೊರತು ರಾಮನ ಕಾರ್ಯ ನೆನಪೇ ಇಲ್ಲ ಆತನಿಗೆ. ಆಗ ಜಾಂಬವಂತ ಗೈಂಡ್ ಮಾಡೋದಿಲ್ಲ, ಯಾರು ಗೈಂಡ್ ಮಾಡೋದಿಲ್ಲ, ಎಲ್ಲರೂ ಮೈ ಮರೆತಾವ್ರೆ. ಆಗ ಹನುಮಂತ ಬರ್ತಾನೆ. ನ ವಿಸ್ಮೃತಿಸ್ತೇ ರಘುವರಿಯ ಕಾರ್ಯೇ ಕಾರ್ಯಾಕಥಂಚಿತ್ ಸಹಿ ರೋಭಿ ಪೂಜ್ಯ. ರಾಮನ ಕಾರ್ಯ ಮರೀತಾರೇನಯ್ಯ, ಆತ ಎಲ್ಲರಿಗೂ ಪೂಜ್ಯ, ನೆನಪಿರಲಿ. ಕೊಟ್ಟಮಾರ್ ತಪ್ಪೇಡ ಅಂತ ಎಚ್ಚರಿಸಿದ್ದ ಯಾರು ಗೊತ್ತೇನು? ಬುದ್ಧಿಮತಾಂ ವರಿಷ್ಠ ರಾಮಾಂಧ್ರೆ ಭಕ್ತ ಹನುಮಾನ್ ಉವಾಚ. ಹನುಮಂತ ಎಚ್ಚರಿಸ್ತಾನೆ, ರಾಜನಿಗೆ ಗೈಡ್ ಮಾಡಿದ್ದ ಹನುಮಂತ, ಅವಳಿವರಿಗೆಲ್ಲ ರಾಜನನ್ನೇ ಸನ್ಮಾರ್ಗದಲ್ಲಿ ತರ್ತಾನೆ. ಮುಂದೆ ಕಪಿಗಳೆಲ್ಲ ಹೋಗ್ತಾರೆ, ಒಂದು ವಿಚಿತ್ರ ಬೆದರು ಸಿಕ್ಕಾಕೊಂಡ್ಬಿಡ್ತಾರೆ. ಮನೆ ಬರೋ ವಿಚಾರ ಗೊತ್ತಾಗ್ತದೆ. ಆಗೊಂದು ಅದು ಸದುಪಯೋಗ ಪಡೆದ್ರೆ ದುರುಪಯೋಗವನ್ನು ಪಡೀತಾರೆ. ಎಷ್ಟು ಚೆನ್ನಾಗಿದೆ ಬಿಲ, ಹಣ್ಣು ಹಂಪಲಿದೆ, ನಮಗ್ಯಾಕೆ ಮತ್ತೆ ರಾಮ, ಮತ್ತೆ ಆದ್ರೆ ನಮ್ಮ ರಾಮನ ಕಾರ್ಯ, ಆರಾಮಾಗಿದ್ದು ಬಿಡೋಣ, ನಾವು ತಿಳ್ಕೊಂಡಿದ್ದೇವಲ್ಲ ಹಾಗೆ. ಮನೆ ಬಂತು, ಕೆಲಸ ದುಡ್ಡು ಬರುತ್ತೆ, ಮತ್ತೆ ದೇವರು ಅಂತೇಳಿ ಎಷ್ಟು ಸಿಗ್ತಾನೆ, ನಾವು ಹೋಗ್ಬೇಕಂದಿಷ್ಟ ಎಲ್ಲರೂ ಖಾಲಿ ಮಾಡ್ಬೇಕಂತ ಜಗತ್ತನ್ನ. ದೇವರು ಮರೆತು ಬಿಡ್ತಾರೆ ಆರಾಮವಾಗಿ, ಇನ್ನೇನು ಕೆಲಸ ಆಯ್ತು ಅಂತ ಹೇಳಿ. ಎಲ್ಲ ಮರ ಬಿಲ ನಮ್ಮ ದೇಹ ಅಷ್ಟೇನೆ. ಬಿಲದಲ್ಲಿ ಕೂತ ಅವರು ದೇವರನ್ನು ಮರೆಯುತ್ತಾರೆ, ರಾಮನ ಮರೆಯುತ್ತಾರೆ, ದೇಹದಲ್ಲಿ ಕೂತ ನಾವು ದೇವರನ್ನು ಮರೀತಾ ಇದ್ದೆ. ಯಾರು ಎಚ್ಚರಿಸಬೇಕಾಗ? ಎಚ್ಚರಿಸೋದಿಲ್ಲ, ಮಿಸ್ಗೈಡ್ ಮಾಡ್ತಾನೆ ತಾರ. ಮಿಸ್ಗೈಡ್ ಮಾಡಿಬಿಟ್ಟು ರಾಮನ ಕಾರ್ಯ ಬೇಕಾಗಿಲ್ಲ, ನಮಗೆ ಇಲ್ಲೇ ಇದ್ಬೇಡ ಅಂತ ಹೇಳಿದನಂತೆ. ಎಲ್ಲ ಒಪ್ಕೊಂಡ್ಬಿಟ್ರಂತ ಅದನ್ನ. ಎಲ್ಲರೂ 4 ಕೋಟಿ ಕಪ್ಪುಗಳಿದ್ದಾರೆ ಗುಂಪಿನಲ್ಲಿ, ಎಲ್ಲರೂ ದಾರಿ ತಪ್ಪದವರೇ. ಆಗ ಹನುಮಂತ ಹೇಳ್ತಾನೆ, ಏನ್ ಕೆಲಸ ಮಾಡ್ತಿದ್ದೀರಿ ನೀವೀಗ? ರಾಮನನ್ನ ಮರೆತು ಇಲ್ಲಿ ಬದುಕೋದ? ರಾಮನ ಕಾರ್ಯವನ್ನು ಕೃಷ್ಣಾರ್ಪಣ ಮಾಡೋದಾ? ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ರಾಮನ ಕಾರ್ಯ ಕೃಷ್ಣಾರ್ಪಣ ಮಾಡಿದ್ರು ಅವರೆಲ್ಲ ಕೂಡ, ಅಂದ್ರೆ ಬಿಟ್ಟು ಕೂತಿದ್ರು. ಅದು ಸಾಧ್ಯ ಇಲ್ಲ, ರಾಮನ ಕಾರ್ಯ ಮಾಡಬೇಕು, ಹೋಗಬೇಕು. ನೀವೆಲ್ಲ ಹೇಳ್ತಿರೋ ಇಲ್ವೋ? ನೀವು ವಿಶೇಷ ಮಾಡಿದ್ದೇನೆ ಎದ್ರೆ ಸರಿ, ಇದು ಟೀಚಿಂಗ್. ಇದು ಹೇಳದೆ ಹೋದರೆ ನಿಮ್ಮನ್ನೆಲ್ಲ ಬಲೇನಾಭಿ ಕಾರಯಾಮಿ, ನಿಮ್ಮನ್ನೆಲ್ಲ ಹೊಡೆದು ಬರುತ್ತೇನೆ, ಹೇಳ್ತಿರಲ್ಲ ಅಂತ ಕೇಳಿದ್ದೇನೆ. ಅಂದ್ರೆ ದೈಹಿಕವಾಗಿ ಸಮರ್ಥ ಹೊಡೆಯಬಲ್ಲ, ಬುದ್ಧಿಯಲ್ಲಿ ಸಮರ್ಥ ಹೇಳಬಲ್ಲ. 4 ಕೋಟಿ ಕಪಿಗಳು ನೆಲಕ್ಕಿದ್ದರಂತೆ ಹನುಮಂತ, ನಮ್ಮ ತಪ್ಪಾಯ್ತು ಮೇಲೆದ್ರಂತೆ. ಇದು ಲೀಡರ್ಶಿಪ್ ಕ್ವಾಲಿಟಿ ಅಂದ್ರೆ. ಇದು ಲೀಡರ್ಶಿಪ್ ಆದವನು ಕೆಲಸ ಮಾಡಿಸ್ಕೊಳ್ಳೋದನ್ನು ಗೊತ್ತಿರಬೇಕು, ಮಾಡಕ್ಕೂ ಬರಬೇಕು ಅವ್ರಿಗೆ. ಕೆಲಸ ಯಾವಾಗ ಗೊತ್ತಾ? ಕೆಲವರು ಮಾಡ್ತಾರೆ ನಂಬಿದವರು, ಇವ್ರು ಮಾಡಕ್ ಬಂದ್ರೆ ಮಾತ್ರ. ಇವ್ರು ಮಾಡಕ್ ಬರದ ಹೋದ್ರೆ ಇವ್ರು ಎಷ್ಟಾರ ಹಾರಾಡಲಿ, ನಾ ಕೈ ಬಿಟ್ಟರೆ ಬರೋದಿಲ್ಲ ಅಂತ ಹೇಳ್ತಾನೆ. ಕಾರ್ ತಗೊಂಡ್ಬಿಟ್ಟು ತಾನೆ ಡ್ರೈವಿಂಗ್ ಬರೋದಿಲ್ಲ, ಕಾರ್ ತಗೊಂಡು ಡ್ರೈವರ್ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಆ ಡ್ರೈವರ್ ಬುದ್ಧಿವಂತ, ಈ ಕೆಲಸಕ್ಕೆ ಬೇಕಾದ್ರೆ ಕೈ ಕೊಡ್ತಾನೆ, ಬಿಡೋದಿಲ್ಲ ಅವ್ರು. ಯಾವಾಗ ಬೇಕು ಬರೋದಿಲ್ಲ, ಬೈರ್ ಇನ್ನೊಂದು ದಿವಸ ಬರೋದಿಲ್ಲ ಅಂದ್ಬಿಡ್ತಾನೆ. ಅಯ್ಯೋ ಕರ್ಕೊಂಡು ಮಾಡಿಸ್ತಾ ಇರ್ತಾರೆ. ಡ್ರೈವಿಂಗ್ ಇವನೇ ಬಂದ್ರೆ ತಪ್ಪು ಬರ್ತಾರ, ಇಲ್ಲ ಅವರೇ ಹೋಗ್ಬಿಡ್ತಾರೆ, ಡಿಸ್ಮಿಸ್ ಮಾಡ್ತಾರೆ ಅಂತ ಗೊತ್ತವನಿ. ಅಂದ್ರೆ ನನ್ನ ಮಾತು ಇನ್ನೊಬ್ರು ಕೇಳಬೇಕಾದ್ರೆ ಮಾಡ್ಲಿಕ್ಕೆ ನಮಗೆ ಬರಬೇಕು ಅಂತ ಹನುಮಂತ ತೋರಿಸ್ತಾರೆ. ಇದರಿಂದ ಯಾವುದೇ ಒಂದು ಈ ಓಪನ್ ಮಾಡೋ ಕಾರ್ಯನ ತಾವು ತಿಳಿಬೇಕು ಫಸ್ಟ್. ಯಾರು ತಿಳಿದಿರ್ತಾರೋ ಅವ್ರ ಮಾತನ್ನು ಚೆನ್ನಾಗಿ ಕೇಳ್ತಾರೆ, ಯಾರು ತಿಳಿಯೋದಿಲ್ಲ ಅವ್ರ ಮಾತನ್ನು ಚೆನ್ನಾಗಿ ಅಪಹಾಸ್ಯ ಮಾಡ್ತಾರೆ, ಅಂಟು ಅಡ್ವಾಂಟೇಜ್ ತಗೊಳ್ತಾರೆ. ಹನುಮಂತ ಅವ್ರನ್ನ ಹೇಗೆ ಬೇಕಾದ್ರೂ ಒಳ್ಳೆ ಮಾರ್ಗದಲ್ಲಿ ತರಿಸ್ತಾ ಇದ್ದ. ಇದು ನಿಜವಾದ ಕ್ವಾಲಿಟಿ. ಅವ್ರು ಎಜುಕೇಟ್ ಮಾಡಬೇಕು ಫಸ್ಟ್, ಎಜುಕೇಟ್ ಮಾಡಬೇಕು. ಇಲ್ಲದೆ ಹೋದ್ರೆ ಶಿಕ್ಷೆ ಕೂಡ ಶಕ್ತಿ ಇರಬೇಕು. ಇವತ್ತು ನಮ್ಮಲ್ಲಿ ಎರಡೂ ಇಲ್ಲ, ಬೈಯ ಶಕ್ತಿ ಬಂದ್ಬಿಡಿದೆ, ಎರಡೂ ಇಲ್ಲ. ಕೆಲಸನೂ ಮಾಡಿಸೋದಿಲ್ಲ, ಹೇಳೋದೇ ಇಲ್ಲ. ಬೈದ್ರೆ ಸಂಧಾನೆ ಮಾಡೋದಿಲ್ಲ ಜನ, ಹೊಡೆದ್ರೆ ಸಂಧಾನೆ ಮಾಡೋದಿಲ್ಲ, ತಿಳಿಸಿದ್ರೆ ಮಾಡ್ತಾರೆ. ಇವತ್ತು ಅಲ್ಲಿ ನಮ್ಮ ದೋಷ ಇರೋರು ಅಲ್ಲಿ ಇವತ್ತಿನ ದಿವಸ ಹನುಮಂತ ನೆನೆಸ್ಕೋಬೇಕು. ನಾವು ರಾಮನ ಮಹತ್ವ ಹೇಳ್ತಾರೆ, ರಾಮನ ಶಕ್ತಿ ಹೇಳ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. ಸಂಧಾನೆ ಮಾಡಿ ಅಂತ ಹೇಳಲೇಬೇಡಿ, ದೇವ್ರ ದೊಡ್ಡವನು ಅಂತೇಳಿ. ಪೂಜೆ ಸಂಧಾನೆ ಇದೆ ಅಂತೇಳಿ ಅದು ಹ್ಯಾಂಗ್ ಮಾಡ್ಬೇಕು ಅಂತ ಕೇಳ್ಕೊಂಡ್ಬರ್ತಾನೆ ತಕ್ಷಣ. ಇವತ್ತು ಅಪಾಯ ಕಾಲ್ಫಾರ್ ಮಾಡಿರ್ತಾರೆ, ನೀನ್ ಬಾತ್ ಯಾರು ಕರೆಯೋದಿಲ್ಲ, ಅಪ್ಲೈ ಮಾಡ್ತಾರಲ್ಲ ಹಾಗೆ. ನೀನು ಅಪ್ಲೈ ಮಾಡೋ ಅಂತ ಯಾರು ಹೇಳ್ತಾರ, ಅದು ನೋಡ್ಕೊಂಡು ತಕ್ಷಣ ಅಪ್ಲೈ ಮಾಡ್ತಾರೆ. ಸಂಧ್ಯಾ ವಂದನೆ ದೇವ್ರಿಗೆ ಕೂಡ ಅಪ್ಲಿಕೇಶನ್ ಅದು. ನಾವು ಉದ್ಧಾರ ಮಾಡು ಪರಮಾತ್ಮ ದಿಯೋಯೋನ ಪ್ರಚೋದಯ ಅಂತ ಮಂತ್ರ ಅದನ್ನು ನಾವು ತಿಳಿಸಿಲ್ಲ. ಆದ್ರಿಂದ ಜನ ದೂರ ಹೋಗ್ತಿದ್ದಾರೆ. ಹನುಮಂತನಿಂದ ನಾವು ಹೇಗೆ ಮನೆಯಲ್ಲಿ ಬದುಕಬೇಕು ಕಲಿತೇವೆ, ಸಮಾಜದಲ್ಲಿ ಬದುಕಬೇಕು ಕಲಿತೇವೆ, ಅದು ನಿದರ್ಶನ. ಮುಂದೆ ಹೇಳ್ತಾರೆ ಹನುಮಂತನ ಬಗ್ಗೆ. ಹನುಮಂತನ ಬಗ್ಗೆ ತುಂಬಾ ತಪ್ಪು ಕಲ್ಪನೆಗಳು. ಮೊದಲೇ ಒಂದು ಶ್ರೀಗಳು ಅವರನ್ನು ಹೇಳಿದ್ದಾರೆ, ಅದು ಗಲ್ಲ ಹೊಡ್ಕೊಂಡ. ಮೊದಲನೇ ಹನುಮಂತನ ವಜ್ರಾಜನ ಹೊಡೆದ ಇಂದ್ರದೇವರು, ಗಲ್ಲ ಪುಡಿ ಪುಡಿಯಾಗಿ ಹೋಯಿತು. ಇದು ಚಿತ್ರಗಳು ಹಾಗೆ ಹೇಳೋರು ಹಾಗೆ ನಮ್ಮ ಜನರು ಉಪನ್ಯಾಸ ಮಾಡಿಬಿಡ್ತಾರೆ ಎಷ್ಟೋ ಜನಗಳು. ಮಾಧ್ವರ್ಯ ತಪ್ಪು ಉಪನ್ಯಾಸ ಮಾಡ್ತಾರೆ. ಅದಕ್ಕೆ ಕಾರಣ ವಾಲ್ಮೀಕಿ ರಾಮಾಯಣದ ಒಂದು ಶ್ಲೋಕ, ಮತ್ವರೋ ಸೃಷ್ಟ ವಜ್ರೇಣ ಹನುರಸ್ಯ ಯಥಾಹತಃ ನಾಮ್ನಾವೈ ಕಪಿ ಶಾರ್ದೂಲೋ ಭವಿತಾ ಹನುಮಾನಿತಿ ಅಂತ ವಾಲ್ಮೀಕಿ ರಾಮಾಯಣದ ಶ್ಲೋಕ. ಎಲ್ಲರೂ ತಪ್ಪನಾದ ಮಾಡಿದ್ದಾರೆ. ಮತ್ಕರೋ ಸೃಷ್ಟ ವಜ್ರೇಣ ಹನುರಸ್ಯ ಯಥಾಹತಃ, ನನ್ನ ಕೈಯಿಂದ ಬಿಡಲ್ಪಟ್ಟ ವಜ್ರಾಜದಿಂದ ಇವರು ಹನು ಒಡವಿದ್ರಿಂದ ನಾಮ್ನಾವೈ ಕಪಿ ಶಾರ್ದೂಲೋ ಭವಿತಾ ಹನುಮಾನಿತಿ, ಈತ ಹನುಮಂತನಾಗಲಿ ಅಂತ ಹೇಳಿಬಿಟ್ಟಿದ್ದಾರೆ ಎಲ್ಲರೂ ಕೂಡ. ತಪ್ಪದ ಆ ಶ್ಲೋಕ ಸರಿಯಾಗಿದೆ, ಅರ್ಥ ತಪ್ಪು ಮಾಡ್ಕೊಂಡಿದ್ದ. ಆ ಶ್ಲೋಕದ ಅರ್ಥ ಹೀಗಲ್ಲ, ಮತ್ಕರೋ ಸೃಷ್ಟ ವಜ್ರೇಣ ಹನುರಸ್ಯ ಯಥ ಅಹತಃ ಅಂತ ಬಿಡಿಸ್ಬೇಕಾದ ಅತತ್ವಮತಿ ಇದ್ದಾಗ. ನಾನು ವಜ್ರಾಜದೊಂದು ಹೊಡೆದೆ ಆದರೂ ಏನೋ ಆಗಿಲ್ಲ, ಈತ ಹನುಮಾನ್ ಅಂತ ಪ್ರಶಸ್ತ ಹೇಳ್ತಾರೆ. ಪ್ರಾಶಸ್ತ್ಯವನ್ನು ಹೇಳ್ತಿದ್ದಾರೆ, ಪ್ರಶಸ್ತ ಹನುಮಾನ್ ಅಂತ ಹೇಳ್ತಾರೆ. ಈ ಅರ್ಥ ಮೊದಲು ಮಾಡಿದವರು ಯಾರು ಅಂದ್ರೆ ನಾರಾಯಣ ಪಂಡಿತಾಚಾರ್ಯ. ಸಂಗ್ರಹಾರಾಮಣದಲ್ಲಿ ಬರೀತಾರೆ, ಭಂಗೇ ಪ್ರಸಕ್ತೇಪಿ ನಭಂಗಮಾಪ ಅಂತ ಹೇಳಿ ಅವರ ವಾಕ್ಯ. ಇದನ್ನು ತುಂಬಾ ಜನ ನೋಡಿಲ್ಲ, ಅದರಿಂದಾಗಿ ನಮ್ಮವರು ತುಂಬಾ ತಪ್ಪು ತಪ್ಪು ಬರೆದು ತಪ್ಪು ತಪ್ಪು ಅನುವಾದ ಕೂಡ ಮಾಡಿಬಿಟ್ಟಿದ್ದೆ. ತಪ್ಪು ತಪ್ಪು ಅನುವಾದ ಮಾಡಿ ಅದಕ್ಕೆ ನಾವು ಕೆಲವು ಕೇಳ್ತಾ ನೀವೇ ಬರೆದಿದ್ದೀರಲ್ಲ ಅಂತ ಕೆಲವು ಸ್ಥಿತಿ ಬಂದು ಹೋಗ್ಬಿಟ್ಟಿದೆ. ತಪ್ಪದು ಹನುಮಂತ ಗಲ್ಲ ಒಡೆಯದವನೇ ಹೊರತು ಒಡೆದವನಲ್ಲ. ಎಲ್ಲರಿಗೂ ಗಲ್ಲ ಇದೆ, ಯಾರು ಟೆಸ್ಟ್ ಮಾಡಿಲ್ಲ, ಮಾಡಿಕೊಂಡ್ರೆ ಇರೋದೂ ಇಲ್ಲ, ಅದು ಬೇರೆ. ಆದ್ರೆ ಹನುಮಂತನ ಗಲ್ಲ ಟೆಸ್ಟ್ ಇದ್ದು ವೈದ್ಯರಾಗ್ತವನು ಹೊಡೆದ್ರು ಏನೂ ಆಗಲಿಲ್ಲ ಮತ್ತೆ ಅಂದ್ರೆ ಪ್ರಶಸ್ತ ಹನುಮಾನ್ ಅಂತ ಅರ್ಥ. ಆ ತಪ್ಪು ಕಲ್ಪನೆ ಬಿಟ್ಟುಬಿಡಬೇಕಾದ್ರೆ ಇನ್ನೂ ಕೆಲವರು ದೊಡ್ಡ ತಪ್ಪು ಕಲ್ಪನೆ, ಹನುಮಂತ ರುದ್ರಾವತಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದ. ರುದ್ರಾವತಾರ ಹನುಮಾನ್ ಚಾಲೀಸಲ್ಲಿ ಬರೋದೇ ರುದ್ರ ವಿರೋದ್ಭವ ಅಂತ ಮಾಡಿಬಿಟ್ಟಿದ್ದ, ಬಹಳ ತಪ್ಪದು. ರುದ್ರ ಇದರಿಂದ ಏನು ಗೊತ್ತಾ ಉಪಾಯ ಮಾಡಿರೋದವರು ಅನ್ನೋದು ಎಷ್ಟು ಬೇಕಾದ ಹೊಗಳಿ ಬಿಡಿ ನೀವು. ರುದ್ರದೇವರ ಅವತಾರ ತಾನೇ ಆತ, ಅಂದ್ರೆ ರುದ್ರ ದೊಡ್ಡವರಂತ ಆಗ್ತಾರೆ ಈ ತರ ತಿಂಗ್ಲಿ ಅಲ್ಲಿ ಲಿಂಕ್ ಕೊಡ್ತಾರದು ತಪ್ಪದು. ಸಿದ್ಧಾಲ ಅರ್ಥ ಅಲ್ಲ ಅದಕ್ಕೆ ಎಂದೂ ಕೂಡ. ಆ ಮಾತು ತಪ್ಪೇ ಹೊರತು ಸರಿ ಅಂತ ಹೇಳಬಾರ್ದು. ಆದರೆ ಒಂದು ಮಾತು ಬರುತ್ತೆ, ಒಂದು ಪುರಾಣದಲ್ಲಿ ಬರುತ್ತೆ, ಹನುಮಂತ ರುದ್ರ ವಿರೋದ್ಭವ ಅಂತ ಬರುತ್ತೆ ಕೆಲವು ಕಡೆ. ಅದನ್ನೇ ಅವ್ರು ಬರೆದಿರೋದು ಹಾಗೆ, ಅದು ತಪ್ಪು ತಿಳ್ಕೊಂಡು ಬರೆದಿದ್ದಾರೆ. ರುದ್ರ ಅಂದ್ರೆ ಈ ರುದ್ರ ಅಲ್ಲ, ವಿಷ್ಣು ಸಾಕಲು ಬರುತ್ತಲ್ಲ, ರುದ್ರೋ ಭೂಷಿರ ಬಬ್ರು, ರುದ್ರ ಅಂದ್ರೆ ವಿಷ್ಣು ಅಂತ ಅರ್ಥ, ವಿಷ್ಣುವಿನ ಮಗ. ಸರಿಯಾದದ್ದು ಪ್ರಾಣ ವಾಯು ರಜಾಯತ, ಮುಖ್ಯ ಪ್ರಾಣದೇವರು ಪರಮಾತ್ಮನ ಮಕ್ಕಳು. ಗೊತ್ತಿಲ್ಲ ಪವಮಾನ ಜಗದ ಪ್ರಾಣ ಹೇಳ್ಬೇಕಾದ್ರೆ ಸಂಕರ್ಷಣ ಭವ, ಸಾಕ್ಷಾತ್ ಸಂಕಟ ಭಗವಂತನ ಮಗ. ಆದ್ರಿಂದ ಆ ರುದ್ರದೇವರ ಮಗನೇ ಹೊರತು ಈ ರುದ್ರದೇವರ ಮಗನಲ್ಲ. ಅಷ್ಟೇ ಅಲ್ಲ, ಈ ರುದ್ರದೇವರು ಇವರು ಮಗ, ಈ ರುದ್ರದೇವರು ವಾಯುದೇವರ ಮಗ. ಯಾಮಾರುತಾ ಗರ್ಭ ಮದತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರೀಶಂ ಸುರೇಂದ್ರಂ ಚತುರ್ಮುಖಾಭಾಂ ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಹೂವ ಭೂಮೌ. ಭಾರತಿ ಮತ್ತು ವಾಯುದೇವರ ಮಕ್ಕಳೇ ಗರುಡಶ್ರೇಷ್ಠ ರುದ್ರರು ಮತ್ತು ಇಂದ್ರದೇವರಾದ್ದರಿಂದ ರುದ್ರದೇವರು ಇವರು ಮಕ್ಕಳೇ ಹೊರತು ಬೇರೆ ಅಲ್ಲ. ಇದು ಸರಿಯಾಗಿ ತಿಳ್ಕೊಂಡಿರಬೇಕು, ಇಲ್ಲೊಂದು ತುಂಬಾ ಜನ ಪ್ರಶ್ನೆ ಕೇಳಿ ಕೇಳಿ ಗೊಂದಲಕ್ಕೊಳಗಾಗಿರ್ತಾರೆ. ಕೆಲವರದ್ದು ತಪ್ಪು ತಿಳ್ಕೊಂಡೇ ಬಿಟ್ಟಿರ್ತಾರೆ. ಆ ತಪ್ಪು ಕಲ್ಪನೆ ಹೊಡೆದಾಕ್ಸೋಬೇಕು. ಇನ್ನು ಹನುಮಂತ ವೃದ್ಧನಾಗಿದ್ದನ? ಆಗಿಲ್ಲ, ಹೇಳಿದೆ ಹನುಮಂತ ವೃದ್ಧನಂತೆ ನಾಟಕ ಮಾಡಿದಂತ ಹನುಮಂತ ವೃದ್ಧನಾಗಿಲ್ಲ. ಇನ್ನು ರಾಮಾಂಜನೇಯ ಯುದ್ಧ ಅವುಗಳ ಜೊತೆಗೆ ನಮ್ಮ ಜನ ನಮ್ಮವರು ಕಿವಿಗಿವಿ ಇಟ್ಟಿಲ್ಲ, ತೋರಿಸೋದಿಲ್ಲ, ಅವ್ರು ಬಿಟ್ಟಿಲ್ಲ, ಹೀಗಾಗಿಬಿಟ್ಟಿದೆ. ನಮ್ಮವ್ರು ಇರೋ ವಿಷಯ ಹೇಳೋ ಅಭ್ಯಾಸ ನಮಗಿಲ್ಲ, ಇನ್ನು ತೋರಿಸೋದು ಬಂದು ಅವ್ರು ತಪ್ಪು ತಪ್ಪು ತೋರಿಸ್ತಾ ಇರ್ತಾರೆ. ರಾಮಾಂಜನೇಯ ಯುದ್ಧ ಯಾರನ್ನ ಕಾಪಾಡಲಿಕ್ಕೆ ರಾಮನಿಗೂ ಹನುಮಂತನಿಗೆ ದೊಡ್ಡ ಯುದ್ಧ, ಭಯಂಕರ ಸಿನಿಮಾಗಳು ಅದ್ರ ಮುಂದೆ. ಬರೀ ರಾಮದೇವರೇ ಸೋತೆ ಹನುಮಪ್ಪ ನಾನೇ ಸೋತೆ ಅಂದ್ಬಿಟ್ಟಂತೆ ಕೊನೆಗೆ. ಏನ ಅರ್ಥ ಇದಕ್ಕೆ? ಯಾವನ್ನ ಕಾಪಾಡಲೆ ಕರ್ಮಂತ ರಾಮನ ಯುದ್ಧ ಮಾಡ್ತಾನ? ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ರುಕೋದರ. ಹನುಮಂತ ರಾಮ ಕೃಷ್ಣ ಕಣ್ಣೆತ್ತಿ ನೋಡಿದ್ರೆ ಆ ಕಣ್ಣು ನೋಡೋದಿಲ್ಲ ಒಂದು ಹನುಮಂತ ದೇವರು, ಅಷ್ಟು ಭಕ್ತಿ ಅವರಿಗೆ. ಅಂಥದ್ದು ಯಾವುದೋ ಒಬ್ಬ ರಾಜನ ಕಾಪಾಡಲಿಕ್ಕೆ ಹನುಮಂತ ಮಾತು ಕೊಡೋದಾಗಲಿ. ಹನುಮಂತ ಅಜ್ಞಾನಿ ಆಗಿದ್ರೆ, ಗೊತ್ತಿಲ್ಲದೆ ಮಾತು ಕೊಟ್ಟರೆ ಅಜ್ಞಾನಿ, ಗೊತ್ತಿದ್ದು ಮಾತು ಕೊಟ್ಟರೆ ಮಿಥ್ಯಾಜ್ಞಾನಿ ಆಗ್ತಾನೆ. ಎರಡೂ ಅಲ್ಲ ಹನುಮಂತ. ಆ ರೀತಿ ಯಾರ್ಯಾರಿಗೂ ರಾಮದೇವರಿಗೆ ವಿರುದ್ಧ ಹನುಮಂತ ನಿಲ್ಲದಿಲ್ಲ. ಆದ್ರಿಂದ ರಾಮಾಂಜನೇಯ ಯುದ್ಧ ಹರಿಕಥೆಯವರದು, ನಮ್ಮ ಸರಿಯಾದ ಹರಿಕಥೆಯವರಲ್ಲ, ಮತ್ತೆ ಕೆಟ್ಟ ಹರಿಕಥೆಯವರು ಸೃಷ್ಟಿ ಮಾಡಿದ ಕಥೆ, ಅದು ನಿಜವಾದ ಕಥೆ ಅಲ್ಲ. ಆದ್ರಿಂದ ಕೆಲವು ಪ್ರಶ್ನೆಗಳು ಸುಳ್ಳು ಪ್ರಶ್ನೆ ಇರುತ್ತೆ, ಕೆಲವು ಪ್ರಶ್ನೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತೇನೆ. ಇದು ಸುಳ್ಳು ಪ್ರಶ್ನೆಗಳಿವೆಲ್ಲ ಕೂಡ, ನಡೆದೇ ಇಲ್ಲ, ಆ ಪ್ರಶ್ನೆ ಯೋಚನೆ ಕೂಡ ಮಾಡಕ್ಕೆ ಹೋಗಬೇಡಿ, ತಪ್ಪದು. ಇನ್ನು ಮುಂದೆ ಹನುಮಂತನ ಮತ್ತೆ ನಿಮಗೆ ನಾನು ಇನ್ನೂ ಕೆಲವಿದ್ರೆ ಆಮೇಲೆ ಕೇಳಕ್ಕೆ ಬರುತ್ತೆ. ನೀವು ಯಾವ್ದಾದ್ರು ನಿಮ್ಮಲ್ಲೇ ಡೌಟ್ ಇದ್ರೆ ಹನುಮಂತನ ಬಗ್ಗೆ ಕೇಳಬಹುದು. ಕೊನೆಗೆ ಹನುಮಂತ ಇಷ್ಟೆಲ್ಲ ಮಾಡಿದ್ದಕ್ಕೆ ಏನು ಕೇಳಬಹುದಾಗಿತ್ತು? ನಮ್ಮ ಜನ ನಾವು ಏನು ಮಾಡೋದನ್ನ ಮಾಡ್ತದೋ, 5 ರೂಪಾಯಿ ಹತ್ತೋದಕ್ಕೆ 20 ರೂಪಾಯಿ ಎಷ್ಟು ಪಂಚಾಮ ಜಾಸ್ತಿ ಮಾಡಿಸೋದಿಲ್ಲ. ನಾವು ಕೇಳೋದು ಮಾತ್ರ ಉಚ್ಚಾಪಟ್ಟಿ ಕೇಳಿರ್ತೇವೆ. ಪುತ್ರ ಪೌತ್ರ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯರ್ಥಂ, ಯಾವ ದೇವರು ಗುರು ಎದುರು ಕೂಡ ಬರೋದಿಲ್ಲ, ಮತ್ತೆ ಜನ್ಮದಲ್ಲೇ ನೋಡೋದಿಲ್ಲ ಅಂತ ಹೋಗ್ಬಿಡ್ತಾರೆ. ನಾವು ಮಾಡಿರೋದು ಕಡಿಮೆ ಅಥವಾ ಇಲ್ಲ, ಯಾರೋ ಮಾಡಿದ್ದು ಸಂಕಲ್ಪ ಮಾಡೋ ಬುದ್ಧಿ ಕೆಲವರಿಗೆ ಅದು ಬೇರೆ ಇಟ್ಕೊಂಡಿರ್ತಾರೆ. ಅಂತ ಹೊತ್ತಿನಲ್ಲಿ ಹನುಮಂತನಂತೆ ಮಾಡಿದವರೇ ಇಲ್ಲ. ಆದರೆ ಏನು ಬೇಕು ಅಂತ ಕೇಳಿದರೆ ಬಹುಶಃ ಅಂತ ಪ್ರಸಂಗನೇ ಇಮ್ಯಾಜಿನ್ ಮಾಡಕ್ಕೆ ಬರೋದಿಲ್ಲ. ರಾಮದೇವರು ಹೇಳಿಬಿಡ್ತಾರೆ ಹನುಮಂತ ನೀನು ಕೊಡ್ಬೇಕು ನನ್ನ ತೋಚೋದಿಲ್ಲ ಅಂತ ಹೇಳಿಬಿಟ್ರದ್ದು. ಇದು ರಾಮದೇವರು ಅಜ್ಞಾನಿಗಳಲ್ಲ, ಅಸಮರ್ಥರಲ್ಲ ಅಂತ ಹನುಮಂತನನ್ನು ಕೊಂಡಾಡ್ತಾರೆ. ಎಲ್ಲರಿಗೂ ಮೋಕ್ಷ ಕೊಟ್ಟರೆ ಮುಗಿದೋಗ್ತದೆ, ಹನುಮಂತನಿಗೆ ಮೋಕ್ಷ ಕೊಟ್ಟರೆ ಮುಗಿಯೋದಿಲ್ಲ. ಈಗ ಮೋಕ್ಷ ಬೇಕು ಅಂತ ಹನುಮಂತ ಮಾಡಿಲ್ಲ, ಆದ್ದರಿಂದ ಮೋಕ್ಷ ಕೊಟ್ಟರು ಸಾಲದು ಹನುಮಂತ, ನೀನೇ ಕೇಳು ಬೇಕಾದ ಕೊಡ್ತೇನೆ ಅಂತ ಹೇಳಿಬಿಟ್ಟಂತೆ. ಹೆಗಲೆಲ್ಲ ಹೇಳ್ತಿರ್ತೇನೆ, ಇದು ಟ್ರೂಯೆಸ್ಟ್ ಸೆನ್ಸ್ನಲ್ಲಿ ಬ್ಲಾಂಕ್ ಚೆಕ್ ಕಾನ್ಸೆಪ್ಟ್ ಬಂದಿದ್ದು ಇದರಿಂದ. ಬ್ಲಾಂಕ್ ಚೆಕ್ ಅಂದರೆ ಬೇಕಾದ ಬರ್ಕೊಡಿ ಅಂತ ಕೊಡ್ತಾರಲ್ಲ, ಬೇಕಾದ ಬರ್ಕೊಡಿ ಅಂತ ಬ್ಲಾಂಕ್ ಚೆಕ್ ಜಗದ್ದು ಯಾರ್ಯಾರು ಕೊಟ್ಟಿಲ್ಲ, ರಾಮದೇವರೊಂದೇ ಕೊಟ್ಟರು. ಯಾಕೆಂದ್ರೆ ಕೆಲವರು ಇರ್ತಾರೆ ಬ್ಲಾಂಕ್ ಚೆಕ್ ಕೊಡ್ತಾರೆ, ಅವ್ರ ಅಕೌಂಟೇ ಬ್ಲಾಂಕ್ ಇರ್ತದೆ, ಅಂಥವ್ರು ಕೊಟ್ಟರೆ ಏನು ಉಪಯೋಗ ಇಲ್ಲ ಮತ್ತೆ. ಆದ್ರೆ ನಿಜವಾಗ್ಲೂ ಕೂಡ ಬ್ಲಾಂಕ್ ಚೆಕ್ ಕೊಟ್ಟು ರಾಮದೇವರು ಎಷ್ಟಿದೆ ಗೊತ್ತಾ, ನರಾಮ ರಾಜ್ಯ ಸುಲಭಂತಿ ಕಿಂಚಿತ್, ವಿಶ್ವವನ್ನೇ ಬೇಕಾದ ಬರ್ಕೊಳ್ಳಬೇಕಾರೆ ಜಗತ್ತನ್ನೇ ಬರ್ಕೊಂಡ್ರೆ ಓಕೆ. ಬಹುಶಃ ಸಣ್ಣ ಪುಟ್ಟದ್ದನ್ನೇ ಮ್ಯಾನಿಪುಲೇಟ್ ಮಾಡ್ತಾನೆ ಮನುಷ್ಯ ಅಂತ ಹೊತ್ತಿನಲ್ಲಿ, ಅದು ರಾಮದೇವರು ಸ್ವತಃ ಕರೆದು ಕೊಟ್ರೆ ವಿಶ್ವದ ಇತಿಹಾಸದಲ್ಲಿ ಇಂಥ ವರ ಯಾರಿಗೂ ಕೊಟ್ಟಿಲ್ಲ ದೇವರು, ಎಂತೆಂಥ ತಪಸ್ಸಾದವರಿಗೂ ಕೊಟ್ಟಿಲ್ಲ. ಆದರೆ ಹನುಮಂತ ನೀನು ತಗೋ ಅಂತ ಕೊಟ್ರೆ ಬಹುಶಃ ಹನುಮಂತನಂತೆ ಅದನ್ನು ಉಪಯೋಗ ಮಾಡ್ಕೊಂಡವ್ರು ಯಾರೂ ಇಲ್ಲ. ರಾಮದೇವರೇ ಈ ಬ್ಲಾಂಕ್ ಚೆಕ್ ಇದೆಯಲ್ಲ ದಯವಿಟ್ಟು, ಹುಡುಗರು ಹೇಳ್ತಾರೆ ಹನುಮಂತ ಎಂಥ ಆಪರ್ಚುನಿಟಿ ಕಳ್ಕೊಂಡ್ಬಿಟ್ಟಿ ಅಂತ ಹೇಳ್ತಾರೆ. ನೀವು ಬ್ರಹ್ಮಚಾರಿ ಮದುವೆ ಆಗಬಾರ್ದಾಗಿತ್ತ, ರಾಜ್ಯ ಕೇಳಬಾರ್ದಾಗಿತ್ತ, ಏನೇನೋ ಕೇಳ್ಬೋದಾಗಿತ್ತ, ನಮ್ಮಗಳಿಂದಲೇ ಕೇಳಿಬಿಡ್ತೇವೆ ಹನುಮಂತ, ನಮಗೇನು ತೋಚುತ್ತೆ ಎಲ್ಲ ಕೇಳಿಬಿಡ್ತೇವೆ. ಆದ್ರೆ ಹನುಮಂತ ಕೇಳಿದ್ರೆ ರಾಮದೇವರೇ ನನಗೆ ಇದಕ್ಕಿಂತ ದೊಡ್ಡದು ಬೇಕು, ಇದು ಯಾವುದು ಬೇಡ ಅಂತ ಹೇಳ್ತಾರೆ. ರಿಟರ್ನ್ ಟು ಥ್ಯಾಂಕ್ಸ್ ಅಂತ ವಾಪಸ್ ಕೊಟ್ಟರು, ನನಗೆ ಏನು ಬೇಕಾಗಿಲ್ಲ. ಏನು ಬೇಕು? ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯೀಶ ಮೇಹಾತ ವಿವರ್ಜಿತ ಸದಾ. ಎಂಥ ಒಂದು ಬೇಡಿಕೆ ಇದು, ಅದು ಇದು ನಿಜವಾದ ಭಕ್ತಿ ಅಂದ್ರೆ ಇದು. ಕರ್ಮಣ್ಣೇ ವಾಧಿಕಾರಷ್ಟೇ ಮಾಫಲೇಶು ಕದಾಚನ. ಈ ಶ್ಲೋಕಕ್ಕೆ ಹನುಮಂತನ ಕಥೆ ಇಲ್ಲದೆ ಹೋಗಿದ್ರೆ ಅದು ಸುಳ್ಳು ಶ್ಲೋಕ ಆಗಿಬಿಡ್ತಿತ್ತು. ಕೊನೆಗೆ ನೀವು ಏನೇ ಹೇಳಿ ಕೇಳ್ತಿ ಕೇಳೇ ಕೇಳ್ತಾರೆ ಜನ ಅಂತಿದ್ರು, ಹನುಮಂತನ ನೋಡಿದ್ರೆ ಮುಗಿದೋಯ್ತಾನೆ. ಆ ಮಾತು ಹೇಳಿದ್ದು ಪೂರ್ತಿ ಹನುಮಂತ ದೇವರಿಗೆ ಅನ್ವಯಿಸ್ತಕ್ಕಂಥ ಮಾತು. ನನಗೇನೂ ಬೇಡ, ಭಕ್ತಿ ಇದೊಂದು ಹೆಚ್ಚಾಗಬೇಕು, ಏನೂ ಬೇಡ. ಎಂಥ ಉದಾತ್ತವಾದ ವ್ಯಕ್ತಿತ್ವ ಹೇಳ್ತಾ ಹನುಮಂತ ಸಮುದ್ರ ಹಾರಿದ್ದಕ್ಕಿಂತ ದೊಡ್ಡದು ಏನು ಬೇಡ ಅಂತ ಕೇಳಿ. ಸಮುದ್ರ ಹಾರೋದ್ರಲ್ಲಿ ಶಕ್ತಿ ಬೇಕು, ಇದಕ್ಕೆ ಭಕ್ತಿ ಬೇಕು. ಇದಕ್ಕೆ ಶಕ್ತಿಗಿಂತ ಭಾರಿ ದೊಡ್ಡದು ಭಕ್ತಿ, ಇದು ನನಗೇನು ಬೇಡ. ನಾನು ಹೇಳಿದ್ದೇನೆ, ಒಂದು 20 ಕಾಫಿ ಕುಡಿದಿರ್ತಾರೆ, ನಾನು ಉದ್ದು ಕುಡ್ಕೊಂಬಂದಿರ್ತಾನೆ ಮನೆಗಡೆ, ಮತ್ತೆ ಕೊಡ್ತಾರೆ, ಕುಡಿದ್ರೆ ಹೇಳ್ತಾನೆ ಕುಡಿದಿದ್ದೆ ಅಂತ ಹೇಳ್ತಾನೆ ಮನುಷ್ಯ. ಅಷ್ಟರ ಮಟ್ಟಿಗೆ ಅವ್ರಿಗೆ ಆಚೆ ಗೆಲ್ಲಕ್ಕಾಗೋದಿಲ್ಲ, ಬಲುಬೇಗ ಏಡಾಗ್ತಾನೆ. ಸಮಾಜ ಕೆಡ್ತಿರೋದೇ ಭ್ರಷ್ಟಾಚಾರದಿಂದ. ಇವತ್ತು ನೋಡಿದರೆ 20 ಕೊಡ್ತೀವಿ, ಮಿನಿಸ್ಟ್ರಿ ಕೊಡ್ತೀನಿ, ಹೋಗ್ಬಿಟ್ರೆ ತಕ್ಷಣ. ಇವತ್ತು ದುಡ್ಡು ಕೊಟ್ಟರೆ ಏನು ಬೇಕು, ಎಲ್ಲ ಧರ್ಮಗಳು ದುಡ್ಡನ್ನ ಸೇರ್ಕೊಂಡಿರುತ್ತೆ. ಹಣವೇ ನಿನ್ನೆ ಗುಣವ ಏನಿತ್ತು ಬಂಡಿಪೇನಯ್ಯ, ಅದನ್ನು ಮೆಟ್ಟಿ ನಿಂತಿತ್ತು ಹನುಮಂತ. ನನಗೇನು ಫಲ ಬೇಕಿಲ್ಲ. ಎಂಥ ವೈಭವ ಇದು, ಎಂಥ ಆಸಕ್ತಿ. ಇದು ನಾವು ಅರ್ಥ ಮಾಡಿಕೊಂಡ್ರೆ ಇದು ಆದರ್ಶ. ನಮ್ಮ ಜೀವನದಲ್ಲಿ ಫಲ ಕೇಳಬೇಕು ಕೇಳಬಾರದು ಅಲ್ಲ, ಕೇಳಬೇಕು ಅನ್ನೋ ಭಾವನೆ ಮನಸ್ಸಿನಲ್ಲೂ ಬರಬಾರದು. ಇದು ದೊಡ್ಡದಿದೆ. ಕೆಲವರಿರ್ತಾರೆ ಕೇಳಬೇಕು ಬಾಯಿ ಬಿಟ್ಟು ಕೇಳೋದಿಲ್ಲ, ಒಳಗೆ ಕೇಳಬೇಕು ಅಂತ ಮನಸ್ಸಿರುತ್ತೆ, ಆದರೆ ಒಳಗೂ ಭಾವನೆ ಬರಬಾರದು. ಇದು ನಿಜವಾದ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರ ಶೋಪಜಾಯಿತ. ಆಚಾರ್ಯ ಬರೀತಾರೆ, ಮನಃಪ್ರಸಾದೋ ನಾಮ ಪ್ರಾಯಣ ವಿಷಯ ಅಗತಿ ಅಂತ ಕರೀತಾರೆ. ತನಿಷ್ಟಾನೆ ಮನಃಶಾಂತವಾಗಿರಬೇಕು. ಇದು ಹನುಮಂತನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಂಡಿದೆ. ಅದಕ್ಕೆ ರಾಮದೇವರು ಹೇಳ್ತಾರೆ ಸರಿ ಅಂತ ಹೇಳಿ. ಮುಂದೆ 50,000 ಯೋಜನೆ ದೂರದ ತಂದಿದ ಕಥೆ ಕೇಳಿದ್ದೇವೆ. ಎಷ್ಟು ದೂರದ 50,000 ಯೋಜನೆ ದೂರ ಹೋಗೋದೇನು, ಬರೋದೇನು, ಮತ್ತೆ ಬರೋದಲ್ಲ, ಅದನ್ನ ತೋತ್ಕೊಂಡು ಬರಬೇಕು ಸಂಜೀವನವನ್ನ, ಮತ್ತೆ ವಾಪಸ್ ಕಳಿಸ್ಬೇಕು. 8 ಜನ ಕಪಿಗಳನ್ನು ಬದುಕಿಸ್ಬೇಕು. ಈ ಶಕ್ತಿಯ ಪ್ರಯೋಜನ ಎಲ್ಲ ಪ್ರಾಣಶಕ್ತಿ ಉದ್ರೋಡಿ ಕೊಡಬೇಕಾಗಿದೆ ಹನುಮಂತ. ಆತನ ಜೀವನದ ಸಂಜೀವನ ತಂದಂತ ಹನುಮಂತ ಸಂಜೀವನವನ್ನು ತರ್ತಾನೆ. ನಮಗೊಂದು ಪ್ರಶ್ನೆ, ಅವರೆಲ್ಲ ಸಂಜೀವನ ತಂದಿದ್ದಾನೆ, ನಮಗೇನು ತಂದುಕೊಟ್ಟ ಹನುಮಂತ? ನಾವೇನಾದರೂ ನಮ್ಮ ಮತ್ತೆ ಕೇಳಾಭ್ಯಾಸ ಬಿಟ್ಟಿಲ್ಲ, ಆದ್ರಿಂದ ನಮಗೇನು ಕೊಟ್ಟ ಹನುಮಂತ? ಸುಲಭ ಹೇಳ್ತಾರೆ, ಅವರಿಗೆ ಸಂಜೀವನ ತಂದುಕೊಟ್ಟ, ನಮಗೆ ಸಮ್ಯಕ್ ಜೀವನ ತೋರಿಸಿಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಸಂಜೀವನ ಹೇಗಿರಬೇಕು ಅಂತ ಹನುಮಂತ ತೋರಿಸಿಕೊಡ್ತಾರೆ. ಪ್ರತಿಫಲ ಕೇಳದ ಬದುಕು ನಿಜವಾದ ಬದುಕದು, ಆಸೆ ಪಡೆದ ಬದುಕು ನಿಜವಾದ ಬದುಕು, ರಾಗದ್ವೇಷ ವಿಯುಕ್ತಶ್ಯ ಅಂತ ಹೇಳ್ತಾರೆ. ರಾಗದ್ವೇಷವನ್ನು ಬಿಟ್ಟಾಗ ಮನುಷ್ಯ ದೊಡ್ಡವನಾಗ್ತಾನೆ. ಹನುಮಂತನ ಬೆಳವಣಿಗೆ ತುಂಬಾ ದೊಡ್ಡದು. ಯಾತಕ್ಕೆಂದ್ರೆ ಏನೂ ಕೇಳದೇ ಇದ್ದ ವ್ಯಕ್ತಿಯ ವೈಭವ ಹಾಗಿರುತ್ತೆ. ಕೇಳಿ ಸಣ್ಣವನಾಗ್ತಾನಂತೆ, ಕೊಟ್ಟು ದೊಡ್ಡವನಾಗ್ತಾನಂತೆ. ರಾಮ ಕೊಟ್ಟು ದೊಡ್ಡವನಾದ, ಹನುಮಂತ ಭಕ್ತಿ ಕೇಳಿ ಭಕ್ತರಲ್ಲೇ ದೊಡ್ಡವನಾದ ಹನುಮಂತ. ಆತ ದೇವರಲ್ಲೇ ದೊಡ್ಡವನು ರಾಮ, ಭಕ್ತರಲ್ಲೇ ದೊಡ್ಡವನು ಹನುಮಂತ. ಇದೆಲ್ಲ ಕೇಳಿದಾಗ ಶ್ರೀಗಳು ಹೇಳಿದ್ದಾರೆ, ಸೀತಾದೇವಿಯು ಕೂಡ ತಮಗೆ ಅತ್ಯಂತ ಮೆಚ್ಚಿನ ಸೇವಕ ಅಂದ್ರೆ ಹನುಮಂತ ಅಂತ ಹೇಳಿ, ರಾಮಸ್ಯ ವಾಣ್ಯ ಮಣಿಮಂಜು ಮಾನಾ ವ್ಯಾಜೇನ ದೀರ್ಘಾಂ ಕರುಣಾಂ ಭವಂದ ಅಂತ ನಾವು ಕೇಳಿದ್ದೇವೆ. ಇಷ್ಟೇ ಅಲ್ಲ, ಆದಮೇಲೆ ನಾವು ಹನುಮಂತನಿಂದ ಕಲಿಬೇಕಾದ ಪಾಠ ಯಾವುದು, ನಾವು ಏನು ಕಲಿಯಬೇಕು? ಇಷ್ಟೆಲ್ಲ ಹೇಳಿದ್ದಲ್ಲ ಹನುಮಂತನಿಂದ ಕಲಿಯೋದೇನೆ, ಬುದ್ಧಿವಂತರಾಗಬೇಕು. ಮೊದಲನೇ ಮನುಷ್ಯ ಸಾವಿರ ಕೆಲಸ ಮಾಡಲಿ, ಬುದ್ಧಿ ಒಂದಿಲ್ಲದ ಹೋದರೆ ಅದಕ್ಕೆ ಬೆಲೆನೇ ಇಲ್ಲ. ಬುದ್ಧಿಯ ಬಲವೇ ಬಲ, ಆದ್ದರಿಂದ ಎಲ್ಲರೂ ಬುದ್ಧಿವಂತರಾಗಬೇಕು. ನಮಗೆ ದೊಡ್ಡ ಬುದ್ಧಿ ಎಲ್ಲಿ ಸಿಗುತ್ತೆ ಅಂತ ಹುಡುಕತ್ತೋದು, ಎಲ್ಲಿ ಸಿಗುತ್ತೆ, ಯಾವ ಶಾಪ ಬುದ್ಧಿ ಕೊಡಲಾಗುತ್ತದೆ ಅಂತ ಯಾವ ಶಾಪಲ್ಲೂ ಬೋರ್ಡ್ ಹಾಕಿಲ್ಲ. ಎಲ್ಲಿ ಸಿಗುತ್ತೆ ಹಾಗಿದ್ರೆ? ಧಿಯೋ ಯೋನ ಪ್ರಚೋದ, ಸಂಧ್ಯಾವಂದನೆ ಮಾಡಿ ಅಂತ ಅರ್ಥ. ಹನುಮಂತನಿಂದ ಮೊದಲು ಕಲಿಬೇಕಾದ ಪಾಠ ಸಂಧ್ಯಾವಂದನೆ ಮಾಡೋದು ಕಲಿತು ಬಿಟ್ರೆ ಬುದ್ಧಿ ಬಂದಾಗ ಲೆಕ್ಕ ಆಗಿದೆ. ಸಂಧ್ಯಾನ್ನ ಮಾಡೋ ಬುದ್ಧಿ ಬಂದ್ರೆ, ಬುದ್ಧಿ ಬಂದೇ ಬರುತ್ತೆ, ದೇವರಿಗೆ ಕೊಡದೆ ಅದನ್ನ ನಮಗೆ. ಬುದ್ಧಿ ಕೊಡು ಬುದ್ಧಿ ಕೊಡು ಅನ್ನೋ ಮಂತ್ರವೇ ಗಾಯತ್ರಿ ಮಂತ್ರ. ದಿವಸಕ್ಕೆ ಬೆಳಿಗ್ಗೆ ಹತ್ತತ್ತ, ತಾಯಿ ಕತ್ತತ್ತೆ, ಮೂರ್ ಸತ್ತ ಹತ್ತತ್ತೆ ಮಿನಿಮಮ್, ಆದ್ರೆ ನೂರ್ ಸತ್ತೆ ಸಾವಿರ ಸತ್ತೆ. ಅಮ್ಮ ತಾಯಿ ಅನ್ನ, ಅಮ್ಮ ತಾಯಿ ಅನ್ನ ಅಂದ್ರೆ ಹತ್ತರ ತಂದಷ್ಟು, ಒಂದ್ ಚೂರಾರ ಹೋಗಿತಾರ ಬಿಡೋದಿಲ್ಲ. ದಿವಸಕ್ಕೆ 3000 ಸತ್ತೆ ದೇವಯೋನ ಪ್ರಚೋದಯ ಪರವಾಗಿ ಇಷ್ಟು ಕೊಟ್ಟರು ಸಾಕು, ದೇವರು ದೊಡ್ಡ ಕೈ ಆದ್ರಿಂದ ನಾವು ಭಾರಿ ಬುದ್ಧಿವಂತರಾಗಿ ಬಿಡ್ತೇವೆ. ಸೊ ಬುದ್ಧಿಯನ್ನು ಮೊದಲು ಪಡಿಬೇಕು. ಬಲ ಆರೋಗ್ಯ ಕರ ನೋಡ್ಕೋಬೇಕು ಮೊದಲು. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಆರೋಗ್ಯ ಕೆಡಿಸ್ಕೋಬಾರದು ಮನುಷ್ಯ. ಅದಕ್ಕೆ ನೀರ ಯಾವಾಗಲೂ ತಿನ್ನೋದು ಅಂತ ಏನೋ ಹೇಳೋದು, ಯಾವಾಗಲೂ ತಿಂತೇವೆ ಆರೋಗ್ಯ ಕೆಡಬಾರ್ದಲ್ಲ, ಏಕಾಚಿನೂ ತಿಂತೇವೆ ಅಂತ ಹೇಳ್ತಾರೆ. ಅದು ತಪ್ಪು. ತಿಂದ್ರೆ ಆರೋಗ್ಯ ಅಂತ ತಿಳ್ಕೊಂಡ್ರೆ ಮೊದಲು ತಪ್ಪು. ತಿಂದ್ರೆ ಆರೋಗ್ಯ ಅಲ್ಲ, ತಿನ್ಬೇಕಾದ ತಿಂದ್ರೆ ಆರೋಗ್ಯ, ತಿನ್ನಬಾರ್ದನ್ನು ಬಿಟ್ರೆ ಆರೋಗ್ಯ. ನಮಗೆ ಅದು ಗೊತ್ತೇ ಇಲ್ಲ, ಕೊಟ್ಟ ತಿಂದ, ಕೊಟ್ಟ ತಿಂದ ಅಷ್ಟೇ. ಅವನು ಕೊಡಬಾರದ್ದು ಕೊಡುತ್ತನ್ನ ಜೊತೆಗೆ. ಇವತ್ತು ಐ ಟಿ ಅವರು ನಿಮ್ಗೆ ಬಹಳ ಜನ ಗೊತ್ತಿರಬೇಕು, ಕಂಪ್ನಿ ಕೆಲಸ ಮಾಡ್ತಿರ್ತಾರೆ, ಕೆಲವು ಮನೆಗೆ ಬರೋದಿಲ್ಲ, ಅಲ್ಲೇ ಊಟ ಅಲ್ಲೇ ತಿಂಡಿ ಅಲ್ಲೇನೆ ಬರುತ್ತೆ. ಮನೆಗೆ ಯಾಕೆ ಹೋಗ್ಬೇಕು ಅಂತ ಕೇಳ್ತಾರೆ, ಸಂಸ್ಕಾರ ಮನೇಲಿ ಇದ್ರೆ ಹೋಗ್ಲಿಕ್ಕೆ, ಮಲಗಕ್ಕೆ ಅಲ್ಲೇ ಇಲ್ಲೇ ಮಲಗ್ತೇವೆ ಅಂತ ಹೇಳ್ತಾರೆ, ಸಿನಿಮಾ ಥಿಯೇಟ್ರಿಗೆ ಹೋಗ್ತಾರೆ. ಎಷ್ಟು ದುರ್ದೈವ ಇದು ಒಂದು, ಅಲ್ಲೇ ಮಲಗ್ತಾರೆ, ಅಲ್ಲೇ ಊಟ ಅಲ್ಲೇ ತಿಂಡಿ. ಏನೇನು ಮಿಸ್ ಮಾಡಿರ್ತಾರೋ ದೇವರಿಗೆ ಗೊತ್ತದ್ರೊಳಗೆ, ಏನೇನು ಮಿಸ್ ಮಾಡಿರ್ತಾರೆ ಅಂದ್ರೆ. ಒಳ್ಳೇದು ಮಿಕ್ಸ್ ಮಾಡೋ ಪದ್ಧತಿ ಅಂತೂ ಇಲ್ವೇ ಇಲ್ಲ, ಕೆಟ್ಟದ್ದನ್ನೇ ಮಿಕ್ಸ್ ಮಾಡೋದು. ಗೊತ್ತ, ಕಲ್ಲೊಳಗೆ ಯಾರು ಅಕ್ಕಿ ಮಿಕ್ಸ್ ಮಾಡೋದಿಲ್ಲ, ಅಕ್ಕಿಯೊಳಗೆ ಕಲ್ಲು ಮಿಕ್ಸ್ ಮಾಡ್ತಾರೆ, ಒಳ್ಳೇದ್ರೊಳಗೆ ಕೆಟ್ಟದನ್ನು ಮಿಕ್ಸ್ ಮಾಡ್ತಾರೆ. ಹುಡುಗರು ಹೇಳ್ತಾರೆ, ಹೋದವರು ಚಾಕ್ಲೇಟ್ ಕೊಡ್ತಾರಂತೆ, ಏನು ತಿನ್ನೋದಿಲ್ಲ ಅವದಲ್ಲಿ ಚಾಕ್ಲೇಟ್ ತಿನ್ನಿ, ಅದರಲ್ಲಿ ವೈನ್ ಹಾಕಿರ್ತಾನೆ, ಜಸ್ಟ್ ಇಮ್ಯಾಜಿನ್. ಅದು ಬುದ್ಧಿ ಧರ್ಮ ಕೆಡಿಸಕ್ಕೆ ಎಷ್ಟು ತುದಿಗಾಲದಲ್ಲಿ ನಿಂತಿದ್ದಾರೆ ಗೊತ್ತ ಸಮಾಜ ಇವತ್ತು. ಅದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು. ಅಲ್ಲೆಲ್ಲ ತಿಂದರೆ ಬಲ ಉಳಿಯೋದಿಲ್ಲ, ಕೆಲಸ ಬಿಡಿ ಅಂತ ಹೇಳೋದು ಹೊರಟಿಲ್ಲ, ಸಿಕ್ಕಲ್ಲಿ ತಿನ್ನದಂತೆ ಕೆಲಸ ಮಾಡಬೇಕು. ಮನೆಯಿಂದ ತಗೊಂಡು ಹೋಗಿ, ಎಷ್ಟಾದ್ರೂ ನಿಮ್ಮನ್ನ ಇರುತ್ತೆ ಕೊನೆ ಪಕ್ಷ, ನಿಮ್ಮ ಚಪಾತಿ ಹೋಯಿರಿ ಕೊನೆಗೆ, ಅಲ್ಲಿ ಕೊಟ್ಟದನ್ನ ಯಾಕೆ ತಿಂತೀರಿ, ಅಷ್ಟು ದಾರಿದ್ರದ್ದು ಇನ್ನು ಕೊಟ್ಟಿಲ್ವಲ್ಲ. ನಮ್ಮ ಜನ ಬುದ್ಧಿವಂತರು, ಆ ಫ್ರೀಯಾಗಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೋ, ಅದು ಬೇರೆ. ಇದು ದುಡ್ಡೇ ಇಲ್ಲ, ಫ್ರೀ ಕ್ಯಾಂಟೀನ್, ಊಟ ತಿಂಡಿ ಬೇಕಾದಷ್ಟು ತಗೊಳ್ಳಿ. ಹ್ಯಾಂಗ್ ಟೆಂಪ್ ಮಾಡ್ತಾರೆ ನೋಡಿದ್ರೆ, ಇವರೇನಂತಾರೆ ಯಾಕೆ ಬಿಡಬೇಕು ಬುದ್ಧಿ ಕೊಟ್ರೆ, ಕದ್ರತ ಬದನೆಕಾಯಿ ತಿಂದು ಬಿಡ್ತಾರೆ, ಯಾಕಂದ್ರೆ ಅಂಗಡಿಯಿಂದ ತರಲಿ ಯಾರೋ ಕೊಟ್ರು ಅಂತ. ಅಂದ್ರೆ ಬುಡ್ಲಕ್ ಬರಲಿಲ್ಲ ಅವನಿಗೆ, ಕೊಂಡ್ಕೊಂಡು ಬಂದಿಲ್ಲ, ಯಾರೋ ಕೊಟ್ಟಿದ್ದಕ್ಕೆ ಮಾಡಿದ್ದೇವೆ ಅಂದ್ರೆ ಹ್ಯಾಗ್ ಮನುಷ್ಯ ಟೆಂಪ್ಟ್ ಆಗ್ತಾನೆ ನೋಡಿ. ಇವತ್ತು ಅದನ್ನು ಗೆಲ್ಲಬೇಕಾದ್ರೆ ಹನುಮಂತನ ದೀಕ್ಷೆ ನಮಗೆ ಬೇಕು. ಬುದ್ಧಿ ಯಶೋ ಧೈರ್ಯಂ ನಿರ್ಭಯತ್ವ ಮನೋಗತ ಧರ್ಮವನ್ನ ತಿನ್ನೋ ಧೈರ್ಯ ಹೇಳೋ ಅಭ್ಯಾಸ ಮಾಡಬೇಕು. ತಿನ್ನೋದಿಲ್ಲ ಅಂತ ಹೇಳ್ಬೇಕು, ಫ್ರೆಂಡ್ಸ್ ಹೇಳ್ಬೇಕು, ಅಲ್ಲ ತಿನ್ಬೇಡ ನೀನು, ದುಡ್ಡು ಬೇಕು ಕೆಲಸ ಮಾಡು, ಅದನ್ನ ತಿಂದಾಗ ಧರ್ಮ ಕಳ್ಕೋತಿ ಅಂತ ಹೇಳ್ಬೇಕು ಅವ್ರಿಗೆ. ಅದು ಕಷ್ಟದ ಕೆಲಸ ಅಲ್ಲ, ಮನಸ್ಸು ಬೇಕು ಅದಕ್ಕೆ, ಮನಸ್ಸು ಬೇಕು. ನಮ್ಮ ಧರ್ಮ ದೊಡ್ಡದು, ನೀವು 1000 ಕೊಡಿ ದುಡ್ಡು ಅಷ್ಟೇ, ದೇಹ ನೀವು ಕೊಟ್ಟವರಲ್ಲ, ದೇಹ ಕೊಟ್ಟ ದೇಹ ದೇವರು ಕೊಟ್ಟೇನೆ, ದೇಹ ನೀವು ಕೊಟ್ಟಿಲ್ಲ, ಯಾವ ಕಂಪನಿನ ದೇಹ ಕೊಟ್ಟಿಲ್ಲ, ಕೊಟ್ಟವನು ದೇವರು. ನಮ್ಮ ಫಸ್ಟ್ ಲಾಯಲ್ಟಿ ದೇವರಿಗೆ ಹೊರತು ಮನುಷ್ಯರಿಗಲ್ಲ. ದೇಹ ಕೊಟ್ಟವನು ಭಗವಂತನಾದ್ದರಿಂದ ಅವನು ಹೇಳಿದಂತೆ ನಡ್ಕೋತೇವೆ ಅನ್ನೋ ಧೈರ್ಯ ನಮಗೆ ಬರದೆ ಹೋದ್ರೆ ಏನು ಸಾಧನೆ ಮಾಡಕ್ ಬರೋದಿಲ್ಲ. ನಾವೊಂದು ವಿರೋಧಾರ್ಥವಾದ ದೇವರನ್ನು ನಡೆಸಬೇಕು. ಅದರ ಜೊತೆಗೆ ಆರೋಗ್ಯವನ್ನು ಸರಿಯಾಗಿ ನೋಡ್ಕೊಳ್ಳೋದು ಅಂದ್ರೆ ಅದಕ್ಕೆ ಏಕಾಚಿ ಬಿಡ್ತೇವೆ ಅಂದ್ರೆ ಅದಕ್ಕೆ ಏಕಾಚಿ ಮಾಡ್ತೇವೆ ಅಂತ ಹೇಳಿ ಅಂತ ಹೇಳ್ತಾರೆ. 14 ದಿವಸ ಏನು ತಿಂದಿರ್ತಾನೆ, ಎಕ್ಸಸ್ ಸೇರ್ಕೊಂಡಿರ್ತದಲ್ಲ, ಅದು ಹೋಗ್ಬೇಕಲ್ಲ, ಟಾಕ್ಸಿನ್ಸ್, ಅದು ಔಟ್ಲೆಟ್ ಅಂದ್ರೆ ಏಕಾಚಿ ಉಪವಾಸ. ಲಂಘನಂ ಪರಮೌಷಧಂ ಅಂತ ಹೇಳ್ತಾರೆ. 8 ದಿವಸಗಳ ದೋಷವನ್ನ ಹೊರಗಾಕ್ತಕ್ಕಂತ ದೊಡ್ಡ ಅವಕಾಶ 15 ದಿವಸಕ್ಕೆ ಒಂದ್ಸಲ ಬಾಡಿ ಕ್ಲೀನ್ ಮಾಡ್ತಕ್ಕಂಥ ಪ್ರೊಸೆಸ್. ಇದನ್ನ ನಾನು ಹೇಳ್ತಾ ಇಲ್ಲ, ಯಾವುದೇ ವೈದ್ಯ ಪುತ್ರ ತೆಗೆದು ನೋಡಿ, ನಿಯಮಿತವಾಗಿ ಮಾಡ್ತಕ್ಕಂಥ ನಿರಾಹಾರ ಅವ್ರು ಏಕಾಚಿ ಅಂತ ಗೊತ್ತಿಲ್ಲ, ದೇಹವನ್ನು ಆರೋಗ್ಯವಾಗಿಡುತ್ತೆ ಅಂತ ಹೇಳ್ತಾರೆ. ಅದು ಆರೋಗ್ಯ ಅರೋಗತ, ಹನುಮಂತ ಅಂದ್ರೆ ವಾಯುದೇವರು, ಆತನ ಬಿಡಬೇಡಿ, ಏಕಾಚಿ ಅನ್ನ ಬಿಡಿ, ನೀರು ಬಿಡಿ, ವಾಯುದೇವರು ಮಾತ್ರ ಬಿಡಬೇಡಿ, ಬರೀ ವಾಯು ಬೇಗ ಗಾಳಿ ಕುಡಿಯಿರಿ, ಏನಾಗೋದಿಲ್ಲ ನಿಮಗೆ. ಹನುಮಂತರ ಭಕ್ತರಾಗಿ ಹನುಮಂತನ ಹಿಡಿಯೋದು ಅಂದ್ರೆ ವಾಯುಭೋಜನಾಹ ಅಂತ, ವಿನಿದ್ರಾಹ ವಾಯುಭೋಜನಾಹ. ನಾವು ಏಕಾಚಿ ವ್ರತವನ್ನು ಮಾಡೋದನ್ನ ಅಭ್ಯಾಸ ಮಾಡಬೇಕು. ತುಂಬಾ ದಿನ ಮಿಸ್ಗೈಡ್ ಮಾಡ್ತಾರೆ, ಏಕಾಚಿ ಮಾಡಿದ್ರೆ ಗ್ಯಾಸ್ಟ್ರಿಕ್ ಶುರುವಾಗುತ್ತೆ ಅಂತ ಹೇಳ್ತಾರೆ. ಏನೋ ತಲೆಯಲ್ಲಿ ಹಗುರಿಗೆ ಭಯ ಆಗುತ್ತೆ, ಬಟ್ಟೆ ಬಿಡ್ತಾರೆ ಅವತ್ತಿನ ದಿವಸ, ಮತ್ತೇನು ವೀಕ್ ಆಗ್ತೇನೆ, ಎಲ್ಲ ಸುಳ್ಳದು. ಒಂದು ಏಕಾಚಿ ಉಪವಾಸ ಮಾಡಿದ್ರೆ ಸ್ಟ್ರೆಂತ್ ಜಾಸ್ತಿ ಆಗ್ತದೆ ಹೊರತು ವೀಕ್ ಆಗೋದಿಲ್ಲ. ಹನುಮಂತನೇ ಸಾಕ್ಷಿ, ಉಪವಾಸ ಹರ್ತಾನೆ, ಉಪವಾಸ ಅಶೋಕವನ್ನು ಭಂಗ ಮಾಡ್ತಾನೆ, ಉಪವಾಸ ಅಷ್ಟನ ಕೊಲ್ತಾನೆ, ಉಪವಾಸ ಬೆಂಕಿ ಇಡ್ತಾನೆ, ಉಪವಾಸ ಹಾರಿ ಬರ್ತಾನೆ. ಅಂದ್ರೆ ಹನುಮಂತ ಯಾರಾದ್ರು ಉಪವಾಸ ಮಾಡಿ ಕೆಡ್ತಾರೆ ಹನುಮಂತ ನೋಡಿ ಅಂತ ಹೇಳ್ಬೇಕಾಗ. ಹನುಮಂತನ ಶಿಷ್ಯರಾದ್ದರಿಂದ ಉಪವಾಸವನ್ನು ಮಾಡ್ತೇವೆ, ಕಂಡು ದಿವಸ ಮಾಡೋದಿಲ್ಲ, ಎಂದು ಮಾಡಬೇಕು ಅವತ್ತು ಮಾಡ್ತೇವೆ. ಇದು ಹನುಮಂತನ ದೀಕ್ಷೆ, ಇದು ಅದು ಆರೋಗ್ಯ ವೃದ್ಧಿಗೆ ಅರೋಗತ. ಅಜಾಡ್ಯಂ, ಸುಮ್ಮನೆ ಕೊಂಡು ಮನುಷ್ಯ ಇರ್ತಾನೆ, ಬೆಳಿ ಹೇಳೋದೇ ಅಂತ ಕೇಳ್ತಾರೆ, ಸೋಮವಾರ ಕೊಡ್ತಾರೆ, ಈಗ ಎದ್ದಿನಿ, ರೆಸ್ಟ್ ಅಂತೋಣಿ, ಮತ್ತೆ ಎದ್ದಿದ್ದಕ್ಕೆ ಇಟ್ಟೊತ್ತು ಏನು ಮಾಡಿದ್ದೆ, ಕತ್ತೆ ಕಾಯಿದ್ದಾಗಿದ್ರೆ ಇಟ್ಟೊತ್ತು ಮಾಡಿದ್ದೇನು, ಬಂದ ದರ ಬಿದ್ದ ಬಿದ್ದಿರ್ತಾರೆ, ಮತ್ತೆ ರೆಸ್ಟ್ ಅಂತ ಎಂತ ಪಾತ್ರಗಳು ಸಿಗ್ತಾರೆ. ಅಜಾಡ್ಯಂ ಹೇಳ್ತಾರೆ, ಜಡತ್ವವನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ, ಜಡತ್ವ ಬಿಟ್ಟುಬಿಡಿ, ಬಿ ಆಕ್ಟಿವ್ ಆಲ್ವೇಸ್ ಅಂತ ಹೇಳ್ತಾರೆ. ಗಣೇಶನಿಗೆ ಇರು ಬದುಕಲಿಕ್ಕೆ ಮಲಗೋದು ಯಾವಾಗಲೂ ಇದೆ, ಕೊನೆ ಪಕ್ಷ ಕೊನೆ ಸತ್ತ ಮೇಲೆ ಯಾರು ಬೇರೆ ಕೆಲಸನೇ ಇಲ್ಲಲ್ಲ ಅವನಿಗೆ. ಜೀವನದಲ್ಲಿ ಮಲಗದ ದೇವರ ದೇಹ ಕೊಟ್ಟಿಲ್ಲ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾದ ಬೋಧಸ್ಯ ಯೋಗೋ ಭವತಿ ದುಃಖ. ಅದನ್ನೆಲ್ಲ ತಿಳ್ಕೊಂಡ್ರೆ ಹನುಮಂತನ ಹೆಸರಿಡಿದ್ರೆ ಸಾಲದು. ಆತರಂತೆ ನಾವು ನಮ್ಮ ಕೈಲಾದಷ್ಟು ಬದುಕಬೇಕು ಅಂತ ಸಂಕಲ್ಪ ಮಾಡಬೇಕು. ಅದು ಜೀವನಕ್ಕೆ ಕೊಡೋ ಸ್ಫೂರ್ತಿ ಭಾರಿ ದೊಡ್ಡದು, ಅದನ್ನು ಮರಿಬೇಡಿ. ಅದು ಅಜಾಡ್ಯಂ ವಾಕ್ಪಟುತ್ವ, ಒಳ್ಳೆ ಮಾತಾಡೋದನ್ನು ಅಭ್ಯಾಸ ಮಾಡಿ. ಒಳ್ಳೆ ಮಾತನ್ನ ವಾಕ್ಪಟುತ್ವ ಅದು ಎರಡರ್ಥ, ಒಂದು ಒಳ್ಳೆ ಮಾತಾಡಿ ಚೆನ್ನಾಗಿ ಮಾತಾಡಿ ಅಂತ. ಚೆನ್ನಾಗಿ ಬೈದ್ಬಿಟ್ರೆ ಒಳ್ಳೆ ಮಾತಲ್ಲ, ಮತ್ತೆ ರೀಸೆಂಟ್ ಬೈತಾನೆ, ವ್ಯಾಕರಣ ಬದ್ಧವಾಗಿ ಬೈತಾನೆ, ಅದು ಉಪಯೋಗ ಇಲ್ಲ. ವ್ಯಾಕರಣ ಸರಿ ಇರಲಿ, ಹಿತವಾಗಿ ಮಾತಾಡಿ. ಕಲ್ಯಾಣಿಂ ವಾಚಂ ಉಚ್ಚಾರಯತಿ ಕಲ್ಯಾಣಿಂ ವಾಚಂ ಹೃದಯ ಹಾರಿಣಿ, ಏನ್ ಹೇಳ್ತಾರೋದೆಲ್ಲ ಹನುಮಂತ ಮಾಡಿ ತೋರಿಸಿದ್ದಾರೆ. ಆನಂದ ತೀರ್ಥ ನಿರಾದರ್ಥದಲ್ಲಿ ಹನುಮಂತನ ಕಥೆ ನಮಗೆ ಜೀವನದಲ್ಲಿ ಹೊಸ ಹೊಸ ಮುಖವನ್ನು ತೋರಿಸ್ತದೆ. ವಾಕ್ಪಟುತ್ವಂಚ ಹನುಮತ್ ಸ್ಮರಣಾರ್ಥವೇ, ಹನುಮಂತ ಅಂದ್ರೆ ಸಾಕತೆ ಬಂದ್ಬಿಡ್ತದಂತೆ, ಹನುಮಂತ ಅಂದ್ರೆ ಸಾಕೋ ಗುಣ ಬಂದ್ಬಿಡ್ತದಂತೆ. ನಮಗೆಲ್ಲ ಕೆಲವು ಮಾತು ಎಕ್ಸಾಗ್ರೇಷನ್ ಕಂಡಕ್ಕೆ ಕಾಣಿಸ್ತದೆ. ಹನುಮಂತ ಅಂದ್ರೆ ಸ್ವಲ್ಪ ತಾನು ಗ್ಯಾಪ್ ಬೇಡವಾ, ಕಷ್ಟ ಬರ್ತಾ ಹೌದು, ಇಮ್ಮಿಡಿಯೇಟ್ ಬರುತ್ತೆ ಅಂತ ಹೇಳ್ತಾರೆ. ನಮ್ಗೆ ಇನ್ಸ್ಟೆಂಟ್ ಕಾಫಿ ಇನ್ಸ್ಟೆಂಟ್ ಟೀ ಗೊತ್ತೇ ಹೊರತು ಇನ್ಸ್ಟೆಂಟ್ ಶಕ್ತಿ ಗೊತ್ತಿಲ್ಲ. ಇನ್ಸ್ಟೆಂಟ್ ಶಕ್ತಿ ಹನುಮಂತ ಕೊಡ್ತಾನೆ. ಯಾತಕ್ಕೆ? ಕಳ್ಳ ಬರ್ತಿರ್ತಾನೆ, ನಾವು ಮುಂದೆ ಓಡ್ತಿರ್ತೇವೆ, ತಪ್ಪಿಸ್ಕೊಳಕ್ಕಾಗ್ತಾ ಇಲ್ಲ, ಪೊಲೀಸ್ ಅಂತಾನೆ, ತಕ್ಷಣ ಸ್ಟಾಪ್ ಆಗ್ತಾನೆ, ಇಮ್ಮಿಡಿಯೇಟ್ ಆಗಿ ಮತ್ತೆ ಜ್ಞಾತ ಇಲ್ಲ. ನರಪೇತರ ಪೊಲೀಸ್ ಬಂದ್ರೆ ಹೆದರಿಕೆ ಅವನಿಗೆ. ಪೊಲೀಸ್ ಶಬ್ದಕ್ಕೆ ಒಂದು ಶಕ್ತಿ ಇದೆ, ಪೊಲೀಸ್ ಅಂದ್ರೆ ಒಂದು ಅರ್ಥ ಇದೆ. ಹನುಮಾನ್ ಅಂದ್ರೆ ಎಷ್ಟು ಅರ್ಥ ಇರಬೇಕು ಲೆಕ್ಕ ಹಾಕಿ. ಈ ಪೊಲೀಸ್ ಎಂಬ ಶಬ್ದಕ್ಕೆ ಇಷ್ಟು ಅರ್ಥ ಇದ್ರೆ ಹನುಮಾನ್ ಎಂಬ ಶಬ್ದಕ್ಕೆ ಅರ್ಥ ಹೇಳೋಕೆ ಸಾಧ್ಯ ಇಲ್ಲ. ಅಂಜಿಕಿನ್ಯಾತ ಕಯ್ಯ, ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯ, ಕನಸಿಲಿ ಮನಸ್ಸಿಲಿ ಕಳವಳವಾದರೆ ಹನುಮನ ನೆನೆದರೆ ಬಿಟ್ಟು ಹೋಗದೆ ಪಾಪ. ಎಷ್ಟು ಜನ ಭೀಮನ ಬೆನೆದರೆ ಬಿಟ್ಟು ಹೋಗದೆ ಪಾಪ. ಹನುಮಾನ್ ಶಬ್ದಕ್ಕಿರೋ ಅರ್ಥ ಬಹಳ ದೊಡ್ಡದಾದ್ರಿಂದ ಪ್ರತಿಯೊಬ್ಬರು ಕೂಡ ಹನುಮಂತನ ಸ್ಮರಣೆ ಮಾಡಿ ಅದನ್ನೆಲ್ಲ ಪಡಿಬೇಕು. ಹುಡುಗು ಇವತ್ತು ತರುಣರು ಹನುಮಂತನ ಕಥೆ ಕೇಳಿದ ಮೇಲೆ ನಾನು ಕೆಲಸ ಬಿಡಿ ಅಂತ ಹೇಳ್ತಾ ಇಲ್ಲ, ನೆನ್ಪಿಟ್ಕೊಂಡಿರಿ. ಕೆಲಸ ಮಾಡಿ ಅದು ದೇವರ ಸೇವೆ ಅಂತ ಮಾಡಿ ಅಭ್ಯಾಸ ಮಾಡಬೇಕು. ಸೋಮಾರಿತನ ಬಿಡಿ, ಅದು ಆಕ್ಟಿವಿಟಿ ಎಲ್ಲ ಆಗಬಾರದು. ಮತ್ತೆ ಭಗವಂತನ ಸಂಧಾನೆ ಮಾಡಕ್ಕೆ ಏನ್ ತೊಂದರೆ ಇದೆ? ಎಷ್ಟು ಕೆಲಸದ ಮಧ್ಯೆ ಮನೆ ಬರ್ತೀರಿ? 9 ಬರ್ತೀರಿ ಮನೆಗೆ, 10 ಬರ್ತೀರಿ ಮನೆಗೆ, ಒಂದು ಸಂಧಾನೆ ಮಾಡಿ ಫಸ್ಟ್ ಅಷ್ಟೇ. ಕಾಲಾತೀತ ಅಂತ ಕೆಲವು ಹೇಳ್ತಾರೆ, ತಪ್ಪು ತಿಳ್ಕೊಂಬ ಆಗಿಲ್ಲ ತಿಳ್ಕೊಳ್ಳೋಕೆ ಹೋಗ್ಬೇಡಿ. 12 ಮಾಡಿ ಪರವಾಗಿಲ್ಲ, ಆ ಸಂಧಾನೆ ಬಿಡಬೇಡಿ ಫಸ್ಟ್. ಮೊದಲು ಮಾಡಬೇಡಿ, ಆಮೇಲೆ ಮಾಡಬೇಡಿ, ಬಿಟ್ಬಿಡ್ತಾರೆ ಕೊನೆಗಾಗಿ. ಹಾಗೆಲ್ಲ ಮಾಡಬಾರ್ದು, ಮೊದಲು ಬಂದು ಮಾಡಿ. ಮನೆಗೆ ಬೆಳಿಗ್ಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಕಾಲ ಅನೇಕ ಮುಗಿಸ್ಕೊಂಡು ಹೋಗಿ. ನಿಮ್ಗೆ ಯಾವ ಆಫೀಸು ಕೂಡ ಅನೇಕ ಮಾಡಬೇಡಿ ಅಂತ ಹೇಳೋದಿಲ್ಲ, ಸಂಧಾನೆ ಮಾಡಬೇಡಿ ಅಂತ ಹೇಳೋದಿಲ್ಲ, ವಾಯುಸ್ಥಿತಿ ಹೇಳಬೇಡಿ ಅಂತ ಹೇಳೋದಿಲ್ಲ. ಅದನ್ನ ತಂದೆ ತಾಯಿ ಹೇಳ್ತಾ ಇರ್ಬೇಕಾರೆ, ಯಾರು ಆಫೀಸ್ ತೊಡೋ ಜಾಗರಣೆ ಮಾತನ್ನು ಹೇಳೋದಿಲ್ಲ. ಅದು ಅರ್ಥ ಮಾಡಿಕೊಂಡು ದೀಕ್ಷೆ ಬೇಡ, ನಾವು ಬದುಕಬೇಕು, ಮುಂದೆ ಬದುಕಬೇಕು. ಮತ್ತೆ ಇನ್ನು ಸಾವಿರಾರು ಜನ ನಮ್ಮ ಮುಂದೆ ಇದೆ, ಎಷ್ಟೋ ಜನ ದಾಟಿ ಬಂದಿದ್ದೇವೆ, ಇದು ಒಂದೇ ಲೈಫ್ ಅಲ್ಲ, ಮುಂದೆ ಎಷ್ಟೋ ಜನ ಸುಖವಾಗಿರ್ಬೇಕಲ್ಲ. ಪ್ರಾಚೀನ ಕಿರಣ ಪುಣ್ಯೋಚ್ಚಯ ಚತುರಥ ಆಚಾರತ ಚಾರು ಚಿತ್ತಾನ್. ಹಿಂದೆ ನಾವು ಸರಿಯಾಗಿ ಬದುಕಿದ್ದಕ್ಕಿದ್ದ ಜನ್ಮ ಬಂದಿದೆ, ಇವತ್ತು ಸರಿಯಾಗಿ ಬದುಕಾದ್ರೆ ಮುಂದಿದ್ದ ಜನ್ಮ ಬರೋದಿಲ್ಲ. ಮತ್ತೆ ನಮಗೆ ಒಳ್ಳೆ ಜನ್ಮ ಬರಬೇಕು ಅಂತಿದ್ರೆ ಫಲವಿದು ಬಾಳದುದಕ್ಕೆ ಶ್ರೀ ನಿನಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ ಅಂತ ಬದುಕಬೇಕು. ಆದ್ದರಿಂದ ಆ ಗುಣ ರೂಢಿಸಿಕೊಳ್ಬೇಕು. ಹನುಮಂತನ ಬಗ್ಗೆ ಹೇಳಿ ಮುಗುದಿಲ್ಲ, ಈ ಪ್ರಸಂಗ ಟೈಮ್ ಮುಗಿದಿದೆ, ಮತ್ತು ಈ ಪ್ರಸಂಗಕ್ಕೆ ಸಾಕು ಅಂತ ಹೇಳ್ತಾ, ಇದೆಲ್ಲ ನಮಗೆ ಹನುಮಂತರ ಸ್ಮರಣೆ ಮಾಡಿದವರು ಹೇಗಿರ್ತಾರೆ ಎಂಬುದಕ್ಕೆ. ಎಷ್ಟೋ ದೊಡ್ಡ ಸಾವುಗಳು ಬಂದೋಗಿದ್ದಾರೆ ನೋಡಿದಿರಿ, 78 ಅವರಿಗೆ ಬಹುಶಃ ಯುದ್ಧದಲ್ಲಿರೋದೇ ಇಲ್ಲ ಅವರು, ಇದೇ ನಿಮ್ಗೆ ಬೇರೆ ಕಡೆ ಓಡಾಡ್ತಾನೆ ಇರ್ತಾರೆ. ಹನುಮಂತನ ಮತದಲ್ಲಿ ಬಂದವರಿಗೆ ಎಷ್ಟು ದಾರ್ಢ್ಯ ಇದ್ರೆ ಹನುಮಂತನಿಗೆ ಶಕ್ತಿ ಇರಬೇಕು ಅನ್ನೋದನ್ನ ಸುಲಭ ಊಹಿಸಿ ಬಿಡಬಹುದು. ಮೊದಲೇ 20 ಒಳ್ಳೆ ಮುದುಕ ಗಂಡ ಕಾಣ್ತಾರೆ ಜನಗಳು, 30 ಅಣ್ಣನ ಮುದುಕ ಇದ್ದಾಗಿರ್ತಾರೆ. ಅವ್ರು ನೋಡಿದ್ರೆ ಎಂತ ಉತ್ಸಾಹ ಬರ್ತದಲ್ಲ, ಅದಕ್ಕೆ ಶ್ರೀಗಳವರು ಬಂದ ಉದ್ದೇಶ, ಅವ್ರು ಬಂದ ಮೇಲೆ ನಾವು ತಿಳ್ಕೊಂಡು ಧೈರ್ಯವಾಗಿರೋದನ್ನ ಅಭ್ಯಾಸ ಮಾಡಬೇಕು. ಧೈರ್ಯವಾಗಿ ಚಟುವಟಿಕೆಯಿಂದ ಕಲಿಬೇಕು ಒಂದು ಕಡೆ. ಇನ್ನು ಚಿಕ್ಕ ಸ್ವಾಮಿಗಳನ್ನ ತಗೊಳ್ಳಿ, ಅವ್ ಎಷ್ಟು ಪಾದಯಾತ್ರೆ ಮಾಡ್ತೀವಿ, ಗಾಳಿ ಆಗ್ಬಿಡುತ್ತೆ ಬಹುಶಃ. ಈ ಸ್ಕೂಟರ್ ಕಾರ ಅತಿ ಹೆಚ್ಚು ದಡಿಯೋದನ್ನ ಬಿಟ್ಬಿಡ್ತಾರೆ ಜನಗಳೆಲ್ಲ ಕೂಡ. ಅವ್ರೆಷ್ಟು ಲಾಂಗ್ ಟ್ರಿಪ್ ಹಾಕ್ತಾರೆ, 400-500 ಕಿಲೋಮೀಟರ್ ನಡಿ, ಪ್ರತಿ ವರ್ಷ ಒಂದ್ಸರಿ ನಡಿಬೇಕು. ಒಬ್ಬರೇ ಅಲ್ಲ, ಹನುಮಂತನ ಹಿಂದೆ ಹೇಗೆ ಒಂದು ಗುಂಪು ಹೋಗ್ತಾ ಇತ್ತೋ ದೊಡ್ಡ ಗುಂಪು ಕರ್ಕೊಂಡು ಹೋಗ್ತಾರೆ, ಲಾಂಗ್ ಡಿಸ್ಟೆನ್ಸ್ ಹಾಕ್ತಾರೆ. ಅಂದ್ರೆ ದೇಹ ದಾರಿದ್ದೆ ಅದರಿಂದ ಬರ್ತದೆ ಹೊರತು ನಿಮಗೆ ಎಲ್ಲ ಸಿಕ್ಕು ಎಲ್ಲ ತುಂಬಕ್ಕೆ ಎಲ್ಲ ಕುಡಿದು ಬರೋದಿಲ್ಲ. ಒಳ್ಳೆ ಅವ್ರು ಎಷ್ಟು ಅಧ್ಯಯನ ಮಾಡಿದಾಗ ಗೊತ್ತ, ಶ್ರೀಗಳು 4 ವೇದರು ಓದಿದ್ದಾರೆ, ಶ್ರೀಗಳು 4 ವೇದದಲ್ಲಿ ಪಾರಂಗತರು, ಅಸಾಧಾರಣವಾದ ಸದಾಚಾರ ಪರಾಯಣರು, ಅಪೂರ್ವವಾದಂತಹ ದೇಹ ಸಂಪತ್ತು ಎಲ್ಲ ಇದೆ. ಅದಕ್ಕೆಲ್ಲ ಕಳಶಪ್ರಾಯವಾಗಿ ಇವತ್ತು ನಾವೆಲ್ಲ ಏನು ಬಿಟ್ಟಿದ್ದೇವೆ ಅದನ್ನು ಮೊದಲು ಮಾಡ್ತಿದ್ದಾರೆ ಸ್ವಾಮಿಗಳು. ಗೋವುಗಳ ಸಂರಕ್ಷಣೆ ಕಾರ್ಯ ಮಾಡ್ತಾರೆ, ಯಾರಿಗೆ ಗೋವಿನ ಹಾಲು ಬೇಕೇ ಹೊರತು ಗೋವುಗಳು ಜನಗಳಿಗೆ ಬೇಡ. ಅರ್ಥ ಮಾಡ್ಕೊಳ್ಳಿ, ಇವತ್ತು ಮನುಷ್ಯ ಬದುಕಿರೋದು ಮನುಷ್ಯರಿಗಿಂತ ಜಾಸ್ತಿ ಗೋವುಗಳಿಂದ ಅಂತ ಹೇಳ್ತಾರೆ. ಇವತ್ತು ಗೋವುಗಳ ಹಾಲು ಬೇಕು, ಗೋವುಗಳಿಂದ ಶುದ್ಧಿ ಬೇಕು ನಮಗೆ. ಇವತ್ತು ಮನುಷ್ಯ ನಿಜವಾಗ್ಲೂ ಬದುಕಿರೋದು ಗೋ ಸಂಪತ್ತಿನಿಂದ, ಆದ್ರೆ ಕೊಲ್ತಿರೋದು ಗೋವುಗಳನ್ನ. ಇವತ್ತು ಹೆತ್ತ ತಾಯಿನೇ ಹೊರಗಾಕ ಕಾನ್ಸೆಪ್ಟ್ ಬಂದಿದ್ದೆ ಅದಕ್ಕೆ. ಯಾರು ಗೋವನ್ನ ದೂರ ಮಾಡ್ತಾರೋ ತಾಯಿನ ದೂರ ಮಾಡ್ತಾರೆ, ಅವ್ರು ನಾಳೆ ಮನೆ ಮಾಡ್ತಾರೆ. ಇವತ್ತು ಪರಮಪೂಜ್ಯ ಶ್ರೀಪಾದಂಗಳವರ ದೊಡ್ಡ ಕಲಶಪ್ರಾಯವಾದ ಸಾಧನೆ ಅಂದ್ರೆ ಯಾವಾಗ 700-800 ಗೋವುಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೆರಡು ಸಾಕ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳ್ತಿರ್ತೇವೆ, 700-800 ಗೋವುಗಳು ಸ್ವತಃ ಪ್ರತಿನಿತ್ಯ ಹೋಗಿ ಅವಕ್ಕೆ ಆಹಾರ ಯೋಗಕ್ಷೇಮ ನೋಡ್ಕೊಂಡ್ಬರ್ತಾರೆ. ಪ್ರತಿನಿತ್ಯದಲ್ಲೂ ಕೂಡ ಮನೆಯ ಪಕ್ಕದಲ್ಲಿ ಕೊಟ್ಟಿಗೆ ಇದ್ರೆ ಯಾರು ಹೋಗೋದಿಲ್ಲ, 20 ದೂರ ಹೋಗಬೇಕು ಬರಬೇಕು. ಅಷ್ಟು ಸ್ವತಃ ತಾವು ನಿಂತ್ಕೊಂಡು ಅದಕ್ಕೆ ಎಲ್ಲ ವಿಧವಾದಂತಹ ಸೌಕರ್ಯವನ್ನು ಕಲ್ಪಿಸಿಬಿಟ್ಟು ನೀರು ಕುಡಿಸ್ತಾರೆ, ಆಹಾರ ಕೊಡ್ತಾರೆ, ಸ್ವತಃ ನಿಂತು ಮಾಡ್ತಾರೆ. ಇದು ಸಿದ್ಧಾಂತ ಓದಿದ್ದಕ್ಕೆ ಸಾರ್ಥಕ. ಜನಕ್ಕೆ ಸ್ಫೂರ್ತಿ ಕೊಡೋದು ಅದರೊಳಗೆ ನಾವು. ಈ ಹಿನ್ನೆಲೆಯಲ್ಲಿ ಪರಭುಜ ಶ್ರೀಪಾದಗಳು ಇಲ್ಲಿ ಬರಲೇಬೇಕು ಅಂತ ಪ್ರಾರ್ಥನೆ ಮಾಡಿದ ಉದ್ದೇಶ ಅಂದರೆ ಅವರು ನೋಡಿ ಆದ ಸ್ವಲ್ಪ ನಮಗೆ ಸಂಕೋಚ ಬರಬೇಕು, ಇನ್ನಾದರೂ ನಾವು ಮಾಡಬೇಕು ಅನ್ನೋ ದೀಕ್ಷೆ ಬರಬೇಕು. ಅವ್ರಿಗೆ ಯಾವ ಬಂಧನ ಇಲ್ಲ, ಸಹಜವಾಗಿ ಮಾಡ್ತಾ ಇದ್ದ. ನಮಗೆ ಮಾಡೋ ಶಕ್ತಿ ಇದೆ, ನಾವು ಮಾಡೋದು ಹೊರಟಿಲ್ಲ. ಗೃಹಸ್ಥರಾದರೂ ನಿಯಮ ಇದೆ, ಸ್ವಾಮಿ ಗೋಗ್ರಹ ಕೊಡಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ಬಿಟ್ಟು ತ್ಯಾಗ ಮಾಡಿ ಬಂದವರು, ಅವರು ಗೋವುಗಳನ್ನ ಗ್ರಾಸ ಕೊಟ್ಟು ಕಾಪಾಡ್ತಿದ್ದಾರೆ. ಇವರು ಗೋವುಗಳ ಗ್ರಾಸ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇವರೇ ಗೋವುಗಳ ಗ್ರಾಸ ಮಾಡ್ಕೊಂಡು ಹೋಗ್ತಾರೆ. ಜನ ಎಷ್ಟೆಲ್ಲ ಸಾಯ್ತಿದ್ದಾರೆ ಅನ್ನ ಅರ್ಥ ಮಾಡಿಕೊಂಡ್ರೆ ನಾವು ಅರ್ಥ ಮಾಡಿಕೊಳ್ಳೋ ಜೀವನದಲ್ಲಿ ಗೋವುಗಳನ್ನು ಉಳಿಸಬೇಕು. ಅತಿ ಕಡಿಮೆ ಅಂದ್ರೆ ಭಾರಿ ಭಾರಿ ನಿರ್ಗತಿಕ ಅಂದ್ರೆ ಜೀವನದಲ್ಲಿ ಮೂರು ಗೋವು ಉಳಿಸ್ಬೇಕಂತ, ಕನಿಷ್ಠ ಮೂರು ಗೋವು ಉಳಿಸ್ಬೇಕಂತ. ಒಂದು ಗೋವನ್ನು ಉಳಿಸಿದ್ರೆ ಎಷ್ಟು ಪುಣ್ಯ ಬರುತ್ತೆ ನಿಮಗೆ ಗೊತ್ತಿಲ್ಲ. ಒಂದು ಗೋವನ್ನು ಉಳಿಸಿದ್ರೆ ಅದರ ಮೈ ಮೇಲೆ ಎಷ್ಟು ರೋಮಗಳಿರುತ್ತಲ್ಲ ಅಷ್ಟು ವರ್ಷಗಳ ಕಾಲ ಸರ್ಗರೋಗದಲ್ಲಿ ಎಂಜಾಯ್ ಮಾಡ್ತಾನಂತ. ಒಂದು ಗೋವನ್ನು ಉಳಿಸಿದ್ರೆ ಎಷ್ಟು ರೋಮ ಇರುತ್ತೆ ನಿಷ್ಕೃತ ಕೊಡಬೇಡಿ, ಇನ್ಫೈನೈಟ್ ಅವು, ಕ್ರೋರ್ ಸೆವರಲ್ ಕ್ರೋರ್ಸ್ ಆಫ್ ಇಯರ್ಸ್ ಎಂಜಾಯ್ ಮಾಡಬೇಕು ಅಂತಿದ್ರೆ ನಿಮ್ಮ ಮನುಷ್ಯರಿಗೆ ಹಾಕಿದ್ರೆ ಬರೋದು ಗ್ಯಾರಂಟಿ ಇಲ್ಲ, ಗೋವುಗಳಿಗೆ ಹಾಕಿ ಅಂತ ಹೇಳಿದ. ಅಂತ ಮೂರು ಗೋವುಗಳ ದಾನ ಕನಿಷ್ಠ ಮಾಡಬೇಕು. ಇನ್ನು ಶಕ್ತಿ ಇದ್ರೆ ಎಷ್ಟು ಮಾಡಿದ್ರು ಕೂಡ ನಮ್ಮ ಜೀವನ ಸಾರ್ಥಕ. ನಮ್ಮ ಜೀವನ ಬೆಲೆ ಕಟ್ಟೋದು ಹೇಗೆ ಗೊತ್ತಾ? ಎಷ್ಟು ಗೋಳನ್ನು ಕಾಪಾಡಿದ್ದೀರಿ, ಎಷ್ಟು ಶಾಸ್ತ್ರ ಗ್ರಂಥ ಉಳಿಸಿದ್ದೀರಿ, ಎಷ್ಟು ಗ್ರಂಥ ಓದಿದ್ದೀರಿ, ಎಷ್ಟು ಪಾದ ಪ್ರವಚನ ಮಾಡಿದ್ದೀರಿ, ಎಷ್ಟು ಏಕಾದಶಿ ವ್ರತ ಮಾಡಿದ್ದೀರಿ, ಎಷ್ಟು ಕೃಷ್ಣಾಷ್ಟಮಿ ಮಾಡಿ, ಇದನ್ನು ಕೌಂಟ್ ಮಾಡ್ತಾರೆ ಹೊರತು ಬೇರೆ ಆಸ್ತಿ ಪಾಸ್ತಿ ಯಾರ್ಯಾರು ನಮ್ಮನ್ನು ಕೇಳೋದಿಲ್ಲ. ನೀವು ಸಿಟಿ ಬಸ್ ಹತ್ತಿರ ಕೇಳೋದಿಲ್ಲ, ನಿಮ್ಮನ್ನ ನಿಮ್ಮ ಮಕ್ಕಳ ಎಷ್ಟು ಕೇಳೋದಿಲ್ಲ, ಆಸ್ತಿ ಎಷ್ಟು ಕೇಳೋದಿಲ್ಲ, ಟಿಕೆಟ್ ಕೊಡು ಅಂತ ಕೇಳ್ತಾರಷ್ಟೇ. ಇನ್ ಏನೋ ಕೇಳಿದ್ರೆ ತಲೆಯ ತಿಳಿದು ಬಿಡು ಅಂತಾನಷ್ಟೇ. ನಮ್ಮ ಆಸ್ತಿ ಪಾಸ್ತಿ ಯಾವುದು ಬಸ್ ಹತ್ತಿದ್ರೆ ಬರೋದಿಲ್ಲ, ಟ್ರೈನ್ ಹತ್ತಿದ್ರೆ ಬರೋದಿಲ್ಲ, ಯಮಲೋಕದಲ್ಲಿ ದೇವರಾಣಿ ಬರೋದಿಲ್ಲ. ಅದರಿಂದಾಗೇನೆ ಬರೋದು ಬರೀ ನಾವು ಮಾಡ್ತಕ್ಕಂಥ ಧರ್ಮ ಕಾರ್ಯಗಳು ಮಾತ್ರ. ಮುಂಚೆ ಮಾಡಿರೋ ಧರ್ಮವ ಅಂತ ಧರ್ಮ ಕಾರ್ಯಕ್ಕೋಸ್ಕರ ಶ್ರೀಗಳವರು ಬದ್ಧ ಕಂಕಣರಾಗಿದ್ದಾರೆ. ಅವರು ಇಲ್ಲಿಗೆ ಆಗಮಿಸಿರೋದು ನಮ್ಮ ದೊಡ್ಡ ಪುಣ್ಯ, ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ಅದಕ್ಕೆ ತಕ್ಕಂತೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು ವ್ಯವಸ್ಥೆ ಇದೆ. ಗೋವುಗಳ ಮಹತ್ವ ಹೇಳ್ತಕ್ಕಂಥ ಶ್ಲೋಕ ಇದೆ. ಗೋವರ್ಧನಗಿರಿ ವಿಶ್ವಸ್ತ ಮಂಡಳಿ ಅಂತೇಳಿ ಶ್ರೀಪಾದಗಳು ಮಾಡಿರ್ತಕ್ಕಂಥ ಸಂಸ್ಥೆ ಹೆಸರು. ಗೋವುಗಳ ಸಂರಕ್ಷಣೆಗೋಸ್ಕರವಾಗಿ ಪೇಜಾವರ ಮಠದಿಂದ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದು. ಉಡುಪಿ ಕೇಂದ್ರ ಸ್ಥಾನ, ಗೋವುಗಳ ನೀಲಾವರ ಮೊದಲಾದ ಸ್ಥಳಗಳಲ್ಲಿ ಗೋವುಗಳ ರಕ್ಷಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸೇವೆ ಸಲ್ಲಿಸ್ತಕ್ಕಂಥ ಶಕ್ತಿ ತುಂಬ ಜನಕ್ಕಿದೆ, ಅದು ಉಪಯೋಗ ಮಾಡ್ಕೋಬೇಕಷ್ಟೇ. ವಿವರಗಳನ್ನಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂಥ ಸುಲಭದ ಉಪಾಯವನ್ನಾಗಿ ಒಂದು ಹುಂಡಿ ಯೋಜನೆ ಅಂತ ಶ್ರೀಗಳವರು ಮಾಡಿದ್ದಾರೆ. ಅದನ್ನು ಶ್ರೀಗಳವರೇ ಹೇಳ್ತಾರೆ, ಶ್ರೀಗಳವರೇ ಅದನ್ನು ಹೇಳ್ತಾರೆ. ನಾನು ಹೇಳ್ಕೊಟ್ಟಿದ್ದೇನೆ, ಮನೆಯಲ್ಲಿ ಕನಿಷ್ಠ ಪಕ್ಷ ಯಾವ ರೀತಿ ಸೇವೆ ಸಲ್ಲಿಸಬಹುದು. ತೀರ ಕೈಲಾಗದವರು ಕೂಡ ದಿವಸಕ್ಕೊಂದು ಹುಂಡಿಯಲ್ಲಿ ಇಷ್ಟು ಅಂತ ಹಾಕಿದರೆ ಅದೇ ನಿಮ್ಮನ್ನ ಅಲ್ಲಿ ಹಾಕೋದಲ್ಲ, ಉಳಿಸೋದು. ಆಕ್ಚುಲಿ ಅಲ್ಲಿ ಹಾಕಿದ್ರೆ ಅಷ್ಟು ಉಳಿತು ಅಂತ ಅರ್ಥ. ಅಂತ ವ್ಯವಸ್ಥೆ ಮಾಡೋದಕ್ಕೋಸ್ಕರ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಇವತ್ತು ಬರ್ತಕ್ಕಂಥ ತುಂಬಾ ಜನಗಳಲ್ಲಿ ಸಾಕಷ್ಟು ಹಣ ಇರುತ್ತೆ, ಅಲ್ಲಿ ವಿನಿಯೋಗ ಮಾಡೋ ದಾರಿ ಗೊತ್ತಿರೋದಿಲ್ಲ. ಸರಿಯಾದ ದಾರಿಯನ್ನು ತೋರಿಸ್ತಕ್ಕಂಥ ವ್ಯವಸ್ಥೆ ಇಲ್ಲಿದೆ, ಅದ್ರ ಉಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಉಪನ್ಯಾಸ ಮುಗಿತಾ ಇದೆ. ಅದಕ್ಕೆ ಪ್ರಶ್ನೋತ್ತರಕ್ಕೋಸ್ಕರ ಹೆಚ್ಚು ಟೈಮ್ ಬೇಡ. ತುಂಬಾ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಯಾರು ಕೇಳೋದಾದ್ರೆ ಕೇಳಬಹುದು. ತುಂಬ ಮುಖ್ಯವಾದ ಪ್ರಶ್ನೆ ಇದಾದ ತಕ್ಷಣ ರಿಪೋರ್ಟ್ ಓದೋ ಕಾರ್ಯಕ್ರಮ ಇದೆ. ಅದಾದ್ಮೇಲೆ ಪರಮಪೂಜ್ಯ ಶ್ರೀಪಾದಂಗಳು ಅನುಗ್ರಹ ವಚನ, ಆಮೇಲೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಎರಡು ಪೂರ್ತಿ ಉಪಯೋಗ ಮಾಡ್ಕೋಬೇಕು ಅದನ್ನ ಅಂತ ಹೇಳ್ತಾ ಈಗ ಯಾವ್ದಾದ್ರು ಮುಖ್ಯವಾದ ಪ್ರಶ್ನೆ ಸಂಬಂಧಪಟ್ಟಂತೆ ನೀವೇನು ಆಕ್ಷೇಪ ಇದ್ರೆ ಮೊದಲು ಕೇಳಿಬಿಡಿ. ಹನುಮಂತರ ಆಕ್ಷೇಪನೆ ಕಿವಿ ಮೊದಲು ಕೇಳಿಬಿಟ್ರೆ ಸಂಶಯ ಎಲ್ಲರಿಗೂ ಉಪಯೋಗ ಆಗುತ್ತೆ. ಅದನ್ನ ಅಂತದಿಲ್ಲ ಅಂದ್ರೆ ಬೇಡ. ಇದು ಮುಗಿದ್ರೆ ಪುಸ್ತಕ ಸಿಗುತ್ತೆ ನಿಮಗೆ. ಪುಸ್ತಕಗಳು ಹೋಗ್ಬೇಕಾದ್ರೆ ರಾಮಾಮೃತ ಮಾಡುವ ಪುಸ್ತಕವನ್ನ ಇವತ್ತು ಪುಸ್ತಕ ಮಾಡೋದ್ರೆಲ್ಲ ಸುಲಭದ ಕೆಲಸ ಅಲ್ಲ, ಬಹಳ ಕಷ್ಟದ ಕೆಲಸ, ತುಂಬಾ ಅಪಾರ ವೆಚ್ಚ ಇತ್ಯಾದಿಗಳು ಬೇಕು. ಇದು ಈ ಪುಸ್ತಕದ ರಾಮಾಮೃತ ಮಾನವದ ಪುಸ್ತಕದ ಪ್ರಾಯೋಜಕರಾಗಿ ಶ್ರೀ ಆರ್ ಕೆ ವಾಯ್ಕರ್ ಒಳ್ಳೆ ಕಾಲೇಜ್ ಪ್ರೊಫೆಸರ್ ಆಗಿದ್ದವರು, ಫಿಸಿಕ್ಸ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಆಗಿದ್ದವರು, ಅವರ ತಂದೆ ದೊಡ್ಡ ವಿದ್ವಾಂಸರು ವಾಯ್ಕರ್ ಕೃಷ್ಣಾಚಾರ್ಯರು ಅಂತೇಳಿ, ಅವರ ತಾಯಿ ಗಂಗಾಬಾಯಿ ಅಂತೇಳಿ, ಅವರ ಪುಣ್ಯಸ್ಮರಣೆಗೋಸ್ಕರ ಆರ್ ಕೆ ವಾಯ್ಕರ್ ಮತ್ತು ಅವರ ತಮ್ಮ ಕೆ ವಿಷ್ಣು ತೀರ್ಥ ಅನ್ನೋರು ಪ್ರಾಯೋಜಕರಾಗಿ ಬಂದು ಭಾಗವಹಿಸಿದ್ದಾರೆ. ಅದರಿಂದ ಪುಸ್ತಕ ಬೇಗ ಬರಲಿಕ್ಕೆ ಸಾಧ್ಯವಾಯಿತು. ಅವರಿಗೆ ನಮ್ಮ ಸಂಸ್ಥೆ ವಿಶೇಷವಾದಂತಹ ಕೃತಜ್ಞತೆಗಳನ್ನು ಹೇಳ್ತಾ ಇದೆ. ಆ ಮಾಡಿದ ಸೇವೆ ಹರಿವಾಯಿಗಳು ಅತ್ಯಂತ ಪ್ರೀತಿಕರವಾಗಲಿ, ಇನ್ನೂ ಹೆಚ್ಚು ಅಂತ ಧಾರ್ಮಿಕ ಪ್ರವೃತ್ತಿ ಅವರಿಗೆ ಬರಲಿ ಅಂತೇಳಿ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಮುಂದಿನ ಎರಡು ಪುಸ್ತಕಗಳು ಬಿಡುಗಡೆಯಾಗಿದೆ. ಎರಡು ಅವು ಸಿಗುತ್ತೆ ಇವತ್ತಿನ ದಿವಸ. ವರ್ಕ್ಶಾಪ್ ಒನ್, ವರ್ಕ್ಶಾಪ್ ಟು ಎರಡು ಸಿಗುತ್ತೆ. ಮೊದಲೇ ಹಿಂದೆ ತಗೊಂಡವರಿದ್ರೆ ಎಣ್ಣೆ ಮಾತ್ರ ತಗೊಳ್ಬಹುದು, ಇದು ಎರಡು ಬೇಕಾದ್ರೆ ಎರಡು ತಗೊಳ್ಬಹುದು. ಹಿಂದಿ ಸತ್ಯಗಿಂತ ಒಳ್ಳೆ ಕವರ್ ಹಾಕಿ ಚೆನ್ನಾಗಿ ಪ್ರಿಂಟ್ ಆಗಿದೆ, ಅದು ಸಿಗ್ತಾ ಇದೆ. ಅದ್ರ ಬೆಲೆ ಎಷ್ಟಿದೆ? ಎರಡು ಐವತ್ತೈವತ್ತಾ? ಎರಡು ಐವತ್ತೈವತ್ತು ರೂಪಾಯಿ ಬೆಲೆ. ಇಂಗ್ಲಿಷ್ನಲ್ಲಿ ಇರುತ್ತೆ, ಇಂಗ್ಲಿಷ್ ಬೇಕಾದವರು ತಗೊಳ್ಬಹುದು. ಮೊದಲನೇ ನಲವತ್ತು, ನಲವತ್ತು, ಎರಡನೇದು ಐವತ್ತು. ಮೊದಲನೇ ಭಾಗ ನಲವತ್ತು ರೂಪಾಯಿ, ಎರಡನೇ ಭಾಗ ಐವತ್ತು ರೂಪಾಯಿ ವರ್ಕ್ಶಾಪ್ ಇಂದು, ಅದು ಸಿಗ್ತಾ ಇದೆ. ಬುಗ್ನಲ್ಲಿ ತಗೊಳ್ಬಹುದು. ರಾಮಾಮೃತ ಮಹಾನವನ್ನು ತಗೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು, ಈಗಿನ ಪ್ರವಚನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇನೆ. ಪ್ರಶ್ನೆ ಇದ್ರೆ ತಕ್ಷಣ ಕೇಳ್ಬಹುದು. ಯಾವ್ದು ಸೊ ಯಾವುದು ಇಲ್ಲ ಅಂತ